dia. Tandela Imanona Raga Salana Manona Madonna Yaudhiki Madonna Andre Omkara Dandela Omkara Dinda Manasika Matiskari Rita Eduritiya ಆರೋಗ್ಯದಲ್ಲಿ ಒಂದು ವೃತ್ತಿಯಾಗುತ್ತೆ. ಇದಕ್ಕೆ ನಾವು ಎಲ್ಲರೂ ಸೇರಿಬಿಟ್ಟು ಓಂಕಾರ ಸ್ವರೂಪ ನಿರಾಕಾರ ಸ್ವರೂಪನಾದಂತಹ ಪರಮ ಜ್ಯೋತಿ ಪರಮಪಿತ ಪರಮಾತ್ಮ ತಂದೆಯದ ಆತ್ಮಿಕ ಚಿತ್ತ ಶಿವತಂದೆಯನ್ನು ಹೃದಯದಿಂದ ಮನದ ಆಳದಿಂದ ಇಚ್ಛೆಯಿಂದ ಅವಶ್ಯಕತೆಯಿಂದ ಉನ್ನತನವನ್ನ ಹೃದಯಪೂರ್ವಕವಾದಂತಹ ಆಹ್ವಾನವನ್ನು ಮಾಡೋಣ. ಎಲ್ಲರೂ ಕೂಡ ನೀರಾಗಿತ್ತು ಕೊಂಡು ಕಂಡು ತಿಳಿಯಬೇಕು. ಓಂಕಾರವನ್ನು ತಿಳಿಸ್ತೇನೆ. ಮೊದಲನೇದಾಗಿ ನಮ್ಮ ಒಂದು ಶರೀರದಲ್ಲಿ ಇರುವಂತಹ ಒಂದು ಅನಾವಶ್ಯಕವಾದಂತಹ ಒಂದು ಮಲಿನವಾಗಿರುವಂತಹ ವಾಯು ಏನಾಗುತ್ತೆ, ಮುಖದ ಮೂಲಕ ಹೊರಗಡೆ ಹೋಗಿ ಶುದ್ಧವಾದಂತಹ ವಾಯುವಿನ ಸಂಸಾರವಾಗುತ್ತೆ. ಇನ್ನು ಎರಡನೆಯದಾಗಿ ನಾವು ಇಲ್ಲಿ ಭಗವಂತನ ಜ್ಞಾನವನ್ನು ಕೇಳುವುದಕ್ಕೆ ಮಾನಸಿಕವಾಗಿ ಸನ್ನದ್ಧರಾಗಿ ಬಂದು ಕೂಡ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮನಸ್ಸು ಎರಡಾಟ ಮಾಡ್ತಾ ಇದೆ. ಒಬ್ಬೊಬ್ಬರ ಮನಸ್ಸು ಒಂದೊಂದು ವಿಚಾರದಲ್ಲಿ ಒಂದೊಂದು ಚಿಂತನೆಯಲ್ಲಿ ತಿರುಗುತ್ತಾ ಇದೆ. ಆ ಓಂಕಾರದ ಒಂದು ಶಬ್ದದ ಕಡೆಗೆ ನಮ್ಮೆಲ್ಲರ ಒಂದು ಗಮನವನ್ನು ನಾವು ಕೊಡ್ತಾ ಇದ್ದಾರೆ. ಎಲ್ಲರ ಮನಸ್ಸು ಒಂದು ಸಮಯದಲ್ಲಿ ಒಂದು ಸ್ಥಳದಲ್ಲಿ ಒಂದು ಕಾರ್ಯದಲ್ಲಿ ಏನಾಗುತ್ತೆ, ಏಕಾಗ್ರವಾಗುತ್ತೆ. ಆ ಒಂದು ಏಕಾಗ್ರತೆಯ ಪ್ರಭಾವದಿಂದ ವಾತಾವರಣದಲ್ಲಿ ಆ ಒಂದು ಏಕತೆಯ ವಾಯುಮಂಡಲ ನಿರ್ಮಾಣವಾಗುತ್ತೆ. ಆ ನಿರ್ಮಾಣವಾದಾಗ ಆ ನಂತರದಲ್ಲಿ ನಾವು ಆ ಕರ್ಮವನ್ನು ಮಾಡ್ತಾ ಇದ್ದಾರೆ. ಅದರ ಫಲ ತುಂಬಾ ಸುಂದರವಾಗಿರುತ್ತೆ. ಹೀಗೆ ನಾವು ನಮ್ಮ ಊರುಗಳಲ್ಲೆಲ್ಲ ನೋಡ್ತೀವಿ, ಊರಲ್ಲಿ ದೇವರು ಬರ್ತಾರೆ ಪಲ್ಲಕ್ಕಿ ಅಥವಾ ರಸದಲ್ಲಿ ಅಂತಂದ್ರೆ ಎಲ್ಲರ ಮನೆ ಎದುರುಗಡೆಗೆ ತಳಿದು ತೋರಣದಿಂದ ಸಂಹಾರ ಮಾಡಿರ್ತಾರೆ, ಮನೆ ಎದುರುಗಡೆಗೆ ರಂಗೋಲಿಯನ್ನ ಹಾಕಿರ್ತಾರೆ. ಎಲ್ಲರ ಮನೆಯಲ್ಲಿ ಕೂಡ ಹಬ್ಬದ ಉತ್ಸವದ ಉತ್ಸಾಹದ ವಾತಾವರಣ ಹೇಳಿದು ಕಂಡು ಬರುತ್ತೆ. ಎಲ್ಲರ ಮನಸ್ಸಿನಲ್ಲಿ ಕೂಡ ಆ ಒಂದು ದೇವರನ್ನ ಮನೆಯಲ್ಲಿ ಆಹ್ವಾನ ಮಾಡುವಂಥದ್ದು, ಅವರ ಒಂದು ಪೂಜೆಯನ್ನು ಮಾಡುವಂತಹ ಒಂದು ಮನೋಸ್ಥಿತಿ ಊರಿನ ತುಂಬ ನಿರ್ಮಾಣವಾಗಿದೆ. ಇದು ಏನೇ ಕೆಲಸ ಕಾರ್ಯಗಳಿಗೆ ಕೂಡ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಮನೆಯಿಂದ ದೇವರು ಬಂದಾಗ ತೆಂಗಿನ ಕಾಯನ್ನ ಒಯ್ಯುವಂಥದ್ದು, ಮಂಗಳಾರತಿಯನ್ನ ಮಾಡಿಸುವಂಥದ್ದು ಒಂದು ಹಿಂದು ಸಂಪ್ರದಾಯ. ಹಾಗೆ ಇಂದು ಕೂಡ ನಾವು ಮಾನಸಿಕವಾಗಿ ಪರಮಾತ್ಮನನ್ನ ಭಗವಂತನನ್ನ ಆತ್ಮಿಕ ತಂದೆಯನ್ನ ಏಕಾಗ್ರತೆಯಿಂದ ಏಕರತೆಯಿಂದ ಆಸಕ್ತಿಯಿಂದ ಪ್ರೀತಿಯಿಂದ ಸ್ನೇಹದಿಂದ ಅವಶ್ಯಕತೆಯಿಂದ ಮನದಾನದಿಂದ ಹೃದಯದಿಂದ ಏನಾಗ್ತಿದ್ದೀವಿ. ಎಲ್ಲರ ಉದ್ದೇಶವನ್ನು ಕಾರಣವೆಂದೇ ಸದಾಸರಿ ಭಕ್ತ ಅದನ್ನೇ ತಿಳಿದಿದೆ ಅಂದ್ರೆ ನನ್ನ ಜೀವನದಲ್ಲಿ ನಾನು ಯಾವ ರೀತಿ ಇರಬೇಕು ಅಂತ ನಾನು ಇಷ್ಟಪಟ್ಟಿದ್ನು ಆ ರೀತಿ ನಾನು ಇಲ್ಲ ಅಂದ್ರೆ ಕರ್ಮವನ್ನು ಮಾಡುವಂತವನು ಯಾರು? ಆತ್ಮ, ಆತ್ಮ ಮಾಲೀಕ. ಮನಸ್ಸು ಬಿಟ್ಟು ಹೇಳುದು ಕರ್ಮೇಂದ್ರಿಯರು ಸೇವಕ. ಕರ್ಮದ ಫಲಕ್ಕೆ ಅಧಿಕಾರ ಅಧಿಕಾರಿ ಸೇವಕನು ಮಾಲೀಕನು ಮಾಲೀಕ. ಅಂದ್ಮೇಲೆ ನೀವು ಕರ್ಮವನ್ನ ಮಾಡಿದ ಮೇಲೆ ನೀವು ಮಾಡಿದ ಕರ್ಮದ ಫಲವನ್ನ ಯಾರು ಅನುಭವಿಸ್ತಾರೆ? ಯಾವಾಗ ನಾನು ಮಾಡಿರುವಂತ ಕರ್ಮದ ಫಲವನ್ನು ನಾನು ಅನುಭವಿಸ್ತೇನೆ, ಆ ಕರ್ಮದ ಫಲ ನನಗೇನಾಗಿಲ್ಲ, ಇಷ್ಟ ಆಗಿಲ್ಲ. ಪರಿವರ್ತನೆಯನ್ನು ನಾವು ಯಾಕೆ ನಿರೀಕ್ಷೆ ಮಾಡ್ತಿದ್ದೀವಿ, ಯಾಕೆ ಇಷ್ಟಪಡ್ತಿದ್ದೀವಿ ಅಂತಂದ್ರೆ ಆ ಕರ್ಮದ ಫಲ ಬಂದಾಗ ಇವರು ನನ್ನ ಜೀವನ ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಶಾಂತಿ, ಪ್ರೇಮ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಸಂತುಷ್ಟತೆ, ರೋಗ ಮುಕ್ತತೆ, ಸದ್ಮುಖತೆ ಇದನ್ನು ನಾನು ನಿರೀಕ್ಷೆ ಮಾಡಿದ್ದೆ, ಅದು ನನಗೆ ಸಿಕ್ಕಿಲ್ಲ. ಆ ಕಾರಣದಿಂದ ಯಾರು ಇಷ್ಟಪಟ್ಟಿದ್ದೇನೆ, ಪರಿವರ್ತನೆ ಮಾಡುವಂತ ಒಂದು ಸಂಕಲ್ಪವನ್ನ ಪ್ರಯತ್ನವನ್ನ ನಾವೆಲ್ಲ ಮಾಡ್ತಿದ್ದೀವಿ. ಸ್ವಪರಿವರ್ತನೆ ಅದು ನನಗೆ ಬೇಕು ಅಂತಂದ್ರೆ ಪರಿವರ್ತನೆ ಯಾರು ಮಾಡ್ಕೋಬೇಕು? ನಾನೇ ಮಾಡ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ಭಗವಂತನ ಜೀವನಕ್ಕೆ ಹೇಗೆ, ಯಾವಾಗ, ಯಾಕೆ, ಎಲ್ಲಿ, ಯಾಕಾಗಿ ಈ ಸ್ವಪರಿವರ್ತನೆಯನ್ನು ಮಾಡ್ಕೊಳ್ಬೇಕು ಹೇಳಿದಂತಹ ಒಂದು ಜ್ಞಾನವನ್ನ ವಿಚಾರಧಾರೆಯನ್ನ ಕಾರ್ಯರೂಪದಲ್ಲಿ ಕೊಡುವಂತಹ ಒಂದು ವಿಧಾನವನ್ನ ನಮಗೆ ಭಗವಂತ ತಿಳಿಸಿಕೊಡ್ತಾರೆ. ಅಂದ್ರೆ ಇವರು ಈಶ್ವರಿಯ ವಿಶ್ವವಿದ್ಯಾಲಯ ಅಥವಾ ಇಲ್ಲಿ ಕೊಡುವಂತಹ ಒಂದು ಪರಮಾತ್ಮನ ದಿವ್ಯ ಶಿಕ್ಷಣ, ಇದರ ಲಾಭ ಏನು? ಆ ಮನುಷ್ಯರು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಂದು ಯೋಚನೆ ಮಾಡೋದೇನು? ಒಂದೇನು ಯೋಚನೆ ಮಾಡ್ತೀವಿ? ನನಗೆ ಅದರಿಂದ ಏನು ಲಾಭ ಇದೆ? ಅಷ್ಟೇ ಮಾಡೋದಿಲ್ಲ. ನನಗೆ ಅದನ್ನ ಏನು ಲಾಭ ಇದೆ? ನನಗೆ ಸ್ವಾರ್ಥ, ಸ್ವಾರ್ಥ, ನನಗೆ ಅದರಿಂದ ಏನು ಲಾಭ ಇದೆ? ಹಾಗಿದ್ರೆ ಆ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬರೋದಿಲ್ಲ, ನನಗೆ ಏನು ಲಾಭ ಇದೆ? ಯಾಕೆ ಬಂದಿದ್ದೀವಿ ನಾವು? ಖಚಿತ ಪಾವನ, ಸ್ವಪರಿವರ್ತನ, ಸತ್ಯ ಪ್ರಶ್ನೆ, ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ. ವಾಸ್ತವಿಕ ಸತ್ಯ ಏನು ಅಂತಂದ್ರೆ, ನಾವು ಯಾಕೆ ಬಂದಿದ್ದೀವಿ ಅಂತಂದ್ರೆ, ನಮ್ಮ ಜೀವನದ ಒಂದೊಂದು ಕ್ಷಣನೂ ಸಹ, ಒಂದೊಂದು ಸತ್ಯನೂ ಸಹ ಏನಾಗಬೇಕು, ನಾನು ಆತ್ಮ ಏನನ್ನು ಇಷ್ಟಪಟ್ಟಿದ್ನೋ ಅದೇ ರೀತಿ ಅಲ್ಲ. ಇವತ್ತು ನಾವು ನೋಡಿದ ಇಲ್ಲಿ ಇದ್ದೀವಿ, ಈಶ್ವರಿಯ ಕಾರ್ಯವನ್ನ, ಈಶ್ವರಾನುಭೂತಿಯನ್ನ ನಾವು ಮಾಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಇಷ್ಟ ಇದೇ ಒಂದು ಸಂತಸದ ಕ್ಷಣ ನಮ್ಮ ಜೀವನದಲ್ಲಿ ಸದಾ ಸರ್ವದಾ ಇರಬೇಕು. ಇಷ್ಟಪಟ್ಟರೆ ಇಷ್ಟಪಡಲ್ಲ, ಇಲ್ಲಿ ನಮ್ಗೆ ಏನು ಅನುಭವ ಆಗ್ತಾ ಇದೆ, ನಮ್ಮ ಜೀವನದ ಉಳಿದಿರುವಂತ ಸಮಯದಲ್ಲಿ ಅಥವಾ ಯಾವುದೇ ಜನ್ಮದಲ್ಲಿ ನಮ್ಗೆ ಹೇಗಿರಬೇಕು, ಸಿಗಿರಬೇಕು ತಾನೆ. ಆಮೇಲೆ ಏನು ಸಿಗತ್ತೆ ಅಂತ ಭಗವಂತ ನಮ್ಗೇನು ಮಾಡ್ತಿದ್ದಾರೆ, ಕೇವಲ ಜ್ಞಾನವನ್ನ ಕೊಡ್ತಾ ಇಲ್ಲ, ಅನುಭವವನ್ನ ಮಾಡಿಸ್ತಾ ಇದ್ದಾರೆ. ಅಂದ್ರೆ ನಾವು ಇಲ್ಲಿ ಬರುವಂತ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾನು ಆತ್ಮ ನನ್ನ ಜೀವನದ ಮುಖ್ಯ ಉದ್ದೇಶ ಏನು, ಯಾವ ಒಂದು ಕರ್ಮದ ಫಲವನ್ನ ಅನುಭವಿಸುವುದಕ್ಕೋಸ್ಕರ ನಾನು ಈ ಶರೀರವನ್ನ ಆಧಾರವಾಗಿತ್ತು ಅಂದ್ರೆ, ಅಥವಾ ನಾನು ಕರ್ಮ ಮಾಡಿದ ಮೇಲೆ ಯಾವ ಒಂದು ಫಲವನ್ನು ನಿರೀಕ್ಷೆ ಮಾಡಿದ್ದೇನೆ, ಅದು ಏನು, ಅದು ಹೇಗಿರುತ್ತೆ, ಅದರ ಅನುಭವ ಏನು, ಅದನ್ನು ಪಡೆದುಕೊಳ್ಳುವಂತ ವಿಧಿವಿಧಾನ ಏನು, ಅದನ್ನು ತಿಳಿದುಕೊಳ್ಳೋದಕ್ಕೆ, ಅದರ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ, ಅದರ ಕಾರ್ಯಗತವನ್ನು ಮಾಡಲಿಕ್ಕೆ ಅದನ್ನು ಈಶ್ವರಿಯ ವಿಶ್ವ ಈಶ್ವರಿಯ ವಿಶ್ವ ವಿದ್ಯಾಲಯ ಆಲಯ ಅಂದ್ರೆ ಮನೆ, ಆಲಯ ಅಂದ್ರೆ ಮನೆ, ಇದೊಂದು ಮನೆ ಅಲ್ಲ, ಯಾರ ಮನೆ, ಮಕ್ಕಳ ಮನೆ, ಯಾರ ಮನೆ, ನಿಮ್ಮ ಮಕ್ಕಳ ಮನೆ ಅಂದ್ರೆ ನಿಮ್ಮ ಮನೆನೂ ಹೌದಲ್ವಾ, ಹೌದಲ್ವ, ನಮ್ಮ ಮನೆ ಅಂತ ಸೇರಿಸ್ ನೋಡ್ತೀವಿ. ಹಾಗಾದ್ರೆ ವಿದ್ಯಾಲಯ ಆಲಯ ಅಂತ ಮನೆ, ಯಾವ ಆಲಯ, ವಿದ್ಯೆಯಿಂದ ಕೂಡುವಂತಹ ಆಲಯ, ವಿದ್ಯೆಯಾಗಬೇಕು, ಶಿಕ್ಷಣ ಸಂಪಾದನೆ, ಯಾಕಂದ್ರೆ ಜೀವನ ಮಾಡಲಿಕ್ಕೆ ಬೇಕಂದ್ರೆ ಸಂಪಾದನೆ, ಆತ್ಮೀಯ ಸಂಪಾದನೆಯನ್ನು ಮಾಡುವಂತ ಶಿಕ್ಷಣವನ್ನ ಕೊಡುವಂತಹ ಸ್ಥಳ, ವಿಶ್ವದಾದ್ಯಂತ ಹರಡಿರುವಂತದ್ದು ಈಶ್ವರನಿಂದ ಸ್ಥಾಪನೆಯಾಗಿ ಈಶ್ವರನಿಂದ ಮುಂದುವರಿಯುತ್ತಾ ಈಶ್ವರನೇ ಮಾಲೀಕನಾಗಿ ತಂದೆಯಾಗಿ ಶಿಕ್ಷಕನಾಗಿ ಗುರುವಾಗಿ ಸ್ನೇಹಿತನಾಗಿ ಅಂಬಿಗನಾಗಿ ನನ್ನೆಲ್ಲವನ್ನು ಕೂಡ ಈ ದರದಿಂದ ಆಗಲಿಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತಹ ಒಂದು ಶಿಕ್ಷಣ ಕೊಡುವಂತಹ ಸ್ಥಳ ಅದು ಈಶ್ವರಿಯ ವಿಶ್ವ ವಿದ್ಯಾಲಯ ಭಗವಂತನ ಪ್ರಶ್ನೆ. ಇದು ಸತ್ಯ, ಈಶ್ವರನ ವಿಶ್ವವಿದ್ಯಾಲಯ ತಲುಪಿದ್ರಿ. ಭಗವಂತ ಕಳೆದ 79 ವರ್ಷದಿಂದ ಕಲ್ಸ್ಕೊಳ್ತಾ ಇದ್ದಾರೆ, ಈಶ್ವರ ವಿಶ್ವವಿದ್ಯಾಲಯ ಮೂಲಕ ಏನು ಕಲ್ಸ್ಕೊಳ್ತಾ ಇದ್ದಾರೆ, ಭಗವಂತ ಹೇಳ್ತಾರೆ ಮತ್ತೆ ಈ ಪ್ರಪಂಚ ಯಾಕೆ ಬಂದಿದ್ದೀರಾ ನೀವು, ಜೀವನವನ್ನ ಮಾಡ್ಲಿಕ್ಕೆ, ಅದೊಂದು ಯಾಕೆ ಜೀವನ ಮಾಡಬೇಕು ಅಂತಂದ್ರೆ, ಜೀವನ ನಡೆಸಿದ ಕಲೆ, ಜೀವನ ನಡೆಸುವಂತ ಕಲೆ, ಜೀವನ ಅಂತಂದ್ರೆ ಜೀವ ನಡೆಸುವ ಕಲೆ, ಜೀವ ನಡೆಸುವ ಕಲೆ ಜೀವನ, ಜೀವ ಅಂತಂದ್ರೆ, ಜೀವ ಅಂತಂದ್ರೆ ಆತ್ಮ ಪ್ರಾಣ ಉಸಿರು ಚೇತನ ಶಕ್ತಿ ಎನರ್ಜಿ ಚೈತನ್ಯತೆ ಅಲ್ವಾ, ಅಂದ್ರೆ ನಾನು ಜೀವನ ಮಾಡಬೇಕು ಅನ್ನೋದೇನು, ಆ ಜೀವವನ್ನ ಹೇಗೆ ನಡೆಸಬೇಕು ಹೇಳುವಂತ ವಿದ್ಯೆ ನನ್ನಲ್ಲಿ ಇರಬೇಕಲ್ವ, ಗೊತ್ತೇ ಇರಬಾರ್ದು ಹೇಳಿ. ನನ್ನಲ್ಲಿ ಒಂದು ಶರೀರ ಇದೆ, ಶರೀರವನ್ನು ಉಪಯೋಗ ಮಾಡಿಕೊಂಡು ಕರ್ಮವನ್ನ ಮಾಡ್ತೇನೆ, ಕರ್ಮವನ್ನ ಮಾಡ್ತೀನಿ ಅಂತಂದ್ರೆ ಶರೀರವನ್ನ ನಿರ್ವಹಣೆ ಮಾಡುವಂತ ಶಿಕ್ಷಣ ಬೇಕೋ ಬೇಡವೋ, ಬೇಕಲ್ವ, ಶರೀರವನ್ನು ಹೇಗೆ ಸ್ವಚ್ಛವಾಗಿರಬೇಕು, ಶರೀರದ ಹೇಗೆ ಸ್ನಾನ ಮಾಡಿಸ್ಬೇಕು, ಶರೀರದ ಹೇಗೆ ಬಟ್ಟೆ ಹಾಕೊಳ್ಬೇಕು, ಯಾವ ಮನೆಯಲ್ಲಿ ಇಡಬೇಕು, ಆರೋಗ್ಯ ಸರಿಯಿಲ್ಲ ಅಂತ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಆ ಕಲೆ ಇಲ್ಲ ಅಂತಂದ್ರೆ ನನ್ನ ಶರೀರದ ನಿರ್ವಹಣೆಯನ್ನು ನಾನು ಮಾಡಲಿಕ್ಕೆ ಸಾಧ್ಯನಾ, ಸಾಧ್ಯನಾ, ಇಲ್ಲ. ಸರಿಯಾದ ರೀತಿಯಲ್ಲಿ ಶರೀರವನ್ನ ನಿರ್ವಹಣೆ ಮಾಡಿಲ್ಲ ಅಂತಂದ್ರೆ ಆ ಶರೀರಕ್ಕೆ ಬರುತ್ತೆ ರೋಗ, ಬರುತ್ತೆ ರೋಗ ಬಂದಾಗ ನೀವು ಆರೋಗ್ಯವಾಗಿರ್ತೀರಾ, ನೀವು ಖುಷಿಯಾಗಿರ್ತೀರಾ, ಆನಂದವಾಗಿರ್ತೀರಾ, ಇಲ್ಲ ಅಲ್ವಾ. ಅಂದ್ರೆ ನಮ್ಮ ಜೀವನದ ಸದಾ ನನ್ನ ಶರೀರ ನನಗೆ ಆಧಾರವಾಗಿದೆ ಅಂತಂದ್ರೆ ಆ ಜೀವನದ ಆರಂಭದಿಂದ ಅಂತ್ಯದವರೆಗೂ ಕೂಡ ನಾನೇನು ಮಾಡಬೇಕಾಗತ್ತೆ, ಶರೀರವನ್ನ ನಿರ್ವಹಣೆ ಮಾಡಲೇಬೇಕು ಪ್ರತಿದಿನ ಮಾಡ್ಬೇಕು ತಾನೆ, ಅದರ ಕಡೆ ಮೇಂಟೆನೆನ್ಸ್ ಮಾಡ್ಬೇಕು ತಾನೆ, ಅದರ ಕಡೆ ಗಮನವನ್ನ ಕೊಡ್ಬೇಕು ತಾನೆ, ಕೊಡ್ಬೇಕು ಕೊಡಬಾರ್ದು, ಗಮನವನ್ನು ಕೊಟ್ಟಾಗ ಮಾತ್ರ ನಿಮಗೆ ಇಷ್ಟವಾಗಿರುವಂತ ರೀತಿಯಲ್ಲಿ ಕರ್ಮವನ್ನ ಮಾಡಲಿಕ್ಕೆ ನಿಮಗೆ ನಿನ್ನ ಶರೀರ ಏನ್ ಕೊಡುತ್ತೆ, ಯೋಗವನ್ನ ಕೊಡುತ್ತೆ, ನೀವು ಅದಕ್ಕೆ ಗಮನ ಕೊಟ್ಟರೆ ಅದು ನಿಮಗೆ ಗಮನ ಕೊಡುತ್ತೆ. ನೀವು ಅದಕ್ಕೆ ಟೈಮಿಂಗ್ ಸರಿಯಾಗಿ ಊಟ ಕೊಟ್ಟರೆ ತಲೆನೋವು ಬರಲ್ಲ, ಇಲ್ಲ ಅಂತಂದ್ರೆ ಅದು ಅದು ಬೇಕಾಗಿ. ಅದೇ ರೀತಿಯಲ್ಲಿ ಜೀವನವನ್ನು ನನಗೆ ಮಾಡಲಿಕ್ಕೆ ಏನು ಬೇಕು, ಶರೀರವನ್ನು ಜೀವನ ಮಾಡಲಿಕ್ಕೆ ಎಷ್ಟು ಇಂಪಾರ್ಟೆಂಟ್, ಅದೇ ರೀತಿ ಜೀವನವನ್ನು ಮಾಡಲಿಕ್ಕೆ ಮನಸ್ಸು ಬುದ್ಧಿನೂ ಕೂಡ ಇಂಪಾರ್ಟೆಂಟ್ ಅಲ್ವಾ? ಹೌದಲ್ವ? ಮನಸ್ಸು ಬುದ್ಧಿ ಇಲ್ಲದೆ ನಮ್ಮ ಜೀವನ ನಡೆಸಿ ಸಾಧ್ಯನಾ? ಇಲ್ಲ ಅಲ್ವಾ? ಯಾವಾಗ ನಾನು ಜೀವನ ನಡೆಸಿ ನನಗೆ ಮನಸ್ಸು ಬುದ್ಧಿ ಬೇಕು ಅಂತಂದ್ರೆ ಅದನ್ನು ನಿರ್ವಹಣೆ ಮಾಡುವಂತಹ ಕರ್ತವ್ಯ ಕರೆಕ್ಟ್ ಚಳಿಗಾಲ ಅಂದ್ರೆ ಕರ್ತವ್ಯ ಯಾರ್ದು 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 ಮಾಲೀಕ ನನ್ನದೇನು, ಬೇರೆಯವ್ರದ್ದಲ್ಲ, ನನ್ನದೇನು ಮಾಲೀಕ. ಯಾರು ಮಾಲೀಕ? ಆತ್ಮ ನಾನು ಮಾಲೀಕ. ಭಗವಂತ ಸುಂದರವಾದ ಮಾತು ಹೇಳ್ತಾರೆ, ಕರ್ತವ್ಯ ಅಂತಂದೇನು? ಒಂದು ಮಗು ಮನೆಗೆ ಬಂದು ಕೇಳುತ್ತೆ, ಅಮ್ಮ ಹೊಟ್ಟೆ ಹಸಿದೆ. ಅಮ್ಮ ಹೇಳ್ತಾರೆ, ಅಡುಗೆ ಮನೆಯಲ್ಲಿ ಊಟ ಇದೆ ನೋಡಿ ಊಟ ಮಾಡಿ. ಹೇಗೆ ಹೇಳಕ್ಕೆ, ಇಲ್ಲ ಅಮ್ಮ ಕಚ್ಚೆಯಲ್ಲಿ ಬರ್ಸ್ಕೊಡಿ. ಆಯ್ತು ಅಮ್ಮ ಕಚ್ಚೆಯಲ್ಲಿ ಬರ್ಸ್ಕೊಡ್ತಾರೆ. ಹೇಗೆ ಹೇಳಕ್ಕೆ, ಬಾಯಲ್ಲಿದು ಸುತ್ತಮ್ಮ ಇದು ಅಲ್ಲಿವರೆಗೆ ನಿಮಗೆ ತಯಾರು ಮಾಡ್ಬೋದು, ನಿಮಗೂ ಕೆಲಸ ತಯಾರು ಮಾಡಬೇಕು. ಜಡಿದಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ, ನಿಮಗೂ ಕೆಲಸ ತಯಾರು ಮಾಡಬೇಕು. ಪುರುಷ ಅಂತ ಕೈಯತ್ನ ಯಾರು ಮಾಡಬೇಕು? ಯಾಕೆ ಯಾಕಂದ್ರೆ ಶರೀರ ನಮ್ದು, ಹೊಟ್ಟೆ ಹಸಿರು ನನಗೆ, ನನ್ನ ಶರೀರಕ್ಕೆ ಆಹಾರ ಬೇಕು ಅಂತಂದ್ರೆ ನಾನು ಸ್ವಲ್ಪನಾದ್ರೂ ತಯಾರು ಮಾಡಬೇಕು. ಕೈಯತ್ನವನ್ನು ನಾನೇ ಮಾಡಬೇಕು ಹೊರತು ತಾಯಿ ನುಗ್ಲಿಕ್ಕೆ ಆಗೋದಿಲ್ಲ. ಯಾರು ನುಗ್ಬೇಕು? ಅಂದ್ರೆ ಪುರುಷಾರ್ಥವನ್ನ ಪ್ರಯತ್ನವನ್ನು ಯಾರು ಮಾಡಬೇಕು? ಸರಿ, ಇವಾಗ ನಮ್ಮ ಜೀವನದಲ್ಲಿ ನಮ್ಗೆ ಬೇಕಾಗಿರುವಂತಹ ಒಂದು ಸುಖ ಸಂತೋಷ ಆನಂದ ನೆಮ್ಮದಿ ಇಲ್ಲ ಯಾಕೆಂದ್ರೆ ನಾನಾಗಿರುವುದು ಎರಡು ವಸ್ತುವಿನಿಂದ, ಒಂದು ಆತ್ಮ, ಇನ್ನೊಂದು ಶರೀರ. ಜೀವನವನ್ನು ನಡೆಸಲಿಕ್ಕೆ ನನಗೆ ಶರೀರವೇ ಬೇಕು, ಆತ್ಮನೂ ಬೇಕು. ಎರಡೂ ಬೇಕು ಅಂತಂದಾಗ ನಾನೇನು ಮಾಡಿದೆ, ಶರೀರದ ನಿರ್ವಹಣೆ ಕಡೆ ಮಾತ್ರ ಗಮನವನ್ನು ಕೊಟ್ಟೆ ಹೊರತು ಅದೇನಾಯ್ತು, ಆತ್ಮಿಕವಾಗಿ ಸುಖ ಆನಂದ ಅನುಭವ ಪವಿತ್ರತೆ ಮಾನಸಿಕವಾದಂತ ನೆಮ್ಮದಿ ಏನು ಬೇಕಿತ್ತು ಅದು ನಿಮಗೆ ಸಿಗಲಿಲ್ಲ. ಅದನ್ನ ನಾವೇನ್ ಮಾಡ್ತಾ ಹೋದ್ವಿ, ಹುಡುಕುತ್ತಾ ಹೋದ್ವಿ, ಹುಡುಕ್ತಾ ಹೋದ್ವಿ, ಹುಡುಕ್ತಾ ಹೋದ್ವಿ. ಎಲ್ಲಿ ಸಿಗತ್ತೆ, ಎಲ್ಲಿ ಸಿಗತ್ತೆ, ಎಲ್ಲಿ ಸಿಗತ್ತೆ, ಎಲ್ಲಿ ಸಿಗತ್ತೆ ಹುಡುಕ್ತಾ ಹೋದ್ವಿ. ಒಂದು ದಿನ ನಮ್ಮ ಭಾಗ್ಯ, ನಮ್ಮ ಅದೃಷ್ಟ, ನಮ್ಮ ಒಂದು ಪೂರ್ವ ಜನ್ಮದ ಪುಣ್ಯ ಅಥವಾ ಸೃಷ್ಟಿ ನಾಟಕ ಚಕ್ರದ ನಮ್ಮ ಪಾತ್ರದ ಅನುಸಾರ ಇತರೆ ವಿಶ್ವವಿದ್ಯಾಲಯಕ್ಕೆ ನಮ್ಮ ಭಾಗ್ಯದ ಬಾಗಿಲನ್ನು ಓಪನ್ ಮಾಡಲಿಕ್ಕೆ ನಾವೇ ಸಾಧ್ಯ ದೇಶವನ್ನ ಮಾಡಿ ಹೇಗೆ ಶಾರೀರಿಕವಾಗಿ ಪ್ರವೇಶ ಮಾಡಿದ್ದೇನೆ. ಶಾರೀರಿಕವಾಗಿ ಪ್ರವೇಶ ಮಾಡಿ ಏನೋ ಕೊಡ್ತಾನೆ ಅಂತ ಕೇಳೋಣ ಅಂತ ಪ್ರವೇಶವನ್ನ ಮಾಡಿದ್ವಿ. ಇಲ್ಲಿ ಕೊಟ್ಟಿರುವಂತಹ ಶಿಕ್ಷಣವನ್ನ ಕಿವಿಯಿಂದ ಕೇಳಿದ್ವಿ. ಕೇಳಿದ ತಕ್ಷಣದಲ್ಲಿ ಇದು ಸರಿಯಂತ ನಮ್ಮ ಮನಸ್ಸು ಒಪ್ಪಲೇ ಇಲ್ಲ. ಮೊದಲು ಕೇಳಿರುವಂತ ಜ್ಞಾನನೇ ಬೇರೆ, ಇಲ್ಲ ಕೇಳ್ತಾ ಇರುವಂತ ಜ್ಞಾನನೇ ಬೇರೆ ಅಂತಂದಾಗ ನಾವು ಅದನ್ನೇನ್ ಮಾಡಿಲ್ಲ, ಸ್ವೀಕಾರ ಮಾಡಲೇ ಇಲ್ಲ. ಯಾವುದೇ ಒಂದು ಸಂದರ್ಭ, ಯಾವುದೋ ಒಂದು ಕ್ಷಣ, ಯಾವುದೋ ಒಂದು ವಾತಾವರಣ ಅಥವಾ ಭಗವಂತ ಮಾಡಿರುವಂತಹ ಒಂದು ಅನುಭವದ ಆಧಾರದಲ್ಲಿ ಒಂದು ದಿನ ನನ್ನ ಜೀವನದಲ್ಲಿ ಈಶ್ವರನ ಬಗ್ಗೆ ಏನು ಬರುತ್ತೆ, ನಿಶ್ಚಯ, ನಂಬಿಕೆ, ವಿಶ್ವಾಸ ಬರುತ್ತೆ. ಅದು ನಿಮ್ಮ ಈಶ್ವರೀಯ ಜೀವನದ ಬರ್ತದೆ ಇಚ್ಛಿರುವಂತಹ ದಿನ. ನಿಶ್ಚಯ ಬರುತ್ತಲ್ವ, ಇದರಿಂದ ನಾನು ಆತ್ಮ ನಮ್ಮ ತಂದೆ ನಿರಾಕಾರ ಪರಮಾತ್ಮ ಹೇಳುವಂತ ಸರ ನಿಶ್ಚಯ ನಮ್ಮ ಮನಸ್ಸಲ್ಲಿ ಭಗವಂತ ಹೇಳುವಂತ ಏನು ನಮ್ಮ ಕಲ್ಪನೆ ಇತ್ತು, ಯೋಚನೆ ಇತ್ತು, ಜ್ಞಾನ ಇತ್ತು, ಅದನ್ನೆಲ್ಲವನ್ನು ಸಂಪೂರ್ಣವಾಗಿ ತೆಗೆದುಬಿಟ್ಟು ಇವರು ಮಾತ್ರ ಸತ್ಯ ನಿಶ್ಚಯವಾದಂತಹ ನಮ್ಮ ಆತ್ಮಿಕ ತಂದೆ ಹೇಳುವಂತ ಜನ ನಿಶ್ಚಯದ ಕೀಳನ್ನ ನಮ್ಮ ಮನಸ್ಸಿನಲ್ಲಿ ನಾವು ಯಾವಾಗ ಪಕ್ಕ ಹಾಕೊಳ್ತೀವಿ ಅದು ನಮ್ಮ ಈಶ್ವರ ಜೀವನದ ಮೊದಲನೇ ದಿನ. ಭಗವಂತ ಹೇಳ್ತಾರೆ ಮತ್ತೆ ಬರೀ ವಿದ್ಯೆಯಿಂದ
ಏನೂ ಆಗೋದಿಲ್ಲ. ಬರೀ ವಿದ್ಯೆಯಿಂದ ಏನೂ ಆಗೋದಿಲ್ಲ. ಜೀವನ ಸ್ಥಿತಿಯಲ್ಲಿ ಬಿಟ್ಟು ಸಂಪಾದನೆ ಬಿಟ್ಟು ಸಂಪಾದನೆಗೆ ಮೂಲ ವಿದ್ಯೆ ಸರಿ, ಆಧಾರ ಸರಿ, ಆದರೆ ಆ ವಿದ್ಯೆಯನ್ನ ನಿಯಮಪೂರ್ವಕವಾಗಿ ಕಾನೂನುಬದ್ಧವಾಗಿ ವಿಧಿವತ್ತಾಗಿ ಸಮಯ ಸಂದರ್ಭ ವಾತಾವರಣದ ಅನುಸಾರ ಕಾರ್ಯಕ್ಷೇತ್ರದಲ್ಲಿ ತೊಡಗಿಸಿದಾಗ ಮಾತ್ರ ಅದರಿಂದ ಬರುವಂತ ಫಲ ಇದೆಯಲ್ಲ, ಆ ಫಲದಿಂದ ನಾವು ಏನ್ ಮಾಡಬೇಕು? ಜೀವನ ಕೇಳಿ, ಸಿಕ್ಕಿರುವಂತಹ ವಿದ್ಯೆಯನ್ನ ಸಮಯ ಸಂದರ್ಭ ವಾತಾವರಣದ ಅನುಸಾರ ನಿಯಮಾನುಸಾರ ಕಾನೂನಿನ ಅನುಸಾರ ಇದಕ್ಕಾಗಿ ಯಥಾ ಅರ್ಥ ಕರ್ಮಕ್ಷೇತ್ರದಲ್ಲಿ ಕಾರ್ಯರೂಪದಲ್ಲಿ ತೊಡಗಿಸಿದ ನಂತರದಲ್ಲಿ ಸಿಗುವಂತಹ ಕರ್ಮದ ಫಲವನ್ನ ನಾನು ಅನುಭವಿಸಿದಿರಲ್ಲ, ಅನುಭವ ಮಾಡ್ತಿರಲ್ಲ, ಅದು ಜೀವನ ಅಲ್ಲ. ನಾನು ಇಲ್ಲಿದ್ದು ಓದಿರ್ಬೋದು, MBBS ಮಾಡಿರ್ಬೋದು, ಹಾಗಂತ ಅದು MBBS ಸರ್ಟಿಫಿಕೇಟ್ ಇದ್ರೆ ನಿಮ್ ಹೊಟ್ಟೆ ತುಂಬಲ್ಲ. ಹೊಟ್ಟೆ ತುಂಬಬೇಕು, ಏನ್ ಮಾಡ್ಬೇಕು? ಐಎಸ್ ಓದ್ ಮಾತ್ರ ಆಗತ್ತೆ ಬಾಬಾ ಹತ್ರ MBBS ಇಲ್ಲ ಐಎಸ್ ಓದ್. ನೀವು MBBS ಓದಿ ಒಂದು ಹಾಸ್ಪಿಟಲ್ ಓಪನ್ ಮಾಡಿ, ಇಲ್ಲ ಬೇರೆ ಹಾಸ್ಪಿಟಲ್ ಹೋಗ್ಬಿಟ್ಟು ಜಾಯಿನ್ ಆಗಿ ನಿಮ್ಮ ವಿದ್ಯೆಯನ್ನ ಅಲ್ಲಿ ಏನ್ ಮಾಡಿ ಉಪಯೋಗವನ್ನ ಮಾಡಿ ಕಾರ್ಯಕ್ಷೇತ್ರದಲ್ಲಿ ಹಾಕಿದ್ವಿ. ಈ ಕಾರ್ಯಕ್ಷೇತ್ರದಲ್ಲಿ ಹಾಕಿದ್ರು ವಿಧಿವತ್ತಾಗಿ ಆಗಿದ್ದಿದ್ರೆ, ಯಥಾರ್ಥವಾಗಿ ಆಗಿದ್ದಿದ್ರೆ, ಕಾನೂನುಬದ್ಧವಾಗಿ ಆಗಿದ್ದಿದ್ರೆ ನಿಮ್ಮ ಇನ್ಕಮ್ ಏನಾಗ್ತಾ ಹೋಗ್ತದೆ? ಆ ಇನ್ಕಮಿನ ಆಧಾರದಿಂದ ನಿಮ್ಮ ಜೀವನದ ಮಟ್ಟ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಾಗುತ್ತೆ ಅಂದ್ರೆ ಜೀವನದ ಮಟ್ಟ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ವಿದ್ಯೆಯ ಆಧಾರ ಇರಬಹುದು. ಮುಖ್ಯವಾಗಿರುವುದೇನು? ಅಪ್ಲಿಕೇಶನ್. ಇಲ್ಲಿ ಸ್ಕೂಲಲ್ಲಿ ನೀವು ಫಸ್ಟ್ ರ್ಯಾಂಕ್ ಬಂದಿದ್ದು ಹೇಳಬೇಕು ನೀವು ಒಳ್ಳೆ ಡಾಕ್ಟರ್ ಅಂತಲ್ಲ. ಒಳ್ಳೆ ಡಾಕ್ಟರ್ ಏನಾಗ್ತಾನೆ? ಪೇಷಂಟ್ಗಳನ್ನ ನೋಡಿದಾಗ ಪೇಷಂಟ್ ರೋಗಗಳು ಬೇಗ ಸರಿಯಾಗಿ ವಾಸಿ ಆಗ್ತಾ ಇದ್ದಾರ? ಪೇಷಂಟ್ಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆಯಾ? ನಿಮ್ಗೆ ಸಂಪಾದನೆ ಹೆಚ್ಚೇ ಆಗ್ತಾ ಇದೆ, ಅದರ ಆಧಾರದ ಮೇಲೆ ಜನ ಏನೇಳ್ತಾರೆ ವಿದ್ಯೆ ಆಧಾರ ಅಷ್ಟೆ. ಅದರ ಅನುಭವಕ್ಕೆ ಆಧಾರ ಅನುಭವ ಯಾವಾಗತ್ತೆ? ಫಲ ತಿಂದಾಗ. ಫಲ ತಿಂದಾಗ ಏನಾಗತ್ತೆ? ಅನುಭವ. ಫಲ ಯಾವಾಗ ಬರುತ್ತೆ? ಕರ್ಮ ಮಾಡಬೇಕು. ಕರ್ಮ ಏನ್ ಮಾಡಬೇಕು? ಕರ್ಮಕ್ಷೇತ್ರದಲ್ಲಿ ಕರ್ಮಕ್ಕಿಂತ ಕರೆಕ್ಟಾಗಿ ಅರ್ಥ ಮಾಡ್ತೀವಿ. ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ನಿಮ್ಗೆ ಕೇವಲ 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 ವಿದ್ಯೆಯನ್ನ ಮಾತ್ರ ತಿಳಿಸಿಕೊಡಲಾಗುತ್ತೆ. ಸ್ಪಷ್ಟವಾಗಿದ್ದರೆ ಈಶ್ವರಿಯ ವಿಶ್ವವಿದ್ಯಾಲಯ ವಿಶ್ವದಲ್ಲಿರುವಂತ ಸಕಲ ಮನುಷ್ಯಾತ್ಮರಿಗೂ ಅಪ್ಲೈ ಆಗುವಂತಹ ವಿದ್ಯೆ. ಸರ್ವ ಆತ್ಮ ಅವರು ಇಂಗ್ಲೆಂಡ್ನಲ್ಲಿ ಇರಲಿ, ಯುರೋಪ್ನಲ್ಲಿ ಇರಲಿ, ಅವರು ಫ್ರೆಂಚ್ನವರು ಇರಲಿ, ಅವ್ರು ಜಪನೀಸ್ ಇರಲಿ, ತಮಿಳ್ ಅಂತ ಇರಲಿ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಶ್ರೀಮಂತ ಇರಲಿ, ಬಡವರು ಇರಲಿ, ದಾಸರಾಚಾರ್ಯ ಇರಲಿ, ಪ್ರಯಾಣಿಸಲಿ, ಯಾವುದೇ ವಿಶ್ವದಲ್ಲಿರುವ ಸಕಲ ಮನುಷ್ಯಾತ್ಮರಿಗೆ ಜೀವನ ನಡೆಸುವಂತಹ ಕಲೆಯನ್ನ ತಿಳಿಸಿಕೊಡುವಂತಹ ಮನೆ ಆತ್ಮದ ತಂದೆ ಸ್ಥಾಪನೆ ಮಾಡಿರುವಂತಹದ್ದು ಈಶ್ವರಿಯ ವಿಶ್ವವಿದ್ಯಾಲಯ. ಅದು ನಾವು ಏನ್ ಮಾಡಿದ್ವಿ? ವಿದ್ಯೆಯನ್ನ ಸೇರಿಸಿದ್ವಿ. ಆದರೆ ಹೇಳಿ, ಆದರೆ ಆ ವಿದ್ಯೆಯಿಂದ ದಿನನಿತ್ಯದ ಕರ್ಮ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಯಥಾ ಅರ್ಥ ಆದರೆ ಮಾಡಿದ ಸುಂದರವಾದ ಮಾತು ಹೇಳ್ತಾರೆ. ಒಬ್ಬ ಮಗು ತನ್ನ ಡಾಕ್ಟರ್ ಆಗ್ಬೇಕು ಒಂದು ಸಂಕಲ್ಪ ಇರುವಂತಹ ಮಗುವು ಸಾಧಾರಣವಾದ ಮಗುವಾಗಿರುತ್ತೆ. ಯಾವಾಗ ಒಂದು ಕಾಲೇಜಿಗೆ ಅಡ್ಮಿಷನ್ ಮಾಡುತ್ತೆ, ಕಾಲೇಜ್ ಯಾವ ಹೋಗಿ ಶುರು ಆಗತ್ತೆ, ಅವ್ರ ಮನಸ್ಸಲ್ಲಿ ಒಂದು ಸ್ಮೃತಿ ಬರುತ್ತೆ. ಏನು ಅದರ ಮುಂದೆ ಏನಾಗ್ತಾನೆ? ಡಾಕ್ಟರ್ 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 ಡಾಕ್ಟರ್. ಇಲ್ಲಾ ವಿಷಯ ಮುಗಿಸಿದ ನಂತರದಲ್ಲಿ ಯಾವಾಗ ಅವರು ಟ್ರೀಟ್ಮೆಂಟ್ ಅನ್ನು ಕೊಡಲಿಕ್ಕೆ ಆಸ್ಪತ್ರೆ ಒಳಗಡೆ ಹೋಗ್ತಾರೋ ಒಳಗಡೆ ಹೋದ ಮೇಲೆ ಎಲ್ಲಾ ಕೆಲಸ ಅನ್ನೋದು ಆಪರೇಷನ್ ಮಾಡಬಹುದು, ಬ್ಲಡ್ ಟೆಸ್ಟ್ ಮಾಡಬಹುದು, ಎಕ್ಸ್ರೇ ತೆಗೆಸಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಎಲ್ಲ ಮಾಡಿಬಿಟ್ಟು ಹೊರಗಡೆ ಬರುವವರೆಗೂ ಕೂಡ ಅವರ ಮನಸ್ಸಿಗೆ ಯಾವ ಸ್ಮೃತಿ ಇರುತ್ತೆ? ಅವನು ಡಾಕ್ಟರ್. ಸ್ಮೃತಿ ಇರುತ್ತೆ ಇರಲ್ಲ, ನಾನು ಯಾರು? ಆ ಹಾಸ್ಪಿಟಲ್ ಎಂಟ್ರಿ ಆದ್ಮೇಲೆ ಹೊರಗಡೆ ಬರುವವರೆಗೂ ಕೂಡ ಆ ಕರ್ಮ ಕ್ಷೇತ್ರದಲ್ಲಿ ಅವರಿಗೆ ಸ್ಮೃತಿ ಇರುತ್ತೆ. ನಾನು ಯಾರು ಅಲ್ಲ. ಹಾಗೆ ಭಗವಂತರು ಕೂಡ ನಮಗೊಂದು ಸ್ಮೃತಿಯನ್ನ ಕೊಟ್ಟಿದ್ದಾರೆ ಕರ್ಮವನ್ನು ಮಾಡಬೇಕಾದ್ರೆ. ಏನಂತ ಯಾವ ಸ್ಮೃತಿ? ನಾನು ಒಂದು ಆತ್ಮ ಭಗವಂತನ ಜೊತೆ ಇಟ್ಕೊಂಡ್ಬಿಟ್ಟು ನಾವೇನ್ ಮಾಡಬೇಕು? ಸಂಗಮದಲ್ಲಿದ್ದು ಕರ್ಮವನ್ನು, ಕೇವಲ ನಾನು ಆತ್ಮ ಅಲ್ಲ ಸಂಗಮವಾದ ಭಗವಂತನ ಜೊತೆ ನಿಂತ್ಬಿಟ್ಟು ನಾವೇನ್ ಮಾಡಬೇಕು? ಅಭಿಜ್ಞಿಟ್ಟು ಏನ್ ಮಾಡಬೇಕು? ಮಾಡಬೇಕು. ಇದು ತಾನೇ ವಾಸ್ತವಿಕತೆ, ಇದು ತಾನೇ ಸತ್ಯ. ಈಗ ಹೇಳಿ, ನಿಮ್ಮ ಒಂದು ದಿನದ ಕರ್ಮದಲ್ಲಿ ಈ ಸ್ಮೃತಿ ನಾನು ಆತ್ಮ ಭಗವಂತ ನನ್ನ ಜೊತೆ ಇದ್ದಾರೆ. ತಾಯಿ ಅಂತಿರುತ್ತೆ, ಮಗು ಅಂತಿರುತ್ತೆ, ಟೀಚರ್ ಅಂತಿರುತ್ತೆ, ಪ್ರಸಾದಂತಿರುತ್ತೆ, ಅಡ್ಗೆ ಮಾಡುವಂತಿರ್ತದೆ, ಪಾತ್ರೆ ತೊಳೆಯುವಂತಿರ್ತದೆ. ಆದ್ರೆ ಆತ್ಮದ ಸ್ಮೃತಿ ಇರುತ್ತ? ಇರೋದಿಲ್ಲ ಅಲ್ವಾ. ಇವಾಗ ನಮ್ಗೆ ಇಲ್ಲಿ ಯಾಕೆ ಅನುಭವ ಆಗ್ತಾ ಇದೆ ಅಂತಂದ್ರೆ, ನಾವು ಆತ್ಮ ಸ್ವರೂಪದಲ್ಲಿ ನಾವು ಕೊಟ್ಕೊಂಡಿದ್ದೀನಿ. ಸತ್ಯತೆ ಏನು ಅಂತಂದ್ರೆ, ಆ ಇಷ್ಟು ಒರಿಜಿನಲ್ ಸ್ವರೂಪದಲ್ಲಿ ನಾವು ಕೊಟ್ಕೊಂಡಿಲ್ಲ. ಮನುಷ್ಯರು ಏನ್ ಮಾಡ್ತಿದ್ರಿ? ಆತ್ಮ 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 ಅಂತ ಏನ್ ಮಾಡ್ತಿದ್ರಿ? ಡಿಜಿಟೋಸ್ಟನ್ ಮಾಡ್ತಾ ಇದ್ದೀನಿ. ಇಷ್ಟು ಒರಿಜಿನಲ್ ಆತ್ಮದ ಸ್ವರೂಪದಲ್ಲಿ ಕೊಟ್ಕೊಂಡ್ರೆ ಅದಾಗ್ತಾರೆ, ಆ ಸುಖ ಏನು ಅತೀ ಅಲ್ವಾ. ಆ ಸ್ವರೂಪಕ್ಕೆ ಹೇಗೆ ಕುತ್ಕೊಳ್ಬೇಕು ಅಂತ ಮಾತ್ರ ಏನ್ ಮಾಡ್ತಾರೆ? ಇಷ್ಟು ಇಷ್ಟು ವಿದ್ಯಾರ್ಥಿ ಶಿಕ್ಷಣವನ್ನ ಕೊಡ್ತಾರೆ, ಸ್ವರೂಪವನ್ನು ತಿಳಿಸ್ಕೊಡ್ತಾರೆ, ಅನುಭವವನ್ನು ಮಾಡ್ತಾರೆ. ಆದ ಅನುಭವ ಏನ್ ಮಾಡಬೇಕು? ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾಯ ರೂಪದಲ್ಲಿ ತಂದಾಗ ಮಾತ್ರ ಈಶ್ವರ ಜೀವನದಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ಯಾಕಂದ್ರೆ ಮುಂದೆ ಪ್ರಪಂಚದಲ್ಲಿ ವಿನಾಶ ಆಗುವಂತ ಸಂದರ್ಭದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ನಿಮಗೆ ಬರಲಿಕ್ಕೆ ಆಗೋದಿಲ್ಲ. ಆವಾಗ ನಾನು ಆತ್ಮದ ಸ್ವರೂಪವನ್ನ ಪ್ರತಿಯೊಂದು ಕರ್ಮದಲ್ಲೂ ಕೂಡ ನಾನೇನ್ ಮಾಡಬೇಕು? ಕಾರ್ಯದಲ್ಲಿ ತರಬೇಕು. ಅದಕ್ಕೆ ಬಹಳ ಸುಂದರವಾಗಿ ಮಾತನಾಡ್ತೇನೆ. ಒಬ್ಬ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್ ಆಗಿ ಪದಗ್ರಹಣ ಅದನ್ನ ಅವನ ಚಿತ್ರದಲ್ಲಿ ಸಿಕ್ಕೊಂಡ ಮೇಲೆ 5 ವರ್ಷದವರೆಗೂ ಕೂಡ ಅವ್ರ ಮನೆಯಲ್ಲಿ ಬಳಸಿ ಏನು ಸ್ಮೃತಿ ಇರುತ್ತೆ? ಇರುತ್ತೆ ಇರುತ್ತೆ. ಹಾಸ್ಪಿಟಲ್ ಪೇಷಂಟ್ ಆಗಿ ಮಲ್ಕೊಂಡಿದ್ದು ಕೂಡ ಏನು ಸ್ಮೃತಿ ಇರುತ್ತೆ? ಟೈಮ್ ಪೇಷಂಟ್ ಆಗಿ ಟೈಮ್ ಸ್ಮೃತಿ ಇರುತ್ತೆ ತಾನೆ? ಇಲ್ಲಿವರೆಗೆ ಟೈಮ್ ಇರುವವರೆಗೆ ಅದು ಕೇಳಿದಾಗ ಕೂತ್ಕೊಳ್ಬೇಕು ಅಂತ ಹೇಳಿ ಸರಿ. ಯಾವುದೇ ಸ್ಥಳದಲ್ಲಿ ಇದೆ, ಫಾರಿನಲ್ಲಿ ಬೇಕಾದ್ರೆ ಹೋಗಿರ್ಲಿ, ಜನರಲ್ಲಿ ಒಬ್ಬರು ಬೇಕಾದ್ರೆ ಹೋಗಿರ್ಲಿ, ಎಲ್ಲಿವರೆಗೆ ಅವನ ಪೊಸಿಷನ್ ಇರ್ತಾನೆ ಅಲ್ಲಿವರೆಗೆ ನಾನು ಯಾರು ಹೇಳ್ತಾನೆ. ಅದರಿಂದ ಯಾರು ಇರುತ್ತಾಸ್ಮೃತಿ ಇರುತ್ತ? ಈಗ ಯೋಚನೆ ಮಾಡಿ, ಈಶ್ವರಿಯ ಜ್ಞಾನವನ್ನು ಇಷ್ಟು ವರ್ಷದಿಂದ ತಿಳಿದಿರೋದು ಇಂಪಾರ್ಟೆಂಟ್ ಅಲ್ಲ. ಒಂದು ದಿನದ 24 ಗಂಟೆಯಲ್ಲಿ ಕರ್ಮ ಕ್ಷೇತ್ರದಲ್ಲಿ, ಬಾಬನ ಮನೆಯಲ್ಲ, ಕರ್ಮ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಆ ಸ್ಮೃತಿಯಲ್ಲಿ ಸ್ವರೂಪದಲ್ಲಿ ಬಿಟ್ಟು ಈಶ್ವರ ಅನುಭೂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಉತ್ತರ ಉತ್ತರ ಇಷ್ಟು ಜ್ಞಾನದಲ್ಲಿದ್ದರೆ ಹೌದು 15 ವರ್ಷದಿಂದ ಅಕ್ಕಡೆ 30 ವರ್ಷದಿಂದ ಇವಾಗ ಅವ ಕ್ವಶನ್ ಕೇಳಿದ್ರೆ ಅರ್ಥಾಂತರ ದಿನನಿತ್ಯದ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಈಶ್ವರ ಅನುಭೂತಿ ಅಂದ್ರೆ ಬಹಳ ಸುಂದರವಾದ ಮಾತನಾಡ್ತಾ. ಇಲ್ಲಿ 1 ಗಂಟೆ ಕೂತ್ಕೊಂಡಾಗ ನಿಮ್ಗೆ ಈಗಿನ ಯೋಗಾನುಭೂತಿ ಆಯ್ತು. ಆ ಯೋಗಾನುಭೂತಿ ಕರ್ಮವನ್ನು ಮಾಡ್ತಾ ಮಾಡ್ತಾ ನಿಮ್ಮ ವೈಯಕ್ತಿಕ ಮನೆಯಲ್ಲಿ, ಅದು ಮನೆಯಲ್ಲಿ, ಸರ್ಕಾರಿ ಮಾರ್ಕೆಟ್ ಅಲ್ಲಿ, ಕೆಲವು ಥಿಯೇಟರ್ ನಲ್ಲಿ, ಗಾರ್ಡನ್ ನಲ್ಲಿ, ದೇವಸ್ಥಾನದಲ್ಲಿ ಹೇಳಬೇಕು. ಆ ಒಂದು ಅನುಭವ ಆಗ್ತದೆ. ಉದಾಹರಣೆಗೆ ಒಬ್ಬ ಡಾಕ್ಟರ್ ಅವರು ಕರ್ಕೊಂಡಿದ್ದಾರೆ ಕುಟುಂಬ ತೆಗೆದಿಟ್ಟಿದ್ದೆ. ಅವರೊಬ್ರು ಪೇಷಂಟ್ ಹೇಳಿದರೆ ಸಿಗ್ತಾರೆ, ಡಾಕ್ಟರ್ ಅಂತ ಮಾತಾಡ್ತಾರೆ. ಅವರೊಂದು ಸ್ಥಿತಿ ಏನಾಗುತ್ತೆ ಕಸ್ಟಮರ್ ಅಲ್ಲಿ? ಆ ಥರ ಏನು ಡಾಕ್ಟರ್ ಸ್ಮೃತಿ ಬರುತ್ತೆ? ಅದು ಇನ್ನೂ ಕೂಡ ಮಾಡಿದ್ರೆ ಒಂದು ದಿನದ 24 ಗಂಟೆಯಲ್ಲಿ ನನಗೆ ಎಷ್ಟು ಸಮಯ ಆತ್ಮಿಕ ಶಿವರೂಪದ ಸ್ಮೃತಿ ಸ್ಥಿತಿ ಅದರ ಆಧಾರದಲ್ಲಿ ಅನುಭವ ನನ್ನ ದಿನನಿತ್ಯದ ಜೀವನದಲ್ಲಿ ಇರುತ್ತೆ. ಚೆಕ್ ಮಾಡಿ, ಆತ್ಮದ ಸ್ಮೃತಿ ಇರುತ್ತೋ ದೇಹದ ಸ್ಮೃತಿ ಇರುತ್ತೋ? ನಾನು ಪ್ರಶ್ನೆ ಹೇಳೋದು ದೇಹದ ಸ್ಮೃತಿ, ಟೀಚರ್ ಹೇಳೋದು ದೇಹದ ಸ್ಮೃತಿ, ಅಡುಗೆ ಮಾಡ್ತಿದ್ದೇನೆ ಟೀಚರ್ ಸ್ಮೃತಿ. ನೀವು ಸ್ಥೂಲವಾದಂತ ಕರ್ಮವನ್ನ ಮಾಡ್ತಿದ್ರೆ ಆ ಕರ್ಮದ ಜೊತೆ ಏನು ಸಂಬಂಧದ ಸ್ಮೃತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ತೀರಿ, ಅದು ಯಾವುದು ಶರೀರದ ಸ್ಮೃತಿ. ಭಾವ ಯಾವ ಸ್ಮೃತಿ ಇಟ್ಕೊಳ್ಳಿ ಕೊಡ್ತಾನೆ, ಶರೀರದ ಸ್ಮೃತಿ ಇರಲಿ, ಅದರ ಜೊತೆಯಲ್ಲಿ ಯಾವ್ದಿರಬೇಕು, ಆ ಸ್ಮೃತಿಯನ್ನು ನಿತ್ಯ ನಿರಂತರವಾಗಿ ನಿಮ್ಮದನ್ನಾಗಿ ಮಾಡಿಕೊಂಡಿಲ್ಲ ಅಂತಂದ್ರೆ ನೀವು ತಿಳಿದಿರುವಂತಹ ಶಿಕ್ಷಣವನ್ನು ಯಥಾರ್ಥವಾಗಿ ಕಾರ್ಯರೂಪದಲ್ಲಿ ಏನೋ ಎಷ್ಟು ಸುಂದರವಾದ ಮಾತನಾಡ್ತಾರೆ ಒಬ್ಬ ಡಾಕ್ಟರ್. ನಾನು ಕಲಿಸಿರುವಂತಹ MBBS ಶಿಕ್ಷಣವನ್ನ ಕಾರ್ಯರೂಪದಲ್ಲಿ ತರಬೇಕು ಅನ್ನೋ ಫಸ್ಟ್ ಅಂಡ್ ಇಂಪಾರ್ಟೆಂಟ್ ಕಂಡೀಷನ್ ನನ್ನ ಡಾಕ್ಟರ್ ಹೇಳಿದಂತ ಸ್ಮೃತಿಯಲ್ಲಿ ಇದ್ದಾಗ ಮಾತ್ರ ಏನಾಗುತ್ತೆ ಶಿಕ್ಷಣ ಏನಾಗುತ್ತೆ ಅನುಕಾರವು ಇಲ್ಲ ಅಂತಂದ್ರೆ ಆ ಶಿಕ್ಷಣ ಮನಸ್ಸಲ್ಲಿರುವ ಒಂದು ಸಂಸ್ಕಾರ ಹೊರಗಡೆ ಬರುತ್ತೆ ಸಾಧ್ಯವಿಲ್ಲ. ಫಸ್ಟ್ ಕಂಡೀಷನ್ ಏನು ಸ್ಮೃತಿ ಸ್ಥಿತಿ, ಇಲ್ಲಿಯವರೆಗೆ ಆ ಒಂದು ಆತ್ಮಿಕ ಒಂದು ಸ್ಥಿತಿ ನಮ್ಮಲ್ಲಿರೋದು ಸ್ವರೂಪ ನಮ್ಮಲ್ಲಿರೋದು ಆ ಆತ್ಮಿಕತೆಯನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಕಾರ್ಯಕ್ಕೆ ನಾವು ಧ್ಯಾನ ಎಷ್ಟು ತಿಳಿದಿರಿ, ಎಷ್ಟು ಹೇಳಿದಿರಿ, ಎಷ್ಟು ಅನುಭವ ಮಾಡಿದಿರಿ ಅಂತಲ್ಲ, ದಿನನಿತ್ಯದ ಒಂದೊಂದು ಕ್ಷಣದಲ್ಲೂ ಕೂಡ ಅದನ್ನ ಧಾರಣೆಯನ್ನು ಮಾಡಿಬಿಟ್ಟು ಎಷ್ಟು ನಟ್ಟಿದವರ ಉಪಯೋಗವನ್ನ ಲೈಫ್ ಅನ್ನು ನಾವೇನು ನಟ್ಟಿದೀವಿ ಅನುಭವಿಸ್ತಿದ್ದೀವಿ ಅಂತ ಚಿಂತೆ. ಒಂದೊಂದು ಬಾಂಧ ಹೇಳ್ತಾರೆ ಸ್ವಸ್ಥಿತಿ ಆತ್ಮಿಕ ಸ್ಥಿತಿ, ಒಂದೊಂದು ಬಾಂಧ ಹೇಳ್ತಾರೆ ವಾತಾವರಣ ಸಂದರ್ಭ ಕಾರಣ ಹೀಗೆ ಬಹಳ ಸುಂದರವಾದ ಮಾತನಾಡುತ್ತೆ. ಮತ್ತೆ ಶಾರೀರಿಕವಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಸಂಬಂಧಪಟ್ಟಂತೆ ರೋಗ ಬಂತು ಅಂತ ಹೇಳ್ತೀವಿ. ಏನಂತೆ ಅಭಿವೃದ್ಧಿ ಸಂಬಂಧಪಟ್ಟಂತೆ ರೋಗ ಬಂದಾಗ ಆ ರೋಗ ಬಂದಿರುವಂತ ಸಂದರ್ಭದಲ್ಲಿ ಈಶ್ವರ ವಿದ್ಯೆಯನ್ನ ಅಪ್ಲಿಕೇಶನ್ ಯಾವಾಗ ಮಾಡ್ಲಿಕ್ಕೆ ಸಾಧ್ಯ ಅಥವಾ ಈಶ್ವರ ಅನುಭೂತಿ ಯಾವಾಗತ್ತೆ, ಕರ್ಮ ಫಿಲಾಸಫಿ ಏನಾದಾಗ್ತದೆ, ಒಂದು ಸ್ಮೃತಿಯಲ್ಲಿರಬೇಕು ಸರಿ, ಇನ್ನೊಂದು ಆ ಒಂದು ಘಟನೆ ಆ ಒಂದು ಸಂದರ್ಭ ಅದರ ಪ್ರಭಾವದಿಂದ ನಾವು ಯಾವಾಗ ಬರ್ತೀವಿ, ಅದರ ಒಂದು ಇಂಪಾರ್ಟೆನ್ಸ್ ಮಹತ್ವದಲ್ಲಿ ಯಾವಾಗ ಗೊತ್ತಾಗುತ್ತೆ, ಈಶ್ವರ ಅನುಭೂತಿ ಅನುಭವ ನಮ್ಗೆ ಯಾವಾಗ ಆಗುತ್ತೆ ಅಂತಂದ್ರೆ ನಿಮ್ಮ ಈಶ್ವರಿಯ ಜೀವನದಲ್ಲಿ ನಿಮ್ಮ ತನುವನ್ನ ಕರೆಕ್ಟ್ ಆಗಿ ಕೇಳಿ, ಈಶ್ವರಿಯ ಜೀವನದಲ್ಲಿ ನಿಮ್ಮ ತನುವನ್ನ ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸಿದ್ದಾಗ ಮಾತ್ರ ಕರೆಕ್ಟ್ ಆಗಿ ಕೇಳಿ. ಯಥಾರ್ಥ ಮನಸ್ಪೂರ್ವಕವಾಗಿ ಶುಭ ಇಚ್ಛೆಯಿಂದ ಬೇರೆಯವರ ಕೋರ್ತಿದ್ದೇನೆ ಅದಕ್ಕಾಗಿ ಮನಸ್ಸು ಈಶ್ವರಿಯ ಕಾರ್ಯದಲ್ಲಿ ನೀವು ನಿಮ್ಮ ತನುವನ್ನ ಆಮೇಲೆ ಹದ್ದಿ ಹದ್ದಿ ಲಗಾವು ಇವರನ್ನು ತೊಡಗಿಸಿದ್ರೆ ಮಾತ್ರ ನಿಮ್ಮ ವೈಯಕ್ತಿಕವಾದಂತಹ ಶಾರೀರಿಕ ಲೆಕ್ಕಾಚಾರ ಕ್ಲಿಯರಾಗುವಂತಹ ಸಂದರ್ಭದಲ್ಲಿ ಭಗವಂತನ ಸಹಯೋಗ ನಿಮಗೆ ಶಾರೀರಿಕವಾದ ರೋಗ ಬಂದಿರುವಂತಹ ಸಂದರ್ಭದಲ್ಲಿ ನೋವು ಕಡಿಮೆ ಆಗಬೇಕು, ರೋಗ ವಾಸಿ ಆಗಬೇಕು, ನಿಮ್ಮ ದುಃಖ ದೂರ ಆಗಬೇಕು ಅಂತ ಖಂಡಿತನೇನು ಮೊದಲು ನಿಮ್ಮ ತನುವನ್ನ ಏನ್ಮಾಡ್ಬೇಕು ಈಶ್ವರ ಕಾರ್ಯದಲ್ಲಿ ತೊಡಗಿಸಬೇಕು. ಅಪ್ಲಾನ್ ಇಲ್ಲಿನ ಸಭೆಯಲ್ಲಿ ಶ್ರೀಕೃಷ್ಣ ರೋಗರು ಕಿಲೋಮೀಟರ್ ಸೀರೆ ಕೊಡ್ತಾರೆ. ಯಾಕೆ ಒಂದು ದಿನದಲ್ಲಿ ರೋಗರು ಸ್ವಇಚ್ಛೆಯಿಂದ ತನ್ನ ಸೀರೆಯ ಸಣ್ಣ ಸೀಟನ್ನು ಕೊಟ್ಟಿರ್ತಾರೆ. ಸಂಸ್ಕಾರ ಕೊಟ್ಟಿರುವ ಕೃಷ್ಣ ರೋಗರು ರೋಗರಿಗೆ ಕೊಟ್ಟಿದ್ದಿದ್ರು ಕೂಡ ಕೃಷ್ಣ ಯಾವಾಗ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ, ಇಲ್ಲಿವರೆಗೆ ರೋಗರಿ ಮನಸ್ಸಿನಿಂದ ಶ್ರೀಕೃಷ್ಣ ಕೊಡ್ತಿದ್ರು ಅಲ್ಲಿವರೆಗೆ ಶ್ರೀಕೃಷ್ಣ ಕೊಟ್ಟಿಲ್ಲ. ಆ ಬಾಯ ಕೊಟ್ಟು ನಾನು ರೆಡಿ ಹೋ ಬಾಬಾ ರೆಡಿ ಇದ್ದಾನೆ ಸೇವೆ ಮಾಡಲಿಕ್ಕೆ ಖಂಡಿತ ಎರಡು ಬಾಬಾ ಏನು ಆಗಿದ್ರೆ ಅದರಿಂದ ನನ್ನ ಲೆಕ್ಕಾಚಾರ ಕ್ಲಿಯರ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ಆದಷ್ಟು ನನ್ನ ಸಮಯವನ್ನ ಈಶ್ವರಿಯ ಕಾರ್ಯದಲ್ಲಿ ಅನುವನ್ನ ವಿನಿಯೋಗ ಮಾಡಬೇಕು. ಕರೆಕ್ಟ್ ಆಗಿ ಹೇಳಿ ಹೊರಡಿದಾರಲ್ಲ ಅಂತವೇ ಕಥೆ ಗೊತ್ತಿರಬೇಕು. ಇನ್ನೇ ಕರ್ಮವನ್ನು ಮಾಡಬೇಕು. ಏನ್ ಮಾಡಬೇಕು? ಹಂಚು ಆಸಕ್ತಿಯಿಂದ ಇಂಟ್ರೆಸ್ಟಿಂದ ಮಾಡಿ. ಅವ್ರಷ್ಟೇ ಆಸಕ್ತಿಯಿಂದ ಭಗವಂತ ಏನು ಕೊಟ್ಟಾರೆ? ನಿಮ್ಗೆ ಸಂಯೋಗವನ್ನ ಕೊಡ್ತಾರೆ. ಇಲ್ಲ ಅಂತಂದ್ರೆ ಶರೀರದ ಹೇಗೆ ಗುಣ ಬಾಗುತ್ತೆ ಊರು ಸಿಗ್ತಾ ಇರ್ಬೇಕಾಗತ್ತೆ. ಒಂದು ಡಾಕ್ಟರ್ ಇನ್ನೊಂದು ಡಾಕ್ಟರ್ ಇನ್ನೊಂದು ಡಾಕ್ಟರ್ ಇನ್ನೊಂದು ಹೇಳ್ತಾ ಇರ್ಬೇಕಾಗತ್ತೆ. ಅದರಷ್ಟು ಸಮಯ ಬರುವವರೆಗೂ ನಿಮ್ಗೆ ಲೆಕ್ಕಾಚಾರ ಏನಾಗೋದಿಲ್ಲ. ಅದನ್ನು ವೀಕ್ಷ ಮಾಡಬೇಕು. ಅಷ್ಟು ಕಮ್ಮಿಯಾದ್ರೂ ಕೂಡ ವೀಕ್ಷ ಇರ್ಬೇಕು, ಆಗಬಾರ್ದು ಅಂತ. ಯಾಕಂದ್ರೆ ಇದು ಕರ್ಮದ ಲೆಕ್ಕಾಚಾರದ ಅನುಸಾರ ಏನ್ ಮಾಡಬೇಕು? ಏನ್ ಮಾಡಬೇಕು? ತಿರುಗಿ ಹೋಗಬೇಕಾಗುತ್ತೆ. ಹಾಗೆ ಸುಧಾಮನು ಕೂಡ ಶ್ರೀಕೃಷ್ಣನ ಸ್ನೇಹಿತ, ತುಂಬ ಗಡವ. ಅವನು ಶ್ರೀಮಂತನಾಗಲಿಕ್ಕೆ ಇಷ್ಟೇ ಕೇಳ್ತಾನೆ, ಅದು ಶ್ರೀಮಂತನಾಗೋದೇ ಇಲ್ಲ. ಕೊನೆಯಲ್ಲಿ ನಾನು ಏನ್ ಬರುತ್ತೆ? ಅವನ ಕರ್ಮದ ಲೆಕ್ಕಾಚಾರದಲ್ಲಿ ಮುಗಿದಿದೆ. ಆಸ್ತಿಗಳು ಬರ್ತಾನೆ, ಶ್ರೀಕೃಷ್ಣಕ್ಕೆ ಬಂದಾಗ ಅವನ ಜೀವನ ಏನಾಗತ್ತೆ? ಸರಿಯಾಗುತ್ತೆ. ಬಾಬಾ ಹೆಸರು ಮತ್ತು ಇದು ಯಾರ ಹತ್ರ ಬಂದಿದ್ದೀರಿ? ಹೈದರ್ ಅವನಿಗಿಂತ ಮುಂದೆ ಯಾರು ಇಲ್ಲ. ಮತ್ತೆ ಯೋಚನೆ ಮಾಡುವಂತ ಪ್ರಶ್ನೆ ಇಲ್ಲ. ಈಗ ನೀವು ಯಾವ ರೀತಿಯಲ್ಲಿ ಸುಧಾಮನಾಗಿ ಅವನಿಗೆ ನೀವು ಕೊಟ್ಟಿರೋ ಅದರ ಆಧಾರದ ಮೇಲೆ ನಿಮ್ಗೆ ಸಿಗತ್ತೆ. ಮಾನಗಳು, ವ್ಯಕ್ತಿಗಳು, ಕ್ರೀಡೆಗಳು, ಚಿಕ್ಕ ಸಾಧನಗಳು, ಚಿಕ್ಕ ಕ್ರೀಡೆಗಳು ಸಿಗ್ತಾವೆ. ಎಷ್ಟು ಸಿಕ್ಕಿ ಬಿಡಿದ್ದಾರೆ ಇವಾಗ ಜಾತಿ ಇರಬೇಕು ಭಾವ. ಆ ಭಾವದಲ್ಲಿ ನಾವೇನ್ ಮಾಡಬೇಕಾಗುತ್ತೆ? ಅವನಿಗೆ ಸಮರ್ಪಣ. ಇದು ಬಾಧಿಸ್ತೀನಿ. ಅಲ್ಲಿ ಬಂದು ಯಾವ ಭಾವದಲ್ಲಿ ನಾವು ಈಶ್ವರನ ಕಾರ್ಯದಲ್ಲಿ ತೊಡಗಿಸ್ತೀವೋ ಅದರ ಆಧಾರದಲ್ಲಿ ನನ್ನ ಲೌಕಿಕ ಜೀವನದಲ್ಲಿ ಏನಾಗುತ್ತೆ? ಅಲ್ಲಿ ಲೆಕ್ಕಾಚಾರಕ್ಕೆ ಭಗವಂತನ ಏನು ಸಿಗುತ್ತೆ? ಸಹಯೋಗ ಮತ್ತಾರ. ನಿಮ್ಮ ಮನೆ ಅವರ ಮನೆ ಮದುವೆಗೆ ನೀವು ಸಹಯೋಗ ಕೊಟ್ರೆ ನಿಮ್ಮ ಮನೆ ಮದುವೆಗೆ ನೀವು ಈಶ್ವರನ ಕಾರ್ಯದಲ್ಲಿ ಸಹಯೋಗ ಕೊಡಿ, ಭಗವಂತ ನಿಮ್ಮ ಕಾರ್ಯದಲ್ಲಿ ಸಹಯೋಗ ಕೊಡ್ತಾನೆ. ಹಾಗಾದ್ರೆ ಮಕ್ಕಳ ಸತ್ಯ ಹೇಳಿ, ನೀವು ಈಶ್ವರನ ಕಾರ್ಯಕ್ಕೆ ಸಹಯೋಗ ಕೊಟ್ಟಾಗಿರಾ? ಈಶ್ವರನ ಕಾರ್ಯಕ್ಕೆ ಸಹಯೋಗ ಕೊಡ್ತಾ ಇದ್ದೀರಾ? ನಿಜವಾಗ್ಲೂ ಇಲ್ಲ. ಸಹಯೋಗ ಅಪ್ಪಂದು ಅಂತ ಹೇಳೋದು ಅಲ್ಲ, ನಾವೇ ಅನುಭವಿಸ್ತೇವೆ ಸ್ವರ್ಗದಲ್ಲಿ. ಹೌದಾ? ನಾವು ಸಹಯೋಗವನ್ನು ಕೊಟ್ಟು ಈಶ್ವರಿಯ ಕಾರ್ಯದಲ್ಲಿ ಅದು ಫಲವನ್ನು ಯಾರು ಅನುಭವಿಸ್ತಾರೆ? ನಾವೇ ಅನುಭವಿಸ್ತೀವಲ್ವ. ಶ್ರೀಕೃಷ್ಣ ಪಾಂಡವರಿಗೆ ಮಹಾಭಾರತ ಯುದ್ಧವನ್ನ ಗೆಲ್ಲಲಿಕ್ಕೆ ಸಂಯೋಗವನ್ನ ಕೊಟ್ಟಿರೋದು. ಆದ್ರೆ ಸ್ವರ್ಗ ಕೋಟರು ಯಾರು? ಶ್ರೀಕೃಷ್ಣ ಹೋಗಿದ್ರಲ್ಲ, ಹೋಗಿದ್ರಲ್ಲ. ಫಲವನ್ನ ಶ್ರೀಕೃಷ್ಣ ಅನುಭವ ಮಾಡಿಲ್ಲ, ಫಲ ಅನುಭವ ಮಾಡಿರೋದು ಯಾರು? ಆದರೆ ಶ್ರೀಕೃಷ್ಣನ ಸಲಹೆ ಸೂಚನೆ ಹೇಳಿದ್ರೆ ಪಾಂಡವನ ಎಷ್ಟು ಯೋಗ್ಯತೆ ಇದ್ರು ಕೂಡ ಕೌರವರ ಜೀವನ ಪ್ರಾಪ್ತಿ ಮಾಡಲಿಕ್ಕೆ ಹಾಗೆ ಅವತ್ತು ಇಷ್ಟು ಯೋಗ್ಯತೆ ಏನೇ ಇಲ್ಲಿ ಭಗವಂತ ಇಲ್ಲ ಅಂತಂದ್ರೆ ನೀವು ನಿತ್ಯ ಜೀವನದಲ್ಲಿ ಜೀವ ನನಗೆ ಸಿಕ್ಕೇ ಇರಬಾರದು. ಆ ಸೆಕೆಂಡ್ ಮೇಲೆ ಕೊರೋಡು ಕೊಟ್ಟು ಕೋಟಿ ಸೆಕೆಂಡ್ ಒಂದು ಕೋಟಿ ಸಂಪಾದನೆ ಮಾಡಲಿಕ್ಕೆ ನಿಮ್ಮ 50 ವರ್ಷ ಇದ್ದಿರಬಹುದು. ಇಲ್ಲೇ ಒಂದು ಸೆಕೆಂಡ್ ಅಂದ್ರೆ ಭಗವಂತ ಏನಾಗಿರ್ತಾರೆ? ಏನ್ಮಾಡ್ತಾರೆ? ರೋಡ್ ಕಟ್ಟಿ ನೀವು ಅಲ್ಲಿಗೆ ಬಂದಿದ್ದೀರಾ? ಸರಿನ? ಆನೆಕಲ್ಲಲ್ಲಿ ಇರುವಂತ ನಿಮ್ಮ ಬಿಲ್ಡಿಂಗ್ ಎಲ್ಲ ಭೂಕಂಪ ಆಗ್ಬಿಡಿದೆ. ಅವ್ರು ಏನಾಗಿರ್ತದೆ? ರೋಡ್ ಕಟ್ಟಿ ಬಂದೆಯಾನ ಅಷ್ಟಾಗಿದ್ವು. ಸರಿ, ಈ ಬೆಂಗಳೂರಲ್ಲಿ ಇದ್ದೀರಾ? ಆನೆಕಲ್ಲಲ್ಲಿ ಏನಾಗ್ಬಿಡಿದೆ? ಭೂಕಂಪ ಆಗ್ತಿದೆ. ನಿಮ್ಗೆ ಆತ್ಮಿಕವಾದಂತ ಸುಖದ ಅನುಭೂತಿ ಇದೆ. ಯಾಕೆ ಹೇಳಿ ರೇಡು ಕಟ್ಟಿರುವ ಬರ್ತಾ ಇದೆ. ಆತ್ಮಿಕದ ನಮ್ಮಲ್ಲಿ ಏನಾಗುತ್ತೆ? ಆತ್ಮಿಕ ಸುಖದಲ್ಲಿ ನಾವು ತಲ್ಲೀನರಾಗಿರ್ತೀವಿ. ಇಲ್ಲಿ ಹಾಗಾದ್ರೆ ಅಯ್ಯೋ 50 ವರ್ಷ ಮಾರ್ಕೆಟ್ ಮಾಡಿರುವಂತ ಕೋಟಿ ಗಟ್ಟೆ ಬಂಗ್ಲೋ ಏನೋ ಹೋಗುತ್ತೆ, ನಿನ್ನೇನು ಮಾಡೋದು ಅಂತ ಯೋಚನೆ ಇರ್ತೀವಿ. ಅದರಿಂದ ಹೆಚ್ಚಿನ ಮಾತಾಡ್ತಾರೆ. ಯಾವ ಆಸ್ತಿ ಬೇಕು? ವಿಭಾಗಿ ಆತ್ಮಿಕ ಆಸ್ತಿ ಬೇಕು, ಸೇವೆ ಆಸ್ತಿ ಬೇಕು. ಆತ್ಮಿಕ ಆಸ್ತಿಯನ್ನು ಯಾರು ನಿಮ್ಮಿಂದ ಕಳತನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರು ವಿನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರೆದು ತಿಳ್ಕೊಂಡೋಗ್ಬೇಕಾಗತ್ತೆ? ಇಲ್ಲ. ಯಾವಾಗಲೂ ಹೋಗಿ ಕಡಿಮೆ ಆಗೋದಿಲ್ಲ. ಕಡಿಮೆ ಯಾವಾಗತ್ತೆ? ಯಾವಾಗತ್ತೆ? ಉಳಿತಾಯ ಮಾಡೋದ್ರ ಬಿಟ್ಟು ಕೆಲಸ ಮಾಡ್ತಾ ಹೊರಟಾಗ ನಷ್ಟ ಹೋಗುತ್ತೆ, ಕಡಿಮೆ ಅಂತ ಆಗುತ್ತೆ. ಅದು ನಿಮ್ಮ ಮೇಲೆ ನಿರ್ಧಾರವಾಗಿದೆ ಅಲ್ಲ. ಬೇರೆ ಕಾರಣದಿಂದ ಏನಾಗೋದಿಲ್ಲ, ಬೇರೆ ಕೊಟ್ಟರೆ ಖಾಲಿ ಆಗೋದಿಲ್ಲ. ಆತ್ಮಿಕ ಒಂದು ಶಕ್ತಿ ಏನಾಗುತ್ತೆ? ಬೇರೆ ಎಷ್ಟು ಕೊಡ್ತಾ ಹೋಗ್ತದಷ್ಟೇನಾಗ್ತಾ ಹೋಗುತ್ತೆ, ವ್ಯರ್ಥ ಆಗುತ್ತೆ ಅಲ್ವಾ? ನಮ್ಮ ಗಮನದಿಂದ ಯಾವುದೇ ಕಡೆ ಹೋಗ್ಬೇಕು, ವಿಹಾನಿ ಅಮಾನಿ ಆಸ್ತಿಕ ಸಂಪಾದನೆ ಕಡೆ ಹೋಗ್ಬೇಕು. ಮೊದಲನೇದಾಗಿ ಬಾಬಾ ಹೇಳಿದ್ರು ಶರೀರ ಅಲ್ವಾ, ತನ್ನ ನಿಮ್ಮ ತನು ಆರೋಗ್ಯವಾಗಿರಬೇಕು, ಅಲ್ಲಿ ರೋಗ ಬರಬಾರದು, ರೋಗ ಬಂದು ಬೇಗ ಪರಿಹಾರ ಆಗ್ಬೇಕು. ಅಲ್ಲಿ ಈಶ್ವರ ಜೀವನದಲ್ಲಿ ನಿಮಗೆ ತನು ಸಹಯೋಗ ಕೊಡಬೇಕು ಅಂತ ಕಂಡಿಸಿದ್ರೇನು, ನಿಮ್ಮ ತನುವನ್ನ ಈಶ್ವರ ಕಾಲದಲ್ಲಿ ಸಂಪೂರ್ಣವಾಗಿ ಸರ್ವ ಚರಣದಲ್ಲಿ ಕೊಡಿಸಬೇಕು. ಇಲ್ಲ ಕ್ಲಾಸ್ ಮಾತ್ರ ಮಾಡ್ತೇನೆ ನನ್ನ ಕಥ ಗೊತ್ತಲ್ಲ, ಎನಕ್ಕೂ ನೀನು ಕಥ ಗೊತ್ತು ಹೇಳಿಬಿಟ್ರು. ಯಾವಾಗ ಬಾಬಾ ಯಾರನ್ನ ನಿಮಿತ್ತ ಮಾಡಿ ಏನು ಕೇಳಿದ್ರು ಸಲತ್ತೇನೆ ಹೇಳಬೇಕು ಹೇಳಿ ಈಶ್ವರ ಕಾರ್ಯ ಅಂತಂದ್ರೆ ಅವರು ಅವರು ಸುಂದರವಾಗಿ ಮಾತನಾಡ್ತಾರೆ. ನಿಮಗೆ ನಾನು ಆ ಕಾರ್ಯ ಮಾಡಲಿ ಕೇಳಿದ್ದೇನೆ ಅಂತಂದ್ರೆ ನಿಮ್ಮಲ್ಲಿ ಅದೇನಿದೆ ಸಹಿ ಯೋಗ್ಯತೆ ಇರೋದಕ್ಕೆ ನಿಮ್ಮನ್ನೇನ್ ಮಾಡಿದ್ರು ನಾನು ಕಾರ್ಯವನ್ನು ವಹಿಸಿದ್ದು ಯಾಕೆ ಏನು ಹೇಗೆ ಕಡೆ ಏನ್ ಮಾಡುವಂಗಿಲ್ಲ ಎಷ್ಟು ಮಾಡುವಂಗಿಲ್ಲ. ಅದಕ್ಕೆ ಲೌಕಿಕ ಜೀವನದಲ್ಲಿ ನನ್ನ ತನು ಹೇಗಿರಬೇಕು, ತನ್ ದೂರ ತನು ಆರೋಗ್ಯವಾಗಿರಬೇಕು ಅಂತಂದ್ರೆ ನಿಮ್ಮ ತನುವನ್ನ ಈಶ್ವರಿಯ ಕಾರ್ಯದಲ್ಲಿ ನಂಬರ್ ಟು ಒನ್ ತಂದಿರ ಮಂದಿರ ಮನಸ್ಸು ಕೂಡ ಶುಚಿಯಾಗಿರಬೇಕು ಅಂದ್ರೆ ಮನಸ್ಸಲ್ಲಿರಬೇಕು ಈಶ್ವರನ ಅಲ್ವಾ. ಬಹಳ ಸುಂದರವಾದ ಮಾತು ಮಕ್ಕಳು ನಿಮ್ಮ ನಾಳೆಗೆ ಸಿಹಿ ಇರಬೇಕು ಏನ್ ಮಾಡಬೇಕು, ಸೀಟನ್ನ ನಾಳೆಗೆ ಇರಬೇಕಲ್ವ, ಈ ಶರೀರ ಸೂರಾಗಬೇಕು ಏನ್ ಮಾಡಬೇಕು, ಫ್ಯಾನ್ ಎಸಿ ಕೆಳಗಡೆ ಕೆತ್ಕೊಳ್ಬೇಕಲ್ವಾ, ನಿಮ್ಗೆ ಬಿಸಿ ನೀರಿನ ಸ್ಥಾನದ ಅನುಭವ ಆಗ್ಬೇಕು ಅಂದ್ರೆ ಬಿಸಿ ನೀರನ್ನ ಏನ್ ಮಾಡ್ಬೇಕು ಅಂದ್ಮೇಲೆ ಹತ್ಕೊಳ್ಬೇಕಲ್ವಾ ಅಲ್ಲ. ಅದಷ್ಟು ಆರೋಗ್ಯವಾಗಿರಬೇಕು ಅಂತಂದ್ರೆ ಆರೋಗ್ಯವಂತ ಪರಮಾತ್ಮನ ಜೊತೆಗೆ ಪವಿತ್ರವಾದಂತಹ ಪರಮಾತ್ಮನ ಜೊತೆಗೆ ನಮ್ಮ ತಂದೆ ಜೊತೆ ನೀನೇಬೇಕು ನನ್ನ ಮನಸ್ಸನ್ನ ಇಡಬೇಕಲ್ಲ ಇದ್ಬಿಟ್ಟೆ. ಈ ಭಾಗ ಎಕರೆ ಮನಸ್ಸು ಆರೋಗ್ಯವಾಗಿರಬೇಕು ಅಂತ ಮತ್ತೆ ಸೇಮ್ ಫಾರ್ಮುಲ. ಇಷ್ಟು ನೀವು ಮನಸ್ಸನ್ನು ಈಶ್ವರೇ ಕಾರ್ಯ ತೊಡಗ್ತಾ ಹೋಗ್ತಿರೋ ಅಷ್ಟು ನಿಮ್ಮ ವೈಯಕ್ತಿಕ ಕಾರ್ಯದಲ್ಲೂ ಭಗವಂತ ಏನ್ ಮಾಡ್ತಾ ಹೋಗ್ತಾರೆ ಮನಸ್ಸಿಗೆ ಶಕ್ತಿಯನ್ನ ತುಂಬಿತಾ ಹೋಗ್ತಾರೆ. ಸಮಸ್ಯೆಗಳನ್ನ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಶಕ್ತಿಯನ್ನು ಏನ್ ಮಾಡ್ತಾರೆ ಹೋಗ್ತಾ ಹೋಗ್ತಾರೆ. ಅಂದ್ರೆ ಮೊದಲನೇ ಪ್ರಯತ್ನ ಯಾರು ಮಾಡಬೇಕು, ಅದು ನನ್ನ ಮನಸ್ಸನ್ನು ಇಷ್ಟು ಈಶ್ವರೇ ಕಾರ್ಯದಲ್ಲಿ ತೊಡಗಿಸ್ತಾ 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 ಹೋಗ್ತಿರೋ ಅಷ್ಟು ಭಗವಂತನಿಂದ ನಿಮಗೆ ಏನ್ ಶಿಕ್ಷಣ ಆಗುತ್ತೆ ನಿಮ್ಮ ಲೌಕಿಕ ಜೀವನದಲ್ಲಿ ಸರಿ. ಯಾಕಂದ್ರೆ ನಮ್ಮ ಮುಖ್ಯ ಉದ್ದೇಶ ಏನು, ನಮ್ಮ ಲೌಕಿಕ ಜೀವನ ಏನಾಗಬೇಕು ವರ್ತಮಾನ ಸಮಯದಲ್ಲಿ ಸರಿಯಾಗಬೇಕು. ಅದಾಗುತ್ತೆ ನಾವು ನಮ್ಮ ಈಶ್ವರ ಜೀವನ ಕೊಡೋಣ ಸೆಕೆಂಡರಿ. ಅದು ಪ್ರತಿಯೊಂದು ಏನಾಗಬೇಕು ವರ್ತಮಾನ ಸಮಯ ನಮ್ಮ ಪ್ರವೃತ್ತಿ ಮಾರ್ಗದ ಒಂದು ಜೀವನ ಏನಾಗಬೇಕು ಶ್ರೇಷ್ಠವಾಗಬೇಕು ಅಂತ ಕಂಡಿಷನ್ ಆಗಬೇಕಾದ್ರೆ ಏಕಾಸೆ ಗೋ ದುಷ್ಟಾಸೆ ಗಂಟೆಯಿಂದ ಕೊಡಿ ಇನ್ನೊಂದೆಯಿಂದ ತೆಗೆದುಕೊಡಿ. ಒಂದರೆ ಎಷ್ಟನೇ ಆಯ್ತು ಮಂತ್ರ ಈಶ್ವರ ಅಂತಾರೆ. ಈ ಭಾಗ ಹೇಳಿದ್ರು ನನ್ ಮನ ಭಾವ ನಿನ್ನ ಮನಸ್ಸನ್ನು ಏನ್ ಮಾಡು ನನ್ನ ಮನಸ್ಸಿನಲ್ಲಿದೆ. ಇದು ಮೇಲೆ ಭಾಗ ಹೇಳ್ತಾರೆ ಧನ್ ಯಾವುದನ್ನ ಜ್ಞಾನಧನ್ ಔರ್ ಶೀಲಧನ್ ಎರಡು ಧನ ಇದೆ. ಒಂದು ಜ್ಞಾನಧನ ಇನ್ನೊಂದು ಶೀಲಧನ. ಯಾವ ಹೆಚ್ಚು ಎರಡು ಧನ ಇದೆ ಹೌದು ಜ್ಞಾನಧನ ಅಂದ್ರೆ ಏನು ಶೀಲಧನ ಅಂದ್ರೆ ಏನು ಜ್ಞಾನಧನ ಅಂತಂದ್ರೆ ರೂಪಾಯಿ ಅದಾಯ್ತಾರೆ. ಜ್ಞಾನಧನದಿಂದ ಆತ್ಮಿಕ ಶೀಲಧನದಿಂದ ಶೀಲಧನ ಅದನ್ನ ಹಾಕೊಂಬತ್ತು ಶಿಲೆ ಹೇಳಿದೀವಲ್ಲ ನಮ್ಮ ಹತ್ರ. ಅದಕ್ಕಾಗಿ ಭಗವಂತ ಕೊಡುವಂತ ಜ್ಞಾನದ ಧನದಿಂದ ನಾವೇನ್ ಮಾಡಬೇಕಾಗತ್ತೆ ಆತ್ಮದ ನಿರ್ವಹಣೆ ಶೂಲಧನದಿಂದ ಶರೀರದ ನಿರ್ವಹಣೆ. ಓಕೆ ಇದು ಎರಡೂ ನಿಮ್ಗೆ ಬೇಕು ಅಂತ ಏನ್ ಮಾಡಬೇಕು ಎರಡನ್ನು ಇಷ್ಟಬೇಕಾದ್ರೆ ಎಷ್ಟು ತೊಡಗಿಸ್ತಾ ಹೋಗ್ತೀರೋ. ಜ್ಞಾನವನ್ನು ಹೇಳುವಂತ ಸುಂದರದಲ್ಲಿ ಭಗವಂತನ ವರ್ತನೆ ಮಾಡಿ ಭಗವಂತ ಎದುರಲ್ಲಿರುವಂತಹ ಆತ್ಮರಿಗೆ ಎಷ್ಟು ಬೇಕಾದ ಜ್ಞಾನವನ್ನು ಕೊಡುವಂತಹ ವರ್ತನೆ ಹಾಕಿರೋ ಎಷ್ಟು ಜ್ಞಾನವನ್ನು ಹೇಳ್ತಾ ಹೋಗ್ತಿರೋ ನಿಮ್ಮ ಲೌಕಿಕ ಕಾರ್ಯದಲ್ಲಿ ಬಂದಾಗ ಸರ್ವ ಕ್ಷೇತ್ರದಲ್ಲಿ ಬಂದಾಗ ಸಮಸ್ಯೆ ಬಂದಾಗ ಅಂತ ಬಾಬಾ ಏನ್ ಮಾಡ್ತಾರೆ ಪರಿಹಾರವನ್ನು ಮನಸ್ಸಿಗೆ ಕೊಟ್ಟಿರ್ತಾರೆ. ಅದು ಹೀಗೆ ಮಾಡು ಯಾಕೆ ನಿಮ್ಮ ಜ್ಞಾನಧನವನ್ನು ಇಷ್ಟಿರುವ ಕಾರ್ಯದಲ್ಲಿ ಪಡಿಸಿರೋದಕ್ಕೆ ಬಚ್ಚೆ ಮೈ ಬಾಂಧ ಹುವಾಹು ಒಂದು ಕೊಟ್ಟಿದೆ ಅಂತಂದ್ರೆ ಗಟ್ಟಿ ಚಕ್ರ ಬಡ್ಡಿ ನಾನೇನ್ ಮಾಡ್ಬೇಕು ಒಳ್ಳೇಬೇಕು ಬ್ಯಾಂಕ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತಂದ್ರೆ ಬಡ್ಡಿ ಸೇರಿದ ನಾನೇನ್ ಮಾಡ್ಬೇಕು ಅದು ಸರ್ಟಿಫಿಕೇಟ್ ಇದೆ ಇದು ನಾನು ಹೇಳ್ತೇನೆ ಇಷ್ಟು ನೀವು ಜ್ಞಾನವನ್ನು ಹೇಳೋದ್ರಲ್ಲಿ ಹೇಳೋದು ಇಷ್ಟು ಕಾರಣ ಇಷ್ಟು ತೊಡಗಿಸ್ತಾ ಹೋಗ್ತೀರೋ ಇಷ್ಟು ಮುಗಿಯಲು ಕೂಡವಾಗ ಹೇಳಿದಾರಲ್ಲ ಇಷ್ಟು ನಿಮ್ಮನ್ನು ನೀವು ಅರ್ಪಣೆ ಮಾಡ್ತಾ ಹೋಗ್ತೀರೋ ಇಷ್ಟು ಭಗವಂತನ ಸಿಕ್ತಾ ಹೋಗ್ತದೆ ಪ್ರಯತ್ನಿಸಲ್ಲ ರಿಟರ್ನ್ ಸಿಗತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ ಇವತ್ತು ಬ್ಯಾಂಕ್ ಇದೆ ಬ್ಯಾಂಕ್ ಸಾಲನೂ ಕೂಡ ಕೊಡುತ್ತೆ ಸಾಲ ಕೊಟ್ಟು ನಿಮ್ಮಿಂದ ಬದುಕು ಅದೇ ನೀವು ದುಡ್ಡಲ್ಲಿ ಇಟ್ಟರೆ ಬ್ಯಾಂಕ್ ನಿಮ್ಗೇನು ಮಾಡುತ್ತೆ ಸರಿ ನೀವು ದುಡ್ಡಿಟ್ಟು ಬ್ಯಾಂಕ್ ಅನ್ನು ಬಡ್ಡಿ ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೀರೋ ಅದು ಬ್ಯಾಂಕ್ ಹತ್ರ ಹಣ ತಗೊಂಡ್ಬಿಟ್ಟು ನೀವು ಬಡ್ಡಿ ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೀರೋ ಅದೇನು ಬ್ಯಾಂಕ್ ಅನ್ನು ಇಟ್ಟು ಅವ್ರ ಬಡ್ಡಿ ಕೊಡ್ತಾರೆ ಇಲ್ಲ ಬ್ಯಾಂಕ್ ನಿಂದ ಸಾಲ ತಗೊಂಡು ನೀನೇ ಮಾಡಬೇಕು ಬಡ್ಡಿ ತೆಗೆದು ನೀವೇನ್ ಮಾಡ್ತೀರಿ ಹೌದು 63 ಮಾಡಿದ್ದು ಅದೇನೆ ಇವಾಗ ಅದನ್ನೇ ಮಾಡಿ ಇದನ್ನು ಮಾಡಿದ್ದೇನು ಇವಾಗ ಭಾರ ಇದೆ ಇನ್ನು ಬಡ್ಡಿ ತುಂಬಾನೆ ಇದೆ ಇನ್ನೂ ಬ್ಯಾಂಕಿಂಗ್ ತಗೊಳ್ತೀವಿ ಅಂದ್ರೆ ಇಲ್ಲಿ ಬ್ಯಾಂಕಿಂಗ್ ಲೋನ್ ಕ್ಲಿಯರ್ ಮಾಡಿದ್ ಇನ್ನೊಂದು ಬ್ಯಾಂಕು ಅಲ್ಲಿ ಕ್ಲಿಯರ್ ಮಾಡಿದ್ ಇನ್ನೊಂದು ಬ್ಯಾಂಕು 63 ಜನ್ಮದಿಂದ ಮಾಡಿದ್ದು ಇಲ್ಲಿ ಇಲ್ಲಿ ರಿಸೀವ್ ಮಾಡಿದ್ದೆ ಮಾಡಿದ್ದೆ ಆ ಸಾಲಗಾರ ಮುಖ ತಪ್ಪಿಸಿ ಓಡೋರ್ತಾ ಇದ್ದೀವಿ ಅಲ್ಲಿಗೆ ಇಲ್ಲಿಂದ ಇಲ್ಲೊಂದು ಪೂರ್ಣ ಮತ್ತೆ ಒಳ್ಳೆಯ ಹೋಗಬಾರ್ದು ಯಾಕೆ ಪೂರ್ಣ ಮಾಡ್ತಾನೆ ಜನ್ಮದ ಲೆಕ್ಕಾಚಾರ ಅವತ್ತು ವಾಪಸ್ ಸೇರಿಸಿದರೆ ಇಲ್ಲ ಇನ್ನೂ ಸಾಲ ಮಾಡ್ತೀವಿ ಸಾಕಾಗಿಲ್ಲ ಅಂತ ಕಾಣುತ್ತೆ ಭಾರ ಏನು ಆಗಿಲ್ಲ ಎಲ್ಲ ಇದಾದ್ರೆ ಸಾಲ ತಗೊಳ್ಳೋದಲ್ಲ ಏನ್ ಮಾಡಬೇಕು ನನ್ನ ಸಾಲ ತಿರುಗಿ ನಮ್ಮ ಹಣವನ್ನ ಮೌಕದಲ್ಲಿಟ್ಟು ಆ ಬ್ಯಾಂಕಿಂದ ಬರುವಂತಹ ಬಡ್ಡಿಯಿಂದ ನಾವೇನ್ ಮಾಡಬೇಕು ಜೀವನವನ್ನು ಮಾಡಬೇಕಾಗುತ್ತೆ ಅದಕ್ಕೆ ಬಗ್ಗೆ ಇನ್ವೆಸ್ಟ್ಮೆಂಟ್ ಯಾರು ಮಾಡಬೇಕು ಯಾರು ಮಾಡಬೇಕಲ್ಲ ಇದಾದ್ರೆ ಜ್ಞಾನ ಬಂದು ಅಪ್ಲೈ ಕರು ಇಷ್ಟು ಜ್ಞಾನ ಧನವನ್ನೇ ಇಷ್ಟಬೇಕಾದ್ರೆ ತೊಡಗಿಸ್ತಾ ಹೋಗ್ತೀರಿ ಯಥಾ ಅನುಭವದ ಆಧಾರದಲ್ಲಿ ಇದಕ್ಕಾಗಿ ಅಷ್ಟು ನಿಮಗೆ ಜೀವನವನ್ನ ಮಾಡಲಿಕ್ಕೆ ಜ್ಞಾನದ ಸಹಯೋಗ ಯಾರು ಸಿಗತ್ತೆ ಎಷ್ಟು ಬರುತ್ತೆ ಅದು ಜೀವನ ಹಾಗೆ ಸಮಯ ಸಂದರ್ಭ ವಾತಾವರಣದ ಅನುಸಾರ ನಮಗೆ ಜೀವನದಲ್ಲಿ ಸ್ಥೂಲ ಜನರು ಸರಿಯಾಗಿ ವ್ಯವಸ್ಥೆ ಆಗಬೇಕು ಅಂತಂದ್ರೆ ಈಶ್ವರ ಕಾರ್ಯದಲ್ಲಿ ನಾನು ಧನವನ್ನ ಹೆಸರು ಕುರಿತು ಇಷ್ಟಪಡದೇನೆ ಸಂಕುಚಿತ ಮನೋಭಾವ ಇಲ್ಲದೇನೆ ವಿಶಾಲ ಮನೋಭಾವನೆಯಿಂದ ಸಮರ್ಪಣಾ ಮನೋಭಾವದಿಂದ ಸುಮ ಇಚ್ಛೆಯಿಂದ ಈಶ್ವರಾರ್ಥ ಎಂತ ಟೀಚರಿಗೋ ಅನ್ನೋದು ಅಲ್ಲ ಯಾರಿಗೋ ಈಶ್ವರಾರ್ಥ ಈಶ್ವರ ಸೇವೆಯಲ್ಲಿ ಸ್ವ ಇಚ್ಛೆಯಿಂದ ಆಸಕ್ತಿಯಿಂದ ಅದಕ್ಕೋಸ್ಕರ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೊತ್ತು ಅಷ್ಟು ಅವೇನಿರ್ತಾನೆ ನಿಮ್ಮ ಲೌಕಿಕ ಜೀವನದಲ್ಲಿ ಯಾವಾಗಲೂ ಕೂಡ ಹಣದ ತೊಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ದೊರೆಯಬೇಕಾದ್ರೆ ಬಜೆಟ್ ಬಂದಿದೆ ನೀವು ಈಶ್ವರನಿಗೆ ಸಮಯ ಸಂದರ್ಭದ ಅನುಸಾರ ನೀವು ಸೇವೆ ಕೊಟ್ಟಿಲ್ಲ ಹಿಂದೆ ಮುಂದೆ ಯೋಚನೆ ಮಾಡ್ತೇನೆ ಈಶ್ವರನ ಕಾರ್ಯ ಅಂತ ಯಾರು ಕಾರ್ಯ ನನ್ನ ಅಪ್ಪನ ಕಾರ್ಯ ಅಂತ ನನ್ನ ಕಾರ್ಯ ಇಷ್ಟು ಸೇವಾವನ್ನ ಕೊಡ್ತಾ ಹೋಗ್ತೀರಿ ಅಷ್ಟು ಏನ್ ಮಾಡ್ಬೇಕು ಏನಾಗುತ್ತೆ ಭಗವಂತ ನಿಮಗೆ ಸಮಯ ಸಂದರ್ಭ ಬಂದಾಗ ಏನಾಗುತ್ತೆ ಯಾರು ಯಾರು ನೋಡಿ ಇದು ಸರಿ ಆಗ್ತದೆ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆದರೆ ನಿಮ್ಮ ಬ್ಯಾಂಕ್ ಬೇಕಾದ್ರೆ ಲಾಸ್ ಆಗಿಬಿಡ್ಬೋದು ನನ್ನ ಬ್ಯಾಂಕ್ ಏನಾಗೋದಿಲ್ಲ ರಾಮನು ಸುಂದರವಾದ ಮಾತು ಹೇಳ್ತಾರೆ ಮತ್ತೆ ನೀವು ಯಾವ ಕ್ಷಣದಲ್ಲಿ ನನ್ನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರು ಅವನ ಎಟಿಎಂ ಕಾರ್ಡ್ ಕೊಟ್ಟಿದ್ದೇನೆ ಕೊಂಡ್ಕೊಂಡಿರಂತೆ ಅಲ್ಲ ಯಾವಾಗ ಬೇಕಾದ್ರೂ ಹಣವನ್ನು ಏನ್ ಮಾಡ್ಬೋದು ಕಂಡೀಷನ್ ಏನು ನಿಮ್ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇರಬೇಕು ನಿಮ್ಮ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇದ್ರೆ ಮಾತ್ರ ನೀವೇನ್ ಮಾಡ್ಬೋದು ಎಟಿಎಂ ಕಾರ್ಡಿಂದ ಡ್ರಾನನ್ನು ಮಾಡಬಹುದು ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇರಬೇಕು ಅಂತ ಹೋಗ್ಬಿಟ್ಟು ಹಣ ಹಾಕ್ಬೇಕಲ್ವ ಆದ್ರಿಂದ ಬ್ಯಾಂಕ್ ಅಲ್ಲಿ ಸರಿಯಿಂದ ಬರುತ್ತೆ ಓವರ್ ಡ್ರಾಫ್ಟ್ ಮೂಲಕ ಫೆಸಿಲಿಟಿ ಇದ್ರೆ ಮಾತ್ರ ನಿಮ್ಗೆ ಎಷ್ಟು ಅಕೌಂಟ್ ಕರೆಂಟ್ ಅಕೌಂಟ್ ಇದ್ರೆ ಓವರ್ ಡ್ರಾಫ್ಟ್ ಮಾಡಬಹುದು ಎಷ್ಟು ಅಕೌಂಟ್ ಇದ್ರೆ ಏನ್ ಮಾಡ್ಬೇಕು ಬಿಸ್ನೆಸ್ ಮಾಡೋರು ಕರೆಂಟ್ ಅಕೌಂಟ್ ಓಪನ್ ಮಾಡ್ತಾರೆ ನಾವೆಲ್ಲ ಬೋಲಾ ಮಾಡ್ತೇವೆ ನಮ್ದೇನು ಉಳಿತಾಯ ಖಾತೆ ಅಲ್ಲ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ವಾ? ಟೆನಿಸ್ ಸೆಂಟರ್ ಕಂಡೀಷನ್ ಏನಂದ್ರೆ ಮಿನಿಮಮ್ ಬ್ಯಾಲೆನ್ಸ್ 1000 ಇರಲೇಬೇಕು, ಅದರದ್ದೇ ಇಟ್ಕೋತಾನ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬು ಅಂತಾನೆ. ಇದು ಎಷ್ಟು ಸ್ಥೂಲ ಜನವನ್ನ ಇಷ್ಟು ಕಾರ್ಯದಲ್ಲಿ ಹಾಕ್ತಾ 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 ಹೋಗ್ತಿರೋ ವರ್ಷದಿಂದ ಏನಾಗುತ್ತೆ? ಬಾಬನಿಂದ ಕಂಡೀಷನ್ ಮಾಡಿದ್ರೆ ಶುಭ ಭಾವ, ಶುಭ ಕಾಮ, ಸಮಯ, ಸಂದರ್ಭ, ವಾತಾವರಣ, ಅವಶ್ಯಕತೆ, ಈಶ್ವರಾರ್ಥ, ಸಂಡಿಸಿರುತ್ತೆ. ಎಷ್ಟು ನೀವು ಮಾಡ್ತಾ ಮಾಡ್ತಾ ಹೋಗ್ತೀರಿ ಬಾಬಾ ಜೊತೆ ಐದೇ ಮತ್ತು ತೋರಿಸಿಲ್ಲ ಹಾಕಿ ಬೇಡ ನೀವು ಬಿಟ್ಟು ಯೋಚನೆ ಮಾಡಿದ್ರೆ ಇವತ್ತು ನಾನು ಬ್ಯಾಂಕ್ ಹಣ ಕೊಡ್ತಾ ಇಲ್ಲ, ನನಗೆ ಬ್ಯಾಂಕ್ ಯಾಕೆ ಕೊಡ್ತೇನೆ, 50,000 ರೂಪಾಯಿ ಯಾಕೆ ಕೊಡ್ತೇನೆ, 1 ವರ್ಷ ಆದ್ಮೇಲೆ ಅದು 55,000 ನಮಗೆ ಕೊಡಬೇಕು, ಎಷ್ಟು ಕೊಡ್ಬೇಕು, 55,000 ಅವ್ರು ನನಗೆ ಕೊಡಬೇಕು, ನಾನು 55,000 ಕೊಡ್ತೇನೆ. ಹಾಗೆ ನಾನು ಈಶ್ವರೇ ಕಾರ್ಯಕ್ಕೆ ಹಣ ಕೊಡ್ತಾ ಇದ್ದೀನಿ ಅಂತಂದ ಮೇಲೆ ನಾನು ಭಗವಂತನಿಗೆ ಕೊಡ್ತಾ ಇಲ್ಲ, ಇಂಟ್ರೆಸ್ಟ್ ಸೇರಿಸ್ಬಿಟ್ಟು ಯೋಚನೆ ಮುಂದಿನ ಆದಾಯ ಇದೆ ಸಚಿವರಲ್ಲಿ ಪಾಂಡ್ರೆ ಕೊಬ್ಬರನೇ ಇರೋದು ಅಂತ ಏನಿರುತ್ತಂದ್ರೆ ಬಂಗಾರನೇ ಬಂಗಾರ, ಅಲ್ಲಿ ಬಂಗಾರ ಬೇಕು, ಏನ್ ಮಾಡಬೇಕು, ಇಲ್ಲಿ ಬಂಗಾರವನ್ನ ಈಶ್ವರ ಕಾರ್ಯದಲ್ಲಿ ಹಾಕಿದ್ರೆ ಅಲ್ಲಿ ಏನಿರುತ್ತೆ ಅಲ್ಲ. ಇವಾಗ ಸುಂದರವಾದ ಮಾತನ್ನ ಹೇಳ್ತಾನೆ, ನಾವು ತಿಳಿದುಕೊಳ್ಬೇಕು ಅಂತ ಮೊದಲು ನಾವೇನ್ ಮಾಡ್ಬೇಕಾಗತ್ತೆ, ಸಮಯ ಸಂದರ್ಭದ ಅನುಷ್ಠಾನ ಬೇರೆಯವರ ಕಷ್ಟಗಳಿಗೆ ನಾವು ಕೈಯೋಗಿ ಆದ್ರೆ ಶ್ರೀಮಠದ ಅನುಷ್ಠಾನ, ಸಮಯ ಸಂದರ್ಭದ ಅನುಸಾರ, ವಾತಾವರಣದ ಅನುಸಾರ, ವ್ಯಕ್ತಿಯ ಅನುಸಾರ ಬೇರೆ ಜನಗಳಿಗೆ ನಾವು ಸಂಯೋಗ ಆಗಿದ್ದೆ ಅಂದ್ರೂ ಕೂಡ ದೇವರಿಂದ ಸೇರುತ್ತಿದೆ. ಕೊಡಲಿಲ್ಲ ಅಂದ್ರೆ ಹೋಗ್ತಾ ಇದ್ದೀನಿ, ಯಾರಿಗೂ ಕೈ ಮಾಡ್ತಾರೆ, ಮೈನೇ ಹೇಳ್ಬೋದು, ಕುರ್ತಾನೆ ಇರ್ಬೋದು, ಬಿಸಿಲು ನಿಲ್ಸ್ಬಿಟ್ಟು ಕರ್ಕೊಂಡು ಹೋಗ್ತೀರಾ, ಅದನ್ನ ಮಾಡಿದ್ದಾದ್ರೆ ಯಾವುದೋ ಒಂದು ಬಿಟ್ಟು ನೀರು ಕರ್ಕೊಂಡು ಹೋಗ್ತಾ ಇದ್ದಿದ್ರೆ ಯಾರೋ ಒಬ್ರು ಏನ್ ಮಾಡ್ತಾರೆ, ನಿಲ್ಲಿಸ್ಬಿಟ್ಟು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಏನು ಕರ್ಮಾತ್ಮ ಆದ ಸಮಯ ಸಂದರ್ಭ ಅನುಸಾರ ಅಂತ ಯಾಕೆ ಹೇಳಿದ್ರು, ಅದರಲ್ಲಿ ಚತುರ್ಥಿ ಅನ್ನಿಸ್ತಾರೆ, ಅದರಲ್ಲಿ ಅವರು ತಮ್ಮ ಅನುಭವವನ್ನು ಹೇಳ್ತಾ ಇದ್ರು. ಹೇಳ್ತಿದ್ರು ಅಂದ್ರೆ ಅಂದ್ರೆ ಮಧ್ಯಾಹ್ನ 12 ಗಂಟೆ ಟೈಮು ಓದಿದ್ರೆ ಬರ್ತಾ ಇದ್ದಾರೆ, ಅವರು ಬರ್ತಾ ಇರ್ಬೇಕಾದ್ರೆ ಒಂದು ಮತ್ತ ವಯಸ್ಸಿನ ಮಹಿಳೆ ಬಿಸಿಲು ನಡ್ಕೊಂಡು ಬರ್ತಾ ಇದ್ದಾರೆ, ಬರ್ತಾ ಇರ್ಬೇಕಾದ್ರೆ ಇವರು ಬಿಸಿಲು ಬರ್ತಾ ಇದ್ದಾರಲ್ಲ ಅಂತ ಬಿಟ್ಟು ಇವ್ರೇನ್ ಮಾಡಿದೆ ಅಂದ್ರೆ ಪಾನಿ ನಡೆಸಿಟ್ಟು ಅಕ್ಕ ಬರ್ತೀರ ಅಂತ ಕೇಳಿ, ಅಕ್ಕ ಅಂತ ಕೇಳಿದಾರೆ ಬರ್ತೀರಾ ಅಂತ ಎಲ್ಲೋಗ್ತೇನೆ ಬಿಡ್ತು ಬರ್ತಾರೆ. ಅವ್ರೇನ್ ಹೇಳಿದ್ರು, ಏನ್ ನಿಲ್ಸಿದೆ ಕಾರಣ, ಒಬ್ಬನೇ ಮಹಿಳೆ ಇದ್ರಿಂದ ನಿಲ್ಸಿದೀಯಾ, ಆಮೇಲೆ ಬಂಗಾರ ಏನು ಹೋಗಿ ನಿಲ್ಸಿದೀಯಾ, ಇವರಲ್ಲಿ ಶುಭ ಭಾವನೆ ಇದ್ರು ಕೂಡ ಅವರೇ ತಿಳ್ಕೊಂಡ್ರು ನೆಗಿಸಿ ಅವರವರ ಅನುಭವ ಹೇಳಿದ್ರು, ಅವರವರ ಅನುಭವವನ್ನು ಕೊಟ್ಟು ಆ ನಂತರದಲ್ಲಿ ನಾನು ಯಾರನ್ನಾದ್ರೂ ಕರ್ಕೊಂಡು ಬರ್ತೇನೆ, ಕಂಡಿದ್ದೀನೇನು ಅವರು ಕೈ ಮಾಡಿದ್ರೆ ಮಾತ್ರ, ಅಷ್ಟೇ ಮಾಡಿಲ್ಲ ಅಂತ ನಾವೇನ್ ಮಾಡಲ್ಲ ಅಂತ ಕರ್ಕೊಂಡು ಬಂದಾಗ ಹೇಳಿದ್ದೇನೆ, ಅದೇನ್ ಮಾಡ್ಬೇಕು ಅವ್ರು ಕೈ ಮಾಡಬೇಕು, ಇಲ್ಲ ನಾನೇನ್ ಮಾಡಲ್ಲ ಕರ್ಕೊಂಡ್ರೆ ನೀವೇ ಮಾಡುತ್ತೆ. ಯಾಕಂದ್ರೆ ನಾವು ಪಾಸಿಟಿವ್ ಮೂಡ್ ಅಲ್ಲಿ ಇದ್ರೂ ಕೂಡ ಅವ್ರು ನೆಗೆಟಿವ್ ಮೂಡ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಅವನ ಕರ್ಮದ ಫಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆಶೀರ್ವಾದರೆ ನಿಯಮಪೂರ್ವಕವಾಗಿ ಸಮಯ ಸಂದರ್ಭದ ಅನುಸಾರ, ವಾತಾವರಣದ ಅನುಸಾರ ಅದೇ ಮಾಡಬೇಕಾಗತ್ತೆ. ಕರ್ಮಕ್ಕೆ ಬಾಬಾಯ್ತರೆ ಜ್ಞಾನವು ಯೋಗವು ಯುಕ್ತಿಯು ಹೆಚ್ಚಿನ ಕೂಡ ಬೇಕು. ಹೆಚ್ಚಿನ ಅಂದ್ರೆ ಏನಾಗುತ್ತೆ, ಅದು ಹೆಚ್ಚಿನ ಪ್ರಧಾನವಾಗಿರಬಾರದು. ಪ್ರಧಾನ ಯಾವುದು, ಜ್ಞಾನ ಯೋಗ ಪ್ರಧಾನ, ಯುಕ್ತಿ ಸಮಯ ಸಂದರ್ಭ ವಾತಾವರಣದ ಅನುಸಾರ. ಸದಾಕಾಲ ಯುಕ್ತಿ ಬೇಡ, ಅದು ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಗೆಂದೇಕು ಯುಕ್ತಿಯನ್ನು ಉಪಯೋಗ ಮಾಡಬೇಕಾಗುತ್ತೆ ಅಲ್ವಾ. ಅದಕ್ಕೆ ನೋಡಿ ಯುಕ್ತಿಯನ್ನು ಹೇಗಿರುತ್ತೆ, ಧರ್ಮರಾಯ ತನ್ನ ಜೀವಿತಾವಧಿಯಲ್ಲಿ ಎಲ್ಲೂ ಕೂಡ ಸುಳ್ಳು ಹೇಳಿರಲ್ಲ ಅಲ್ವಾ. ಜೀವನ ಏನ್ ಮಾಡ್ತಾನೆ, ಅಶ್ವಸ್ಥಾನ ಹೇಳುವಂತ ಆನೆಯನ್ನ ಸಾಯಿಸ್ತಾನೆ, ದೂರ ಇರ್ತಾನೆ ಅಶ್ವಸ್ಥಾಮೋಹತಃ ಅಂತ. ಇದು ದ್ರೋಣಾಚಾರ್ಯ ಸಿಗಿ ಬಿಡುತ್ತೆ, ದ್ರೋಣಾಚಾರ್ಯ ಪ್ರಶ್ನೆ ಬರುತ್ತೆ ಏನಂತ, ಏನಂತ ನನ್ನ ಮಗ ಸಾಯಿ ಹೇಗೆ ಸಾಧ್ಯ, ಅವನು ಪರಾಕ್ರಮ ವಿಜಯಿ ಹೇಳ್ತಾರೆ ಅವನು ಸಾಮರಣಿ ಅಲ್ವಾ. ಆದ್ರೆ ಭೀತ ಹೇಳಿದ್ದಾರೆ ಅಂತಂದ್ಮೇಲೆ ಅವನ ಮನಸ್ಸಲ್ಲಿ ಏನಾಗುತ್ತೆ ಅವರು ಬರುತ್ತೆ, ಏನು ಕಾರಣ ಅಷ್ಟು ಕಾಮ ಹೋತ ಅಂತ ಹೇಳಿದ್ದಾನೆ. ಅವನು ಕನ್ಫರ್ಮ್ ಇದೆ ಅಂತ ತಗೋತಾನೆ, ಯುಧಿಷ್ಠಿರನ ದೇವಿಷ್ಠ ಅಂತ ಕೇಳ್ತಾನೆ. ಯುಧಿಷ್ಠಿರ ಅಶ್ವತ್ಥಾಮ ಸತ್ತಿದ ಹೌದ? ಆವಾಗ ಯುಧಿಷ್ಠಿರನಿಗೆ ಉಭಯ ಸಂತೋಷ. ಉಭಯ ಸಂತೋಷ ಅಂದ್ರೆ ಸತ್ಯ ಹೇಳಿಕೊಂಡ್ರೆ ದ್ರೋಣಾಚಾರ್ಯ ಸಾಕಿಟ್ಟಾಗೋದಿಲ್ಲ, ಸುಳ್ಳು ಹೇಳಿದ್ರೆ ಇಷ್ಟು ವರ್ಷದವರೆಗೆ ವ್ರತ ಇದೆಯಲ್ಲ, ಆ ವ್ರತ ಏನ್ ಮಾಡ್ದಾನಾಗುತ್ತೆ? ಭಂಗ ಮಾಡ್ದಾನ. ಅವನೇನ್ ಮಾಡ್ತಾನೆ? ಜ್ಞಾನವು ಯೋಗವು ಯುಕ್ತಿಯು. ಅವರು ಸುಂದರವಾದ ಮಾತನ್ನು ಹೇಳ್ತಾರೆ, ಯುಕ್ತಿ ಜ್ಞಾನಯುಕ್ತ ಯೋಗಯುಕ್ತವಾಗುತ್ತೆ. ಯುಕ್ತಿಯುಕ್ತ ಯಾರು? ಶ್ರೀಕೃಷ್ಣ. ಯುಕ್ತಿ ಜೊತೆ ಹೇಳಬೇಕು ಮತ್ತು ಯುಕ್ತಿ ಅಶ್ವತ್ಥಾಮೋ ಹಸಃ ಅರಿಹಿ. ಅಶ್ವತ್ಥಾಮೋ ಹಸಃ ಹೇಳಿದ್ರೆ ಅವನೇನ್ ಮಾಡಿರ್ತಾನೆ? ಆಂತಿದ್ದೇನೆ ಓದಿರ್ತಾನೆ. ಆ ಹರಿ ಹೇಳೋದೇನಾಗೋದಿಲ್ಲ ಅವನಿಗೆ, ಅಂದ್ರೆ ಚತುರಿಸಿದ್ದಾನೆ ಯಾರು? ಅಜ್ಜಲಿ ಬಾಬಾ ಹೇಳ್ತಾರೆ, ನೀವು ಎಷ್ಟೇ ಯುಕ್ತಿ ಮಾಡಿದ್ರು ಕೂಡ ಭಗವಂತ ಇಲ್ಲ ಅಂತ ಬಂದ್ರೆ ನಿಮ್ಮ ಯುಕ್ತಿ ಅಪ್ಲೈ ಆಗ್ಲಿಕ್ಕೆ ಅದು ವರ್ತಮಾನ ಸಮಯದಲ್ಲಂತೂ ನಮ್ಮ ಆತ್ಮದಲ್ಲಿ ಶಕ್ತಿನೇ ಇಲ್ಲ. ಅಂಬೋಟ್ಗಳು ನಾವೇ ಮಾಡ್ಕೊಂಡ್ಬಿಟ್ಟಿದ್ರೆ ಕಳ್ಕೊಂಡ್ಬಿಟ್ಟಿದ್ವಿ ಅಂತಂದ್ರೆ ನಮ್ಮ ಪ್ರತಿಯೊಂದು ಹಂತದಲ್ಲಿ ಕೂಡ ನಮ್ಗೆ ಸುಧಾರಿಸಬೇಕು. ಭಗವಂತ ಬೇಕು, ಶ್ರೀ ಬಾಬಾ ಬಿಟ್ಟು ಆಗ ನಮ್ಮ ಜೀವನವನ್ನು ನಾವೇನ್ ಮಾಡಬಹುದು? ಸಹಜ ಸರಳ ಸಾಧಾರಣ ಸುಖಮಯ ಆನಂದದಾಯಕ ಹೇಗೆ ಬೇಕು ಹಾಗೆ ನಾವು ಜೀವನವನ್ನು ಮಾಡ್ಕೊಂಡು ಹೋಗ್ತೇವೆ. ಆದರೆ ಈಶ್ವರ ಕೊಡುವಂತಹ ವಿದ್ಯೆಯನ್ನ ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿ ಕೂಡ ಮಾತನಾಡ್ತಾರೆ, ಒಂದು ಮಾತನಾಡ್ತಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಗೆ ಏನ್ ಸಿಗುತ್ತಂದ್ರೆ ಹರಿ ಕದನ್ನು ಮೇಲೆ ಬಚ್ಚು ಸದನ್ನು ಬೀಳ್ತಾನೆ. ಒಂದೊಂದು ಹೆಜ್ಜೆಯಲ್ಲಿ ಏನ್ ಸಿಗುತ್ತಂತೆ? ಸದನ ಸಿಗುತ್ತೆ. ಏನ್ ಸಿಗತ್ತೆ? ಒಂದೊಂದು ಹೆಜ್ಜೆಯಲ್ಲಿ ಏನ್ ಸಿಗತ್ತೆ? ಒಂದು ಹೆಜ್ಜೆ ಇದು ನೋಡೋಣ, ಎಷ್ಟು ಸದನ ಸಿಗುತ್ತೆ ನೋಡೋಣ. ಒಂದು ಹೆಜ್ಜೆ ಅಂತಂದ್ರೆ ಏನು? ಅದರ ಅರ್ಥ ಏನು? ಹರಿ ಕದನ್ನು ಮೇಲೆ ನೋಡಿ ಬಚ್ಚು ಸದನ್ನು ಬೀಳ್ತಾನೆ. ಸದನ ಆದ್ರೆ ಕೋಟಿ 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 ಎಷ್ಟೋ ಕೋಟಿ ಅಂತದ್ದು ಪದ ಮಾಡ್ತಾನೆ ಇಲ್ಲ. ಅದೇನ್ ಹೇಳ್ತಾರೆ? ಹರ ಕದನ್ನೇ ನಿರ್ಬೇಕು ಪದನ್ನು. ಅದರಲ್ಲಿ ಏನರ್ಥ? ಒಂದೊಂದು ಹಂತದಲ್ಲೂ ಕೂಡ ಸದುಮ ಸಿಗತ್ತೆ ಅಂದ್ರೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಹೆಚ್ಚು ಅಂತಂದ್ರೆ ನಿಮ್ಮ ಮನಸ್ಸಿನ ಸಂಕಲ್ಪ. ಯಾವ್ದೊಂದು ಕೆಲಸವನ್ನು ಮಾಡ್ಬೇಕಾದ ಆ ಸ್ಥಳಕ್ಕೆ ನಾವು ನಡ್ಕೊಂಡು ಹೋಗ್ಬೇಕಲ್ವ? ನಡ್ಕೊಂಡು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹೆಜ್ಜೆ ಹಾಕ್ಬೇಕಲ್ವ? ಹೆಜ್ಜೆ ಹಾಕ್ಬೇಕು ತಾನೆ. ಹಾಗೆ ಬಾಬಾ ಹೇಳ್ತಾರೆ, ಕರ್ಮವನ್ನು ಮಾಡಬೇಕಾದ ಮೊದಲು ಏನ್ ಮಾಡ್ಬೇಕಾಗತ್ತೆ? ಯೋಚನೆ ಸಂಕಲ್ಪವನ್ನು ಮಾಡ್ಬೇಕಲ್ವ? ಹೆಜ್ಜೆ ಹರಿಕದನ್ ಆ ಹೆಜ್ಜೆ ನಾನು ಭಗವಂತ ನೆನಪು ಮಾಡಬೇಕು, ಮಾಡ್ತಾ ಇದ್ದೇನೆ. ಆ ಹೆಜ್ಜೆ ಇದೆಯಲ್ಲ, ಆ ಹೆಜ್ಜೆ ನಿಮ್ದು ಕರೆಕ್ಟ್ ಆಗಿದ್ರೆ, ಸರಿಯಾಗಿದ್ರೆ ಫಲ ಹೆಚ್ಚಿರುತ್ತೆ. ಅದೇ ಇಲ್ಲ ಸುಂದರವಾದ ಮಾತ್ರ ಹೇಳ್ತೇನೆ. ಯಾವ ಒಬ್ಬ ವ್ಯಕ್ತಿ, ಯಾವುದೋ ಒಂದು ವ್ಯಕ್ತಿ ಲೈಫ್ ಜೀವನದಲ್ಲಿ ಜನ್ಮತಃ ತುಂಬಾ ಬಡವನಾಗಿರ್ತಾರೆ ಅಂತ ಹೇಳಿ, ತುಂಬಾ ಪರಿಶ್ರಮದ ನಂತರ ಒಂದು 50-60 ವರ್ಷದ ನಂತರ ಅವರ ಹತ್ರ ಕೋಟಿ ಬರುತ್ತೆ. ಕೋಟಿ ಅಂದ್ರೆ 12 ಕೋಟಿ ಅಲ್ಲ, 1000 ಕೋಟಿ ಬರುತ್ತೆ ಆದ ಪ್ರಯತ್ನದ ಫಲದಿಂದ. ಓಕೆ ಸರಿ. ಆ ವ್ಯಕ್ತಿ ನೀವು ಅಂತ ತಿಳಿಸ್ತದೆ. ಆ ವ್ಯಕ್ತಿ ಯಾರು? ನೀವು. ನಿಮ್ಮ ವ್ಯಕ್ತಿ ಬಿದಾಗ 1000 ಕೋಟಿ ಏನಿದೆ? ಪೂರ್ವವಾದಂತ ಬರೋದು ಕಷ್ಟ ಕೇಳಿ ನಿಮ್ಮ ತೇಲಿದೆ. ಇವಾಗ ನೀವು ಜನ್ಮತಃ ತುಂಬಾ ಬಡವರು, ನಿಮ್ಮ ಶುಭಶಕ್ತಿಯಿಂದ ಶುಭ ಯೋಗ್ಯತೆಯಿಂದ ನಿಜ ಅಂದ್ರೆ 1000 ಕೋಟಿಯ ನಿಲ್ಲದನು ಮಾಡಿದ್ದರು. ಓಕೆ. ಆ 1000 ಕೋಟಿಯ ಮಾಲೀಕರಾದಂತ ನೀವು ಆ ಸಂಪತ್ತಿನ ಕಡೆ ಒಂದು ಕ್ಷಣ ಗಮನವನ್ನ ಕೊಡಿ. ಗಮನವನ್ನ ಕೊಟ್ಟಾಗ ನೀವು ಆಶ್ರಿತವಾಗಿ ಆಗುವಂತಹ ಅನುಭವ ಒಂದು ಸೆಕೆಂಡು ಯಥಾ ಅರ್ಥವಾಗಿ ಪರಮಾತ್ಮನಲ್ಲಿ ಬರುತ್ತದೆ. ಅರ್ಥಾಗ್ತಿದೆ? ಒಂದು ಕ್ಷಣ ನೀವು ಸಂಪಾದನೆ ಮಾಡಿರುವಂತಹ ನಿಮ್ಮ ಪುಷ್ಟಾರ್ಜಿತವಾಗಿ ಬಂದಿರುವಂತದಲ್ಲ, ಸ್ವಪ್ರೇತದಿಂದ ಬಂದಿರುವಂತಹ 1000 ಸ್ಥೂಲ ಕೋಟಿಗಳ ಕಡೆ ಗಮನ ಕೊಡಿ. ಒಂದು ಕ್ಷಣ ಸತ್ಯವಾದಂತಹ ಪ್ರೀತಿಯ ಮಗುವಾಗಿತ್ತು ನಿಮ್ಮ ಭಗವಂತನ ನಡಿಲಿನಲ್ಲಿ ಕೂತ್ಕೊಂಡಿರುವಂತಹ ಆತ್ಮಿಕ ಸುಖದ ಕಡೆ ಗಮನ ಕೊಡಿ. ಹೌದು ಶ್ರೇಷ್ಠ ಅಂತ ಅನ್ಸುತ್ತೆ. ಅಂದಮೇಲೆ ಈ ಒಂದು ಹೆಜ್ಜೆ ಪ್ರಭುವನ್ನ ಕೊಡುತ್ತೆ. ಒಂದು ಸೆಕೆಂಡ್, ಅಲ್ವಾ. ಮಹಾಭಾರತದಲ್ಲಿ ಒಂದು ಸುಂದರವಾದ ಉದಾಹರಣೆ ಬರುತ್ತೆ, ಅದಕ್ಕೆ ಅದನ್ನು ಸದನ್ನು ಸುಂದರವಾದಂತಹ ಒಂದು ಉದಾಹರಣೆ. ಒಂದು ಸಲ ಸತ್ಯರಾಮ ಗಣಪತಿಯ ನಾನು ಶ್ರೀಕೃಷ್ಣ ತುಲಾಭಾರ ಮಾಡಬೇಕು ಅಲ್ವಾ, ತುಲಾಭಾರ ಮಾಡಬೇಕು ಅಂತ ಅಂದಾಗ ಏನ್ ಮಾಡ್ತಾರೆ, ಹಿಂದಿರುವಂತ ಒಂದು ಪದ ಭಾರತದಲ್ಲಿ ತುಂಬಾ ಜನ ಸೇರಿದ್ದಾರೆ. ಅವರ ಮನಸ್ಸಿನ ಒಂದು ಇಚ್ಛೆ ಇರುತ್ತೆ ಏನಂತಂದ್ರೆ, ವಿಷ್ಣುವಿನ ಸರಿಯಲ್ಲಿ ನಾನೇನ್ ಮಾಡಬೇಕು, ತುಲಾಭಾರವನ್ನು ಆಡಬೇಕು. ಶ್ರೀಕೃಷ್ಣನ ತುಲಾಭಾರ ಮಾಡುವ ಮೂಲಕ ಎಲ್ಲಾ ಪಕ್ಷಗಿಂತ ನಾನು ಶ್ರೇಷ್ಠ ಹೇಳೋದನ್ನ ಪ್ರಪಂಚದ ಜೊತೆಗೆ ನಾನು ತೋರಿಸಿಕೊಡ್ಬೇಕು. ಬಂಗಾರ ನಾನು ಏನ್ ಮಾಡಿದೆ, ನನ್ನ ಪ್ರತಿ ಬಂಗಾರದ ತುಲಾಭಾರವನ್ನ ಮಾಡಿಸಬೇಕು. ಒಂದು ಕೀರ್ತಿ ಯಾರು ಬರಬೇಕು, ನನ್ನಲ್ಲಿ ಬರಬೇಕು ಹೇಳುವಂತಹ ಒಂದು ಇಚ್ಛೆಯಿಂದ ಕಾರ್ಯಕ್ರಮವನ್ನು ಅನ್ಕೊಳ್ತಾನೆ. ಅಂದ್ಕೊಂಡು ತುಂಬಿರುವಂತ ಸಭೆ ಎಲ್ಲರೂ ಕೂಡ ಇದ್ದಾರೆ, ಅದರಿಗಿಂತ ಕುಂತಿರ್ತಾನೆ. ಇನ್ನೊಂದು ಬಂಗಾರ ಆಗ್ತಾನೆ, ದೂರದಲ್ಲಿರುವಂತ ಎಲ್ಲಾ ಬಂಗಾರ ಹಾಕಿದ್ದಾಯ್ತು, ಕೆಳಗಡೆಗಿಡೋದಿಲ್ಲ. ಮನೆಯಲ್ಲಿರುವ ಎಲ್ಲಾ ಬಂಗಾರ ತಂದು ಹಾಕ್ತಾರೆ, ಕೆಳಗಡೆಗಿಡೋದಿಲ್ಲ. ಉಳಿದಿರುವಂತ ತನ್ನ ಪತ್ನಿ ಅದ ಬೇರೆ ಶ್ರೀಕೃಷ್ಣ ಪತ್ನಿ ಹೇಳಿದ್ದಾರೆ 14,100 ಅಂತ ಎಲ್ಲರಿಗೂ ಕೂಡ ಹೇಳ್ತಾರೆ. ಅದನ್ನು ಇವರು ತಿಳಿದ ಸದೇ ಏನಾಗುತ್ತೆ, ಇಷ್ಟರಿಗೆ ಇಂಟ್ರೆಸ್ಟ್ ಆಗತ್ತೆ ಅಂತಂದ್ಮೇಲೆ ಬೇರೆ ಪ್ರತಿಯೊಂದು ಏನ್ ನಡಬೇಕಾಯ್ತು, ಮಾಡ್ಕೊಡ್ಬೇಕಾಯ್ತು. ಅವರು ಕೂಡ ಏನ್ ಮಾಡ್ತಾರೆ, ಅವರನ್ನು ಇರುವಂತ ಎಲ್ಲಾ ಬಂಗಾರವನ್ನು ಕೂಡ ಏನ್ ಮಾಡ್ತಾರೆ ಹಾಕ್ತಾರೆ. ಆ ಭೂಮಿಕ್ಕಿದ ಆ ಚಕ್ರಿ ಒಂದು ಕಲ್ಪದ ಕೂಡ ಏನಾಗೋದಿಲ್ಲ, ಸ್ಥೂಲವಾಗಿ ಸೂಚಿಸಿದ ಶರೀರ ಏನಿದೆ ಅದರಲ್ಲಿ ಎಷ್ಟೋ ಹೆಚ್ಚಿನ ಪ್ರಮಾಣದಲ್ಲಿ ಬಂಗಾರ ಹಾಕಿ ಸ್ಥೂಲವಾಗಿ ಆ ಧೂಮ ಕೂಡ ಅದೇನಾಗೋದಿಲ್ಲ, ಎದುರಿಗಿರೋದಿಲ್ಲ. ಅದೇನ್ ಮಾಡುತ್ತೆ ಸತ್ಯ ನಾವು ಹೇಳ್ತಿರಲಿಲ್ಲ ಅರ್ಥ. ಋಷಿಗಳ ಜೊತೆಗೆ ನಮ್ಮ ದೇಶ ಕಟ್ಕೊಳ್ಳೋದಕ್ಕಿಂತ ಇವತ್ತು ಸರಿಯಾಗಿ ತುಲಾಭಾರ ಆಗಿಲ್ಲ ಅಂದ್ರೆ ತುಂಬಿದ ಸಭೆಯಲ್ಲಿ ಯಾರು ಅವಮಾನ ಆಗತ್ತೆ, ನನ್ನ ಅವಮಾನನೂ ಆಗತ್ತೆ, ಶಿಷ್ಯನೂ ಅವಮಾನ ಆಗುತ್ತೆ. ಇದೇನ್ ಮಾಡಬೇಕು, ಏನ್ ಮಾಡಬೇಕು ಅಂತ ಏನ್ ಮಾಡ್ತಾರೆ, ಸೀದಾಗಿ ಶಿಷ್ಯನ ಕಾಲ ನಿಂತ್ಕೋಬೇಕು. ವಿಷಯ ಹೇಳ್ತಾನೆ, ಎಲ್ಲರೂ ಸುಮ್ಮನೆ ಹಾಕಿದ್ರು ಶಿಷ್ಯನ ಏನ್ ಮಾಡಿಲ್ಲ ಹಾಕಿಲ್ಲ. ಶಿಷ್ಯನ ಹೋಗು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇಷ್ಟ ಅನ್ನವನ್ನು ಹೇಳಿದೇನು, ಕುಟುಂಬ ಹೆಸರು ನನ್ನ ಪ್ರಶ್ನೆ ಸಿಗತ್ತೆ ಉತ್ತರ ಸಿಗತ್ತೆ. ಋಕ್ಕುಮಿಗೆ ಆಹ್ವಾನನೇ ಮಾಡಿರಲ್ಲ ಅವರು, ಋಕ್ಕುಮೇನು ಆರಾಮ ಮನೆಯಲ್ಲಿ ಕೂತ್ಕೊಂಡು ಕೃಷ್ಣ 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 ಅಂತ ಏನ್ ಮಾಡ್ತಿರ್ತಾರೆ ಅವ್ರು, ಆ ಒಂದು ಅತೀವ ಸುಖದಲ್ಲಿ ಅವ್ರು ಏನಾಗಿರ್ತಾರೆ ಸರಿ. ಇಷ್ಟ ಮತ್ತೆ ಮನೆಯಿಂದ ಬರ್ತಾಳೆ ಸತ್ಯ ಬಾಮೆ ಕಲ್ತಾಳೆ ಕಾಲ ಹೋಗಿದ್ದಾಳೆ, ಅದು ಹೀಗಾಗಿದೆ, ನೀನನ್ನ ಏನ್ ಮಾಡ್ಬೇಕು ಇವಾಗ ಈ ಸಂದರ್ಭದಲ್ಲಿ ರಕ್ಷಣೆಯನ್ನು ಮಾಡಬೇಕು, ಇನ್ನೊಂದನ್ನು ಹೊರಗಡೆ ತರಬೇಕು ಅಂತಂದ್ರೆ ಆಯ್ತು ಅಂದ್ರೆ ಋಕ್ಕುಮನೆ ಹೋಗ್ತಾನೆ, ಮನೆಯಲ್ಲಿ ಹೊರಗಡೆ ಬರ್ತಾರೆ. ಅದನ್ನ ಅವ್ರ ಸತ್ಯ ಬಾಮೆ ಅಂತ ಜೀವನದಲ್ಲಿ ಎಲ್ಲ ಬಂಗಾರ ಎತ್ಕೊಂಡ ಯಾಕೆ ಅಲ್ಲಿ ಹಾಕ್ತಾರೆ, ಇಕ್ಕಡೆ ಸುಮ್ಮನೆ ಹೊರಗಡೆ ಬರ್ತಾನೆ, ಹೊರಗಡೆ ಒಂದು ತುಳಸಿ ಕಟ್ಟೆ ಇರ್ತದೆ, ಅಲ್ಲಿ ಬಂದು ಜನ ನೀರನ್ನು ಹಾಕ್ತಾನೆ, ಒಂದು ತುಳಸಿ ನಾಲ್ಕು ತುಳಸಿ ದಳವನ್ನು ಇಟ್ಕೊಳ್ತಾನೆ, ನಾಲ್ಕು ತುಳಸಿ ದಳವನ್ನು ಇಟ್ಕೊಳ್ತಾನೆ. ಸೀದ ಭಕ್ತಿ ಭಾವದಿಂದ ಬರ್ತಾನೆ, ಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ, ವಿನೀತ ಭಾವದಿಂದ ನಿರಂಕಾರತೆಯಿಂದ ಸಮರ್ಪಣಾ ಮನೋಭಾವದ ಮಾಡಿಟ್ಟು ಪ್ರೀತಿಯಿಂದ ನಾಲ್ಕು ದಳವನ್ನು ಏನ್ ಮಾಡ್ತಾರೆ, ಏನಾಗತ್ತೆ ನೀರು ಉದಾಹರಣೆ. ಭಗವಂತ ಹೇಳಿದ ಏನಂತಂದ್ರೆ, ನೀವು ಸ್ಥೂಲವಾಗಿ ಏನೇ ಕೊಟ್ಟು ಕೂಡ ಅದನ್ನು ನಾನು ನೀವು ಕೊಟ್ಟಿದೆ ಅನ್ನುವಂತ ನಿಮ್ಮ ಮನೋಭಾವನೆ ಇರಬಹುದೇ ಹೊತ್ತು ನಾನು ಅದನ್ನು ಏನ್ ಮಾಡಲ್ಲ ಸ್ವೀಕಾರ ಮಾಡಲ್ಲ. ಇದಾಗಿರೋದೇನು ಮನೋಭಾವನ, ಆ ಕೊಡಬೇಕು ಅನ್ನುವಂತಹ ಮನೋಭಾವನೆ, ಪ್ರೀತಿ ಸ್ನೇಹ ಭಕ್ತಿಭಾವ ಸಮರ್ಪಣಾ ಮನೋಭಾವ, ಆ ಸಮರ್ಪಣಾ ಮನೋಭಾವಕ್ಕೆ ನಾನೇನ್ ಮಾಡ್ತಾನೆ ತಲೆ ತಪ್ಪನೆ, ಅದಕ್ಕೆ ತಲೆ ಮಾಡ್ತಾನೆ ಅಲ್ವಾ. ನಮ್ಮಲ್ಲಿ ಏನ್ ಕೊಟ್ಟು ಏನ್ ಕೊಡ್ತೀವೋ ಏನ್ ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಇಂಪಾರ್ಟೆಂಟ್ ಅಲ್ಲ, ಯಾವ ಮನೋಸ್ಥಿತಿಯಲ್ಲಿ ಯಾವ ಮನೋಸ್ಮೃತಿಯಲ್ಲಿ ಏನ್ ಮಾಡ್ತೀವಿ ಅದನ್ನ ಕೊಟ್ಟಿದ್ದೀವಿ. ಇವಾಗ ಅಂತಾರೆ ಗ್ರಹ ಬಿಡಬೇಕಂದ್ರೆ ಏನ್ ಮಾಡ್ಬೇಕಂತೆ, ಗ್ರಹ ಇದ್ರೆ ವೇದೋದಾನ ಸೂತ ಗ್ರಹ ಅಮರಗಂತೆ ಜ್ಞಾನವನ್ನು ಕೊಟ್ಟು ಗ್ರಾಮವನ್ನು ಬಿಡುತ್ತೆ. ಸರಿ, ಯಾವ ದಾನ ತಗೋಣ? ಒಳ್ಳೆ ಕೆಲಸ. ಮನೇಲಿ ಕಸ ಇದೆ, ಇಲ್ಲಿ ತುಂಬಿರದಿದೆ, ಅದನ್ನು ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಅದು ನಮ್ಮ ಮನೆಯಲ್ಲಿ ಹತ್ತಿರದಿಂದ ಹಿಂದೆ ತಂದಿರುವಂತ ತೋಟೋಗಿರು ಕೊಟ್ಟಾರು ಇದೆ, ನಾನು ನಿಮ್ ಕೊಡ್ಲಾ ದಾನಕ್ಕೆ? ಅವ್ನು ಬೇಡ, ಅದು ಸ್ವಲ್ಪ ಅರ್ಥ ಬರ್ತಾ ಇದೆ. ನಿಮ್ ಕೊಡ್ಲಾ? ನೀವು ಮಾತ್ರ ನಿಮ್ಮಲ್ಲಿ ಎಷ್ಟು ಬೇರೆ ಕೊಡಿ ಹೇಳಿದ್ದೀರಿ, ನಾನು ಕಾರ್ ಕೊಡ್ತೇನೆ ಅಂತಂದ್ರೆ ಹೋಗಿ ದಾನ ಅಂತ ಕೊಟ್ಟ ಮೇಲೆ ಯಾರು ದಾನ ಪಡ್ಕೊಂಡಿದ್ದಾರೆ ಅವ್ರಿಗೆ ಅದರಿಂದ ಲಾಭ ಆಗ್ಬೇಕಲ್ವ? ದಾನ ಅಂತಂದ್ರೆ ಏನು? ಪಾತ್ರಕ್ಕೂ ದಾನ ಬೇಕು. ನೀವು ಬೇರೆ ಕೊಡೋದನ್ನ ನೀವು ಯಾರಿಗೋಸ್ಕರ ಕೊಡ್ತೀರೋ ಅವರಿಗೆ ಅದರ ಸಂಪೂರ್ಣ ಪ್ರಯೋಜನ ಆಗಬೇಕು, ಅವರಿಗೆ ಅದರ ಅವಶ್ಯಕತೆ ಇರಬೇಕು. ಆವಾಗ ನಿಮ್ಗೆ ದಾನ ಏನ್ ಸಿಗತ್ತೆ? ಫಲ ಸಿಗತ್ತೆ. ಅನ್ನ ರೀತಿ ನಾನು ಕೊಟ್ಟರೆ ದಾನ ಕೊಡಿದೆ, ದಾನ ಕೊಡಿದೆ ಅಂತಂದ್ರೆ ಈಚಿನ ಮಾಡ್ತೀನಿ ಮಾಡ್ತೀನಿ. ಅದಕ್ಕೆ ಭಗವಂತನಿಗೆ ಅರ್ಥ ಕೇಳಿದಾಗ ಭಗವಂತನಿಗೆ ಬೇಕಾ? ಓಕೆ, ಅವನು ಏನ್ ಕೇಳ್ತಿದ್ದಾನೆ? ಅದಕ್ಕೆ ಉಪಯೋಗ ಆಗುವಂತದನ್ನ ಕೇಳಿ. ಅದೇನ್ ಕಾಣ್ತದೆ? ಯಾವುದು? ನಾನು ಏನ್ ಕೊಡ್ಬೇಕು? ನಾನು ಹೇಳಿದ್ರೆ ಕೊಡ್ಬೇಕು. ನಾನು ಹೇಳಿದ್ ನಿಮ್ಮಲ್ಲಿ ಇಲ್ಲವಲ್ಲ ಇಲ್ಲಿಗೆ ನಾನ್ ಸೀತೆ ನಾನು ಹೇಳಿದ್ರೆ ಕೊಟ್ಟಿದ್ದೆ. ಉಳಿದಿದ್ಯಾರು? ನೀನು ಕೊಟ್ಟಿದ್ದಾರಿಗೆ ಇಲ್ಲಿಗೆ ತಾನೆ ನಾನು ಅಂತ ಕೊಟ್ಟಿದ್ದೆ. ಕೊಟ್ಟಿದ್ದಾರಿಗೆ ಯಾವ ಉಳಿದ್ಯಾರು? ಇಲ್ಲ, ನನ್ನ ಮಾಲಿಕೆ ಯಾರಾದ್ರು? ನನ್ನ ಮನೆ ಇತ್ತು, ನಂತರ ಲೋನ್ ಇತ್ತು, ನಾನು ಸೀಲ್ ಮಾಡಿದೆ ಯಾರಿಗೆ? ಅವ್ರಿಗೆ ಕೊಟ್ಟೆ. ಸರಿ, ಅವ್ರಿಗೆ ಕೊಟ್ಟಿದ್ದೆ. ಅವನ ಹತ್ರ ಆ ಮನೆಯನ್ನು ಏನ್ ಮಾಡ್ತೀನಿ? ನಾನು ಮಾಲಿಕೆಗೆ ತಗೋಗ್ತೇನೆ. ನನ್ನ ಮಾಲಿಕೆ ಯಾರಾದ್ರು? ಅವನು ಅದನ್ನು ಮಾಡಿದ್ರೆ ನಾನು ಹೇಳದನ್ನು ಕೊಟ್ಟಿದ್ದೇನೆ. ಉಳಿಸಿದ ಯಾರು? ನೀನು. ಯಾರವನು? ಅವಾಗ ಬಾಬಾ ನೋಡ್ತಿದ್ದಾರೆ, ಬಾಬಾ ಕೇಳ್ತಿದ್ದಾರೆ, ಬಾಬಾ ತಿಂತಾ ಇದ್ದಾರೆ, ಬಾಬಾ ಮಾತಾಡ್ತಿದ್ದಾರೆ, ಬಾಬಾ ಕೆಲವು ಮಾಡ್ತಿದ್ದಾರೆ. ಯಾಕಂದ್ರೆ ನಾನಿನ್ನೂ ಅಲ್ಲ, ನಾನೇನಾಗಿದ್ದೇನೆ? ನಾನಿಲ್ಲೇ ಇಲ್ಲ. ಅಂದ್ರೆ ಇದ್ದವ್ರು ಯಾರು? ಯಾರಾಗಲು ಬಾಬಾ ಇದ್ದಾರೆ, ಪರಮಾತ್ಮ ಇದ್ದಾರೆ, ಭಗವಂತ ಇದ್ದಾರೆ, ತಂದೆ ಇದ್ದಾರೋ, ಅವರು ಪ್ರತಿಯೊಂದು ಧರ್ಮನ ಕೂಡ ಏನು ನಾವೇನ್ ಮಾಡ್ತೀವಿ? ಅವಾಗ ಅವಾಗ ಕೊಡ್ತೀವಿ, ಅವಾಗ ಇಷ್ಟೊಂದಿರ್ತೀವಿ ಅಲ್ವಾ? ಸೀತೆ ಗ್ರಹಣ, ಇಷ್ಟು ವರ್ಷದಿಂದ ಇರುವಂತಹ ಗ್ರಹಣವನ್ನು ಬಿಡಬೇಕು ಅಂತಂದ್ರೆ ನಾನು ನನ್ನ ತರದ ಅಹಂಕಾರದ ಅಭಿಮಾನದ ಆ ಒಂದು ಏನ್ ಮಾಡ್ಬೇಕು? ನನ್ನ ಧನವನ್ನು ಸಂಪೂರ್ಣವಾಗಿ ನಾವು ಯಾರಿಗೆ ಅರ್ಪಣೆ ಮಾಡಬೇಕು? ಯಾವ ಒಂದು ಬೆಲೆ ಇರ್ತಾರೆ? ಸಂಪೂರ್ಣವಾಗಿ ನೀವು ನನಗೆ ಸಮರ್ಪಣೆ ಆಗಿದೆ ಆದರೆ ವಿಶ್ವದ ಜನ ನಿಮಗೆ ಸಮರ್ಪಣೆ ಆಗುವಾಗಿ ನೋಡ್ಕೊಳ್ಳುವ ಜವಾಬ್ದಾರಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಂಪೂರ್ಣವಾಗಿ ನನಗೆ ಏನಾಗಬೇಕು? ಶರಣಾಗತಿ ಆಗಿದ್ದಾರೆ. ನಿಮ್ಮ ಸಂಪೂರ್ಣ ಸಂಭಾವನೆಯಾಗು ಲಕ್ಷಣ ಎಷ್ಟು ಕೂಡ ಗೌರ್ಮೆಂಟ್ ಅವರೇನು ಹೇಳ್ತಾರೆ? ಹೌದು, ನೀವು ಬಂದೂಕನ್ನೆಲ್ಲ ಬಿಟ್ಬಿಟ್ಟು ಏನ್ ಮಾಡಿ ಶರಣಾಗತಿ ಆಗಿ ನಿಮ್ಮ ಮುಂದಿನ ಜೀವನ, ನಿಮ್ಮ ಮಕ್ಕಳ ಜೀವನ, ನಿಮ್ಮ ಪತ್ನಿಯ ಜೀವನ, ನಿಮ್ಮ ಸಂಸಾರಕ್ಕೆ ನಾವೇನ್ ಮಾಡ್ತೀವಿ? ನಾವು ಗ್ಯಾರಂಟಿ ಕೊಡ್ತೀವಿ. ನೀವೇನಾಗ್ಬೇಕು? ಶರಣಾಗುತ್ತೆ. ನೀವು ಲಕ್ಷಣ ಇವಾಗ ಹೇಳ್ತಾರೆ ಬಂದಿದ್ದೆ ಮಕ್ಕಳ ಇಷ್ಟೇ ಅಲ್ವಾ? ಇಸ್ಕೊಂಡಿದ್ದೀರಿ ಏನಂತ ಬಂದಿತ್ತು ಅಲ್ವ? ಇವಾಗ ಹೇಳ್ತಾರೆ ಈಶ್ವರನ ಗೌರ್ಮೆಂಟ್ ಏನ್ ಮಾಡೋಣ? ಮಾನಸಿಕವಾಗಿ ಸರಣ ಸರಿಸೇರ ಅಂದ. ಯಾವಾಗ ನಾವು ಶರಣಾಗತಿ ಅಂದಾಗ ಸಂಪೂರ್ಣವಾದಂತಹ ನಮ್ಮ ಮುಂದಿನ ಜೀವನಕ್ಕೆ ಯಾರು ಕಾರಣ? ಭಗವಂತ ಕಾರಣ. ಯಾವಾಗ ಈ ರೀತಿ ನಮ್ಮ ಜೀವನ ಆಗತ್ತೋ ಅವಾಗ ನಮ್ಮ ಜೀವನ ಸುಖಮಯ, ಶಾಂತಿದಾಯಕ, ಆನಂದದಾಯಕ, ನೆಮ್ಮದಿಯಿಂದ ಸೇರಿರುವಂತಹ ಕ್ರೋಧ ಮುಕ್ತವಾಗುತ್ತೆ. ಕ್ರೋಧ ಮುಕ್ತ, ಕ್ರೋಧ ನಮ್ಗೆ ಯಾವಾಗ ಬರುತ್ತೆ? ನಾವೇನೋ ಕರ್ಮದ ಫಲ ನಿಮಗೆ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಿ. ಆದರೆ ನಿರೀಕ್ಷೆ ಕರ್ಮದ ಫಲ ಬರೆದಿದ್ದಾಗ ನಮ್ಗೇನಾಗುತ್ತೆ? ಕ್ರೋಧ ಬರುತ್ತೆ. ನನ್ನ ಮಗ ಹೇಳ್ತಕ್ಕೂ ಕಷ್ಟ ಹೋಗಿ ಕೊನೆಯಿಲ್ಲ ಅಂದ್ರೆ ಕ್ರೋಧ ಬರಬಾರ್ದು. ಏನ್ ಮಾಡ್ಬೇಕು? ಎಕ್ಸ್ಪೆಕ್ಟೇಷನ್ ಅಂದ್ರೆ ನಾವು ಇಲ್ಲಿ ಆಗಲ್ಬಲ್ಲ. ಇದು ಬಹಳ ಸುಂದರವಾದ ಮಾತನಾಡ್ತೇನೆ. ಮತ್ತೆ ನಿನ್ನಲ್ಲಿ ಒಂದೇ ಎಂಬ ಒಂದು ಯೋಗ. ಏನಂತಂದ್ರೆ ನಿಮ್ಮ ಮುಂದಿನ ಜೀವನವನ್ನ ಹೇಗೆ ಬರುತ್ತೆ ಹಾಗೆಯೇ ಸ್ವೀಕಾರ ಮಾಡುವುದು ಒಂದೇ ಅಷ್ಟೆ. ನಮ್ಮ ಮುಂದಿರೋದೇನಿದೆ, ನಿಮ್ಮ ಮುಂದಿನ ಜೀವನದಲ್ಲಿ ಬರೋದನ್ನು ಚೇಂಜ್ ಮಾಡಿದೆ ಅಂತ ಹೇಳಿದೀಯಾ ಅಂದ್ರೆ ರಸ್ತೆ ಬಾಬಾ ಗ್ರಾಮದ ರಸ್ತೆಗಳನ್ನು ಹೇಳಿದ್ದಾರೆ. ಯಾರಿಗೂ ರಸ್ತೆ ಯಾಕೆ ಹೇಳಿದರೆ ಗ್ರಾಮಲಿ ಅದನ್ನ ಯಾರು ಕೂಡ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಯಾಕೆ ಸಿಕ್ತು ಅಂತಂದ್ರೆ ನಿಮ್ಮ ವೈಯಕ್ತಿಕ ಕರ್ಮದ ಲೆಕ್ಕಾಚಾರದ ಅನುಸಾರ ಗ್ರಾಮ ಸಿಕ್. ಆದರೆ ಕರೆಕ್ಟಿ ನಾಟಕ ಸಿಕ್ಕಿ ಹೊರತು ನಿಮ್ಮ ಮನೋಸ್ಥಿತಿ ಸಿಕ್ತಲ್ಲ. ನಾಟಕದ ಮೇಲೆ ನಿಮ್ಗೆ ಕಂಟ್ರೋಲಿಂಗ್ ಪವರ್ ಇಲ್ಲ, ನಾಟಕವನ್ನು ಬದಲಾವಣೆ ಮಾಡುವಂತ ಯೋಗ್ಯತೆ ನಿಮ್ಮಲ್ಲಿಲ್ಲ, ಆ ಜ್ಞಾನ ಇಲ್ಲ, ನಿಮ್ಮ ತನ್ನ ಅರ್ಹತೆಯನ್ನು ಕೂಡ ಇಲ್ಲ. ಅದು ಯಾವ ಅರ್ಹತೆ ಇದೆ? ನಾಟಕದಲ್ಲಿ ಏನೇ ಸಿಚುವೇಶನ್ ಬಂದರೂ ಕೂಡ ನನ್ನ ಮನೋಸ್ಥಿತಿಯನ್ನ ನಾನು ಹೇಗೆ ಇಟ್ಟುಕೊಳ್ಳಬಹುದು? ಈ ಕಟ್ಟಿಗೆ ಯಾವುದರ ಆಧಾರದ ಮೇಲೆ ಈ ಚಿಲ್ಲರೆ ಕೊಡುವಂತಹ ವಿದ್ಯೆಯ ಆಧಾರದ ಮೇಲೆ ನಿಮ್ಮ ಎದುರುಗಡೆ ನಾಟಕದ ಯಾವುದೇ ಸೀನು ಸೀನರಿ ವ್ಯಕ್ತಿ ವಾತಾವರಣ ಹೇಗೆ ಬಂದರೂ ಸಹ ನಿಮ್ಮ ಮನಸ್ಸಿಗೆ ಹೇಗೆ ಇಟ್ಕೋಬಹುದು? ಗೊತ್ತಾಗಲ್ಲ, ಪ್ರಯತ್ನ ಕರೋಣ, ಪ್ರಯತ್ನ ಮಾಡಿ. ಹೇಗೆ ಪ್ರಯತ್ನ? ಭಗವಂತ ಒಂದು ಸುಂದರವಾದ ಮಾತನ್ನು ಮತ್ತೆ ನೀವು ನಿಮ್ಮ ಮಗನ ಜೊತೆ ಜಗಳ ಮಾಡ್ತಾ ಇದ್ದೀರ, ಏನ್ ಮಾಡ್ತಿದ್ರಿ? ಮಗನ ಜೊತೆ ನೀವು ಹಕ್ಕ ಗೊತ್ತು ಅದೇನಾಗುತ್ತೆ, ಜಗಳ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಸರಿನಾ? ಅದು ಸಿಟ್ಟು ಮಾಡ್ಕೋಬಹುದು. ಏನಂತ ಇವಾಗ ನಾನು ಜಗಳ ಮಾಡ್ಲಿಕ್ಕೆ ಹೋದ್ರೆ ಅವನಿಗೆ ನಾನೇನ್ ಮಾಡಬಾರ್ದು, ಈ ಇದಕ್ಕೆ ಹೇಳಬಾರ್ದು. ಏನ್ ಮಾಡ್ಕೋ ಸಿಟ್ ಮಾಡ್ಕೊಂಡಿದ್ದೀನಿ, ಅವ್ರು ಸಿಟ್ಟು ಬರ್ಕೋದ್ರೆ ಬರ್ಬೋದು. ಇಲ್ಲ ಬಾಬಾ, ಇದನ್ನು ಸುಂದರ ಬಾಬಾ ಮಾಡ್ತೇನೆ. ಮತ್ತೆ ನೀವು ನಿಮ್ಗಿಂತ ಮೇಲ ಅಧಿಕಾರಿ ಜೊತೆ ಮಾತಾಡಲಿ ಸಿಗ್ತಾ ಇದೆ, ಅದಕ್ಕೆ ಮಾತಾಡಿ ಹೋಗ್ತಿದ್ದೀರಿ. ನಿಮ್ಗಿಂತ ಮೇಲ್ಗಡೆಗಿರುವಂತ ಅಧಿಕಾರಿಯಲ್ಲಿ ನೀವು ಕೆಲಸವನ್ನ ಹಾಕ್ತಿರೋ ಆ ಅಧಿಕಾರಿಗಳ ಜೊತೆ ನೀವು ಮಾತಾಡಲಿ ಹೋಗ್ತಾ ಇದ್ದೀರ. ನೀವು ಮಾತಾಡ್ತಿದ್ದೀರ ಅವ್ರ ಹತ್ರ, ಅವ್ರು ತುಂಬಾ ಕ್ರೋಧದಿಂದ ಮತ್ತೆ ಮಾತಾಡ್ತಾರೆ. ನೀವು ಸಿಟ್ಟು ಮಾಡ್ಲಿಕ್ಕೆ ಆಗತ್ತ? ಇಷ್ಟು ಬೇಕಾದ್ರೆ ಸಿಟ್ಟು ಬರ್ತೀವಿ, ಸಿಟ್ಟು ಮಾಡ್ಲಿಕ್ಕೆ ಆಗತ್ತ? ಅವ್ರ ಜೊತೆ ಸಿಟ್ಟು ಮಾಡುವಂಗಿಲ್ಲ ಅಂತ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅವ್ರ ಎದುರುಗಡೆ ನಾವೇನ್ ಮಾಡುವಂಗಿಲ್ಲ, ಅವ್ರನ್ನ ಅದೇನ್ ಮಾಡ್ತೀವಿ ಸಿಟ್ಟು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಮೇಲಧಿಕಾರಿಗಳ ಮೇಲೆ ನಾನು ಸಿಟ್ಟು ಮಾಡ್ಕೊಳ್ಬಂಗಿಲ್ಲ. ಆದರೆ ಕರೆಕ್ಟ್ ಹೇಳಿ, ಆದರೆ ಆ ಮೇಲಧಿಕಾರಿ ನನ್ನ ಮೇಲೆ ಏನು ಸಿಟ್ಟು ಮಾಡ್ಕೊಂಡು ಆ ಸಿಟ್ಟನ್ನ ಮನೆಗೆ ಬಂದ್ಬಿಟ್ಟು ಹೆಂಡತಿ ಮೇಲೆ ಮಾಡಬಹುದು. ಕರೆಕ್ಟ್ ಗೊತ್ತಿದೆ, ನಾನು ಮೇಲಧಿಕಾರಿಗಳ ಮೇಲೆ ಸಿಟ್ಟು ಮಾಡ್ಕೊಳ್ಳೋಂಗಿಲ್ಲ. ಯಾರು ಮಾಡ್ಕೊಂಡಿದ್ದು? ಅವರಲ್ಲಿ ಸಿಟ್ಟನ್ನು ನಾನು ಮಾಡಿಲ್ಲ. ಅಲ್ಲಿ ಕೊಟ್ಟಿರುವಂತ ಬೇರಿದೆ, ಬಟ್ಟಿ ಚಕ್ರ ಬಟ್ಟಿ ಸಿಟ್ಟು ಬಟ್ಟಿ ಸೇರಿಬಿಟ್ಟು ನನಗೆ ಬಂದ್ಬಿಟ್ಟು ಪಕ್ಷಿಯ ಮೇಲೆ ಸಿಟ್ಟು ಮಾಡಬಹುದು. ಯಾರು ಮಾಡ್ಕೊಂಡಿದ್ದು? ನನ್ನ ಕೋಪ ಬಂದು ಕೊಡಲು ಕಾರಣ ಯಾರು? ಮನೋಸ್ಥಿತಿ. ಹೀಗೆ ಮಾಡಬಹುದು, ಹೀಗೆ ಮಾಡದಾಗಿಲ್ಲ. ಅದನ್ನು ಸಿಕ್ಕ ಮಾಡ್ಕೊಳ್ತೀವಿ ನಾವು. ಯಾರು ಮಾಡ್ಕೊಳ್ಳೋದು? ನಾನು ತಾನೇ ಮಾಡ್ಕೊಳ್ಳೋದು ಅಲ್ವಾ? ಇದು ಬಾಬಾ ಸುಂದರವಾದ ಮಾತನ್ನ. ಮನೋವೃತ್ತಿ, ಯಾವುದೇ ಕಾರಣ ಕೆಲಸಕ್ಕೆ ನಾವು ಏನ್ ಮಾಡಿರ್ತೀವಿ? ಪ್ರೀ ಪ್ಲಾನ್. ಈಗ ನಾವು ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ ಶಾರೀರಿಕವಾದ ಡ್ರೆಸ್ ಹಾಕೊಂಡು ಹೋಗ್ತೀವಲ್ವ? ಮಳೆಗಾಲ ಇದ್ರೆ ಬಂದಿತ್ತು, ಚಳಿಗಾಲ ಇದ್ರೆ ಬಂದಿತ್ತು, ಬೇಸಿಗೆಗಾಲದಲ್ಲಿ ಇದ್ರೆ ಹೋಗಿತ್ತು. ಅದೇ ರೀತಿ ನಮ್ಮ ಮನಸ್ಸನ್ನು ಕೂಡ ನಾವೇನ್ ಮಾಡ್ಕೊಂಡು ಹೋಗಿರ್ತೀವಿ? ಇದು ಮಾಡ್ಕೊಂಡು ಹೋಗಿರ್ತೀವಿ. ಇದು ಜೊತೆ ಹಿಂದೆ ಏನ್ ಮಾಡ್ಬೇಕು? ವ್ಯವಹಾರವನ್ನು ಮಾಡಬೇಕು. ನಮ್ಮ ಸ್ವಚ್ಛವಾಗಿದೆ ಏನಂತ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋದ್ರೆ ನಾವು ಸಿಟ್ಟು ಮಾಡ್ಕೋಬಾರ್ದು ಇರುತ್ತೆ ಅಲ್ವೋ? ಇಲ್ಲೇನ್ ಮಾಡೋಣ? ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೆ ಯಾರು? ಅದ್ರ ಸಿಕ್ಕ ಕಾರಣ ಯಾರು? ಅಂದ್ರೆ ಪರಿವರ್ತನೆ ಮಾಡೋದು ಯಾಕೆ ಏನಿದೆ? ಯಾಕೆ ದೇವಸ್ಥಾನ ಬೆಳ್ಕೋಸ್ತೀರ? ಹೀ ಬಿಟ್ಟ ಮೈಂಡ್ ಮೈಂಡ್ ಅಷ್ಟು ಜನ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಏನಂತ ಯೋಗೇಶನ ಎದುರುಗಡೆ ಇದ್ದಾರೆ, ಅವ್ರ ಜೊತೆ ಹೀಗಿರ್ಬೇಕು. ಸ್ವಂತ ಟೀಚರ್ ಹೇಳ್ತಿ ಇದ್ದಾರೆ, ಇವ್ರ ಜೊತೆ ಹೀಗಿರ್ಬೇಕು. ಅದ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಯಾವ ವ್ಯಕ್ತಿಯ ಪ್ರತಿ ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿರ್ತೀವಿ ಅದೇ ರೀತಿ ಇರುತ್ತೆ. ಅದನ್ನು ನಮ್ಮ ತಾಯಿ ಒಂದು ಮಾತಾಡ್ತಾ ಇದ್ದೆ. ಈ ಜೀವನ ಮಾಡಿದ ನಾವು ಹೇಗೆ ಅದು ಸಮಯ ಸಂದರ್ಭದಲ್ಲಿ ತಾವೇ ಚೇಂಜ್ ಆಗ್ತಾರೆ. ಅವನ ಮನೆಯಲ್ಲಿ ಏಳು ಜನ ತಂದೆ ತಾಯಿ ಜನ ಮಕ್ಕಳು ತುಂಬ ಬಡತನದಿಂದ ಕೂಡಿದಂತಹ ಒಂದು ಕುಟುಂಬ. ಆರಂಭದಲ್ಲಿ ನಮ್ಮ ಅಣ್ಣ ಅಂದ್ರೆ ಎಳೆದವರು ದೊಡ್ಡವರಕ್ಕ ಎಳೆದವರನ್ನ ಅಣ್ಣ ಸ್ಕೂಲಿ ಹೋಗ್ತಾ ಅಂಗಡಿಯಲ್ಲಿ ಕೆಲಸ ಮಾಡಬೇಕು ಮತ್ತೆ ಸ್ಕೂಲಿ ಹೋಗ್ತಾ ಇದ್ರು. ಅವ್ರು ಸ್ಟಾರ್ಟಿಂಗ್ ಜಾಬ್ ಅಲ್ಲಿ ಜಾಯ್ನ್ ಆದ್ರು ಸರಿನಾ. ಒಂದು ದಿನ ಏನಾಯ್ತು, ರಜೆಗೋಸ್ಕರ ಮನೆ ಬಂದಿದ್ರು ನಮ್ಮನ್ನ ಸಂಪಾದನೆ ಮಾಡ್ತಿದ್ರು. ಯಾರೋ ಮನೆಗೆ ಹೋದ್ರೆ ಇವೊಂದು ಎತ್ತರವನ್ನು ತಂದಿದ್ದಾರೆ, ಮನೆಗೆ ಒಂದು ಎತ್ತರ ತಂದಿದ್ದಾರೆ. ನಾನು ನಮ್ಮ ಮನೆ ವಿಶೇಷತೆ ಏನಂದ್ರೆ ಯಾರು ಏನ್ ತಂದ್ರು ತಂದ್ಬಿಟ್ಟು ನಮ್ಮ ಮನಸ್ಸಿಗೆ ಕೊಡೋದು. ಅಮ್ಮನ ಕೆಲಸ ಏನು ಅಂತದ್ದು ಅದನ್ನು ಮೊದಲು ಟೇಸ್ಟ್ ನೋಡ್ತದೆ, ಏನು ಬೇಕಾದ ವಸ್ತು ಉಪಸ್ಥಿತಿ ನೋಡ್ಬಿಟ್ಟು ಇರೋದ್ರಲ್ಲಿ ಹೆಂಚು ಕೆಲಸ ಯಾರ್ದೇನೆ ಅಮ್ಮ ಯಾರಿಗಿಲ್ಲ ಅಂತ ಹೆಂಚು ಕೆಲಸ. ನಾನು ಅವಾಗೇನು ತುಂಬಾ ಬರತನ ಬರತನ ಹೇಗೆ ಅಂತಂದು ಹೇಳ್ತೀನಿ ಕೇಳಿ. ಯಾರ್ದಾರು ಮನೆ ಫಂಕ್ಷನ್ ಹೋಗಿದ್ದಿದ್ರೆ, ನಮ್ಮ ಅಪ್ಪ ಅಮ್ಮ ಹೋಗಿದ್ದಿದ್ರೆ, ಅಲ್ಲಿ ಅವರು ಫಂಕ್ಷನ್ ಹೋದಾಗ ತಿಂದು ಕೊಟ್ಟು ತಿಂತ ಇರ್ಲಿಲ್ಲ, ಅದನ್ನೇನ್ ಮಾಡ್ತಿದ್ರು ಯಾರೋ ಒಬ್ಬರು ಫಂಕ್ಷನ್ ಹೋಗಿದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಚೌಕವು ಒಂದು ದೂರು ಬೇಡ ಕೊಟ್ಟಿದ್ದಿದ್ರೆ, ಅದಕ್ಕೆ ಕೇಳಿ ದೂರು ಬೇಡ ಕೊಟ್ಟಿದ್ದಿದ್ರೆ ಆ ದೂರು ಬೇಡ ಎಷ್ಟೊಂದಿರುತ್ತೇಳಿ ಇದ್ದೇ. ಆ ದೂರು ಬೇಡದಲ್ಲಿ ಎಷ್ಟು ಭಾಗ ಮಾಡ್ಬೇಕು, ಏಳು ಭಾಗ ಮಾಡಬೇಕು. ಆ ಸಿಕ್ಕಿರೋ ಒಂದು ಏಳು ಭಾಗವನ್ನ ಹತ್ತು ಸಲ ಸಂಸರ್ಕಿಸುವ ಅಂತ ಚಿಂತ ಇದೆ. ದೂರು ಬೇಡ ಅಂದ್ರೆ ನಮ್ಗೇನು ಅಷ್ಟು ಇಷ್ಟ, ಯಾಕೆಂದ್ರೆ ಸಿಗೋದಿಲ್ಲ ಬರೋದು ನಮಗೆ ಸಿಗುತ್ತೆ ದೂರು ಬೇಡ ಅವಾಗ ಸಿಗೋದಾಗೋ ಆಯ್ತ ಸಿಕ್ಕಿತ್ತು ಡೆಲ್ಲಿಯಿಂದ ಮಾಡಿರೋದು. ದೂರು ಬೇಡ ಅಂತಂದ್ರೆ ಶ್ರೀಮಂತರಿ ಸಿಗುವಂತದ್ದು ನಮ್ಮಲ್ಲಿ ಸಿಕ್ಕೇ ಇರಲಿಲ್ಲ. ನಾವು ಬರೀ ದೇಶದಲ್ಲಿ ಕಣ್ಣಿಂದ ನೋಡಬಹುದೇ ಹೊರತು ಮನಸ್ಸಿಂದ ಮಡಿಗೆ ತಿನ್ನಬಹುದೇ ಹೊರತು ತಿನ್ನಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ. ಅವಾಗ ಗಂಟರಿ ಸಿಕ್ಕಿದಾಗ ನಮ್ಗೆ ಹೇಳಿ ದೊಡ್ಡ ಸಿಕ್ಕಿದಾಗ ಅದನ್ನು ಎಷ್ಟೇ ಸುಖ ಪಡಬೇಕು ಅಂತ ಹೇಳಿದ್ರು ಸಿಕ್ಕಿ ಒಂದು ಇಷ್ಟು ಸಣ್ಣ ಪೀಸನ್ನು ಕೂಡ ಏನ್ ಮಾಡೋದು ಸಂಸಾರ ಅಂತ ಒಂದು ಖಂಡಿತ ಒಂದು ಎಪ್ಪಲನ್ನ ತಂದುಕೊಟ್ಟು ನಮ್ಮ ಮೈಂಡ್ ಮಾಡೋದು ಫಸ್ಟ್ ಇದನ್ನ ನಮ್ಮ ಮಾತುಕತೆ ಮಾಡುತ್ತೆ. ಆ ಸಿಡಿಮನೆಯಲ್ಲಿ ಎಲೆಕ್ಟ್ರಾನ್ ಸರಿಯಾಗಿ ಅರ್ಧ ಕಟ್ ಮಾಡಿದ್ರು ಅರ್ಧ ನಮ್ಮ ಮನೆಯಲ್ಲಿ ಕೊಟ್ಟಬೇಕು ಸರಿನಾ. ಉಳಿದಿರೋ ಅರ್ಧದಲ್ಲಿ ಏನ್ ಮಾಡ್ಬೇಕು, ಆರು ಭಾಗ ಮಾಡಬೇಕು ಸರಿನಾ. ಆರು ಭಾಗ ಮಾಡಿದ್ರೆ ಮುಂದೆ ತಿನ್ನೋಣ ಜಗ ಬಂದಿರುವಂತ ಎಪ್ಪಲು ಸರಿಯಾಗಿ ಏಳು ಭಾಗ ಮಾಡ್ಬೇಕಲ್ವ ನೀವು ಏನು ಅರ್ಧ ಆಗುತ್ತೆ ಅದು ಯಾಕದು ಕುಡಿತಾ ಇದ್ದಾನೆ. ಕಾರಣ ಏನೇಳಿ, ನಮ್ಮ ನಂತರೇನು ಅವನಿಗೆ ಮಾಡ್ತೇನೆ ಹೇಳ್ತಿದ್ದೇನೆ. ಈಗ ನಮ್ಮ ನನಗೂ ನಮ್ಮ ಮನೆಯಲ್ಲಿದ್ದಾರೆ, ನಾನು ಮನೆಯಲ್ಲಿದ್ದೇನೆ. ಈಗ ಒಂದು ಎಪ್ಪಲ್ ಬಂದು ಪೂರ್ತಿ ಎಪ್ಪಲ್ ನನಗೆ ಅದನ್ನು ಇದೇ ಇಲ್ಲ. ಯಾಕೆ ಇವಾಗ ನಾನು ಸಂಪಾದನೆ ಮಾಡ್ತಿದ್ದೇನೆ, ಅನ್ನ ಸಂಪಾದನೆ ಮಾಡ್ತಾರೆ ಕರ್ಮ ಮಾಡ್ತಾರೆ. ಅದೇ ಫ್ರೀ ಸಿಟಿ ಮೈಂಡ್ ಮೈಂಡ್ ಹೇಗೆ ಬಂತು, ಯಾರು ಸಂಪಾದನೆ ಮಾಡ್ತಾರೋ ಅವರಿಗೆ ಪಾಲನೆ ಹೆಚ್ಚಿದೆ. ಯಾರು ಮಾಡ್ತಿದ್ದಾರೆ ಅಮ್ಮ ಕುಟುಂಬದ ಸಂಪಾದನೆ ಮಾಡ್ತಿದ್ದೇನೆ ಅಂದ್ರೆ ಪ್ರಶ್ನೆ ಪ್ರಚಾರಿಗೆ ಚಿಕ್ಕ ಮಗನಿಗೆ ದೊಡ್ಡ ಮಗ ಮಾಡ್ತಿದ್ದಾನೆ ಅಂತಂದ್ರೆ ದೊಡ್ಡ ಮಗನಿಗೆ. ಅಂದ್ರೆ ಇದು ಸೇರಿದ ಕಾರಣ ಯಾರು ನನ್ನ ಮನೋಸ್ಥಿತಿಯಲ್ಲಿ ಗ್ರಾಮ ಮತ್ತು ಭಾಗ ಎಷ್ಟು ಬ್ಯೂಟಿಫುಲ್ ಅಂತಂದ್ರೆ ಎಷ್ಟೋ ಸಲ ನಾನು ಜೀವನದಲ್ಲಿ ಅಬ್ಸರ್ವೇಷನ್ ಮಾಡಿದೆ. ಯಾವತ್ತಾದ್ರೂ ಒಂದು ದಿವಸ ಭಾಗನ ನೆನಪಿಲ್ಲದೇನೆ ಊಟ ಮಾಡಿ ಶುರು ಮಾಡಿದ್ವಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಗ್ಗೆ ಚೆಂದಿದೆ ಏನದು ಭಾಗ ಆಗ್ಬಿಟ್ಟು ಏನ್ ಮಾಡ್ಬೇಕು ನೆನಪು ಮಾಡಿಬಿಟ್ಟೆ ಮಾಡ್ಬೇಕು. ಹಾಗೆ ಇನ್ನೊಂದು ಕೂಡ ನೀವು ಜ್ಯೂಸ್ ಕುಡಿಲೇಬೇಕು, ಯಾಕೆ ಬಹಳ ಕಾಲ ಆಯ್ತು ಏನ್ ಮಾಡ್ಬೇಕು ನೀನು ಜ್ಯೂಸ್ ಕುಡಿದ್ಬಿಟ್ಟು ಬೇರೆ ಅಂತ ಏನ್ ಮಾಡೋದು ಕುಡಿದ್ಬಿಟ್ಟು ಮುಂದಿನ ಕೆಲಸ ಮಾಡ್ಬೇಕು. ಗ್ರಾಮ ವೈಶಾಖರ ಮಾತಾಡ್ತಾರೆ ಮೈಂಡಿ ಗ್ರಾಮಾನೆ ಬಂದಿ ಕೂಡ ಏನ್ ಮಾಡಿದ್ದಾರೆ ನಾಟಕದಲ್ಲಿ ಬಂಧಿತರಾಗಿದ್ದಾರೆ. ಅದಕ್ಕೆ ನನ್ನ ಜೀವನ ಹೇಗಿರಬೇಕು ಅಂತ ನಾನು ಒಂದೇ ಮಾತು ಹೇಳ್ತಾರೆ. ಮುಂದೆ ಬರುವಂತಹ ದಿನಗಳನ್ನ ಪರಿಸ್ಥಿತಿಯಂತ ವಾತಾವರಣವನ್ನ ಪರಿವರ್ತನೆ ಮಾಡಲಿಕ್ಕೆ ನನ್ನ ಕೈಯಲ್ಲಿಲ್ಲ. ಆದರೆ ಇಂಥದೇ ಪರಿಸ್ಥಿತಿಯಲ್ಲಿ ಇಂಥದೇ ವಾತಾವರಣದಲ್ಲಿ ನಮ್ಮ ಸ್ವಸ್ಥಿತಿ ಮಾತ್ರ ಹೇಗಿರಬೇಕು ಸದಾ ಅದಕ್ಕಾಗಿ ನಾನು ಈಶ್ವರಿ ವಿಶ್ವವಿದ್ಯಾಲಯದ ಮೂಲಕ ನಮ್ಗೆ ಏನು ತಿಳಿಸ್ಕೊಡ್ತಾರಂದ್ರೆ, ಸದಾ ನಿಮ್ಮ ಮನಸ್ಸನ್ನ ಸದ ಅಡೂಲ ಸುಖಮಯ ಶಾಂತಿದಾಯಕ ನಿರ್ಭಯ ಆನಂದದಾಯಕ ಪವಿತ್ರಮಯವಾಗಿ ಹೇಗಿಟ್ಕೊಳ್ಬಹುದು ಎಂತದ ಪರಿಸ್ಥಿತಿ ಇದೆ. ಹಾಗಾದ್ರೆ ಕೊಚ್ಚಿಗೆ ಹೋದಾಯೆ ಖುಷಿ ಮತ್ತೋಣ ಏನಂತಾರೆ, ಏನ್ ಬೇಕಾದಾಗಲಿ ಮತ್ತೆ ಖುಷಿ ಕಲ್ಸೋದು. ಅದನ್ನ ಯಾವ ಖುಷಿ ಕಲ್ಸೋಲ್ಲ, ಯಾವ ಕಲ್ಸೋಲ್ಲ ಖುಷಿ ಆಗುತ್ತೆ. ಖುಷಿಯ ಸಾಗರ ಜೊತೆಯಲ್ಲಿ ಇದ್ದಾಗ ಖುಷಿ ಬರುತ್ತೆ. ಹೌದಲ್ಲೇ, ಅದು ಹಾಗಾದ್ರೆ ಖುಷಿಯ ಸಾಗರ. ಆಗ ಎಷ್ಟು ಸುಂದರವಾದ ಮಾತನಾಡ್ತಾರೆ ಮಕ್ಕಳು. ಯಾವುದೇ ಸಂದರ್ಭದಲ್ಲಿ ಕರ್ಮವನ್ನು ಮಾತಾಡಬೇಕಾದ್ರೆ ಯೋಗದ ಆತಂಕ ಬೇರೆ ಸಮಯದಲ್ಲಿ ಕರ್ಮವನ್ನು ಮಾಡಬೇಕಾದ್ರೆ ನನ್ನ ಶರೀರದಿಂದ ಭಿನ್ನ ಇರುವಂತಹ ಅನುಭವ ನನಗಾಗುತ್ತ ಆದ್ರಲ್ವ. ಶರೀರ ನನ್ನ ಜೊತೆ ನಿಜವಂತ ಸುನತಿ ಇರುತ್ತಲ್ವ, ಇರುತ್ತೆ ನನಗೆ ಇರುತ್ತೆ. ಹಾಗೆ ನನ್ನ ಜೀವನದಲ್ಲಿ ನಾವು ಹೇಗಿಟ್ಕೊಳ್ಬೇಕು, ಬಾಬಾ ನೇರ ಸಾ ಸ್ವಲ್ಪ ಸುಂದರವಾದ ಮಾತನ್ನು ಹೇಳ್ತಾನೆ. ನಿಮ್ಮ ಶರೀರಕ್ಕೆ ನೀವು ರೇನ್ ಕೋಟ್ ಹಾಕೊಂಡಿದ್ದೀರಾ ಅಂತ ಹೇಳ್ತೇವೆ. ಏನ್ ಹಾಕೊಂಡಿದ್ದೀನಿ, ರೇನ್ ಕೋಟ್ ಹಾಕೊಂಡ್ಬಿಟ್ಟು ಡ್ರೈವಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಎಷ್ಟು ಬೇಕಾದ ಜೋರಾಗಿ ಮಳೆ ಬರಲಿಲ್ಲ ನಮ್ಗೆ ಅಂತಂದ್ರೆ ಅದ್ರ ತೊಂದರೆ ಇದೆ. ರೇನ್ ಕೋಟ್ ನಿಮ್ಮನ್ನ ಏನ್ ಮಾಡುತ್ತೆ, ಆ ರೇನ್ ಕೋಟ್ ಇರುವಂತ ಕಾರಣದಿಂದ ಆ ಮಳೆ ನಿಮ್ಗೆ ಏನಾಗಲ್ಲ ತೊಂದರೆ ಕೊಡ. ನಿಮ್ಗೆ ಅಂತಂದ್ರೆ ಏನು, ಆ ಮಳೆ ತೊಂದರೆ ಕೊಡುದು ಯಾವುದಕ್ಕೆ, ಇದ್ರ ಚರ್ಮಕ್ಕೆ. ಆ ಶರೀರ ಚರ್ಮದ ರಕ್ಷಣೆಗೆ ಮಧ್ಯದಲ್ಲಿ ಹಿಂದೆ ಹಾಗೆ ನಮ್ಮ ಆತ್ಮನ ನಡುವೆ ಯಾರು ಇಡಬೇಕು, ಅರ್ಜುನನ ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಮಾತಾಡಿಸ್ಬೇಕು ಅಂತ ಎದುರು ಯಾರಿದ್ದಾರೆ, ಕೃಷ್ಣನ ಬಿಡುಗೆಯಿಂದ ಮುಂದಾಗಿ ಹೋಗುವಾಗಿಲ್ಲ. ಸಂದೇಶನ ಯಾವಾಗ ಕೃಷ್ಣ ಎದುರುಗಿದ್ದಾಗ ಮಾತ್ರ. ಅದು ಎರಡು ಬೇಡ ಕೃಷ್ಣ ಎದುರುಗಡೆ ಇಟ್ಟಿಲ್ಲ ಅಂತ ಏನಾಗುತ್ತೆ, ಕೃಷ್ಣನ ಎದುರುಗಡೆ ಬಿಟ್ಟಿಲ್ಲ. ಹೌದಾ, ಆ ಬೆಳೆ ಕೃಷ್ಣನ ಜೊತೆ ಇಟ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಸಫಲತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದೇನಿರ್ತದೆ, ನಿಷ್ಫಲನೆ ಇರ್ತದೆ ಹೊರತು ಸಫಲತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೂಡ ಮಹಾಭಾರತದ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಮಹಾಭಾರತವನ್ನ ಪಾಂಡವರು ವಿಜಯಶಾಲಿಗಳಾಗ್ತಾರೆ. ರಾತ್ರಿ ದುರ್ಯೋಧನ ಸಂಹಾರ ಅಲ್ಲ, ಭೀಮ ಪೂಜಿಸಿ ಕರೀತಾನೆ ದುರ್ಯೋಧನ ನದಿಯ ದಂಡನೆ ಎಲ್ಲ ಚಿಕಿತ್ಸೆ ಹೋಗ್ತಾನೆ. ಇಲ್ಲಿವರೆಗೆ ಹಿಂದೆ ಸಂಹಾರ ಆಗೋದು, ಇಲ್ಲಿವರೆಗೆ ಮಹಾಭಾರತ ಯುದ್ಧ ಕಂಪ್ಲೀಟ್ ಆಗಲ್ಲ. ಪಂಚಪಾಂಡವರಲ್ಲಿ ಯಾರೋ ಒಬ್ಬನನ್ನು ಆಯ್ಕೆ ಮಾಡು, ಅವರಿಗೆ ವಿಚಾರ ಮಾಡಿ ಆಗ ಒಂದು ಭೀಮನ ಆಯ್ಕೆ ಮಾಡ್ತಾನೆ. ಭೀಮನಿಗೆ ಕೊಡು ನಿಲ್ತಾನೆ ಶಿಕ್ಷಣ, ಇದೇ ಒಂದು ಚಾನ್ಸ್ ಅಂತ ಏನ್ ಮಾಡಿರ್ತಾನೆ, ಯುದ್ಧ ಮಾಡಿ ಶುರು ಮಾಡ್ತಾನೆ. ಒಂದು ರೋಷ, ಇದೊಂದು ಅಹಂಕಾರ. ಮೊದಲನೇ ಉದಾಹರಣೆ ಕೊಟ್ಟರು ರೋಷ ಅವರ ಅಹಂಕಾರ. ವಿಕಾರ ಕರ್ಮ ಮೇಲೆ ಆಯುಧ ಕೋಶಿ ಕರ್ಮ ಮೇಲೆ ಸಫಲ ತಾನು ನಿರ್ಮಿಸುತ್ತಾರೆ. ರೋಷ ಮತ್ತು ಅಹಂಕಾರ, ಒಂದು ರೋಷ ದ್ವೇಷ. ಏನು ಅರ್ಜುನ ಮಾಡಿದವ ಆ ಒಂದು ದುರ್ಯೋಧನ ಮಾಡಿದವಂತಹ ಉದಯ ಮಾಡಿದವಂತ ಒಂದು ಕೆಟ್ಟ ಕರ್ಮಗಳ ಏನೇನು ರೋಷ ದ್ವೇಷ ಎರಡನೇದು ಅಹಂಕಾರ. ಏನ ಅಹಂಕಾರ, ಎಷ್ಟೋ ಅಕ್ಷೋಯಿ ಸೈನ್ಯವನ್ನು ಸಾಯುತ್ತಿರುವ ನಾನು ಈ ದುರ್ಯೋಧನ ಯಾವ ಲಕ್ಷ ಅಹಂಭಾವ ಯೋಗ್ಯತೆ ಇದೆ ಅರ್ಹತೆ ಎಲ್ಲವೂ ಕೂಡ ಇದೆ. ಅದ ಅಹಂಭಾವ ದೇಶ ದೇಶದಿಂದ ಯುದ್ಧಕ್ಕೆ ಸನ್ನದ್ಧನಾಗಿ ದುರ್ಯೋಧನ ಜೊತೆ ಹೋಗ್ತಾನೆ, ಯುದ್ಧವನ್ನು ಮಾಡ್ತಾನೆ. ಎಷ್ಟು ಬಲ ಪ್ರಯೋಗ ಮಾಡಿದ್ರು ಕೂಡ ಏನಾಗೋದಿಲ್ಲ, ಅವನು ಸಫಲನಾಗೋದಿಲ್ಲ. ಇವರ ಶಕ್ತಿ ಏನಾಗುತ್ತೆ ಆದರೂ ಕೂಡ ದುರ್ಯೋಧನ ಸಂಹಾರ ಆಗುತ್ತೆ. ದುರ್ಯೋಧನ ಮತ್ತು ಭೀಮನಲ್ಲಿ ಭೀಮನ ಶಕ್ತಿ ಇದ್ದೇನೆ, ಆದರೆ ಇದರ ದುರ್ಯೋಧನ ಸಂಹಾರ ಆಗುವುದಾಗೋದಿಲ್ಲ. ಮತ್ತೆ ಕೃಷ್ಣನ ಆಶೀರ್ವಾದ ಇದೆ ಅಲ್ವಾ. ಆಮೇಲೆ ಅವನು ಶರಣಾಗತ ಮನೋಭಾವದಿಂದ ಕೃಷ್ಣನನ್ನು ನೋಡಿದಾಗ ಕೃಷ್ಣ ವ್ಯಕ್ತಿಯಾಗ ಭೀಮನ ಶಕ್ತಿ ಕೃಷ್ಣನ ಅನ್ನಿರಾಗಲಿ ವ್ಯಕ್ತಿ ಶ್ರೇಷ್ಠ ಶಕ್ತಿ ಶ್ರೇಷ್ಠ ವಿದ್ಯಾರ್ಥಿ ಸಿಗತ್ತೆ ಶಕ್ತಿ ಯಾರಿರುತ್ತೆ ಅಲ್ವಾ? ಅಥವಾ ನಿಶ್ಚಯ ನಾವಿರಲಿಕ್ಕೆ ಹೊಸ ಶಕ್ತಿ ನಿಮಗಿರಬೇಕು. ನಿಶ್ಚಯನ ಭಗವಂತಕ್ಕೆ ಸಾಕಿರುತ್ತೆ, ಭಗವಂತನನ್ನು ಜೊತೆಗೆ ಇಟ್ಕೊಳ್ಳಿ, ಅವರನ್ನು ಎದುರು ಇಟ್ಕೊಳ್ಳಿ. ನೀವು ಸಂಪೂರ್ಣವಾಗಿ ಏನಾಗಬೇಕಂತೆ, ನಾವೇನಾಗಬೇಕು? ನಾವು ಭಗವಂತನ ಎದುರಲ್ಲಿ ಇರಬೇಕು. ನಾವೇನಾಗಬೇಕು?
ಸರ್ವನಾಶ.
ಅದೇನಾಗುತ್ತೆ, ಇದೇ ಮಾತನ್ನ ಬೇರೆ ಕಡೆ ಹೇಳಿದ್ರೆ ಬೇರೆ ಕಡೆ ಚೆನ್ನೈ ಬರೋದಿಲ್ಲ. ಸರ್ವನಾಶ ಅದೇನಾಗುತ್ತೆ, ಸರ್ವನಾಶ ಅಂತಂದ್ರೆ ಹಾಗಾಗಿ ಸರ್ವನಾಶ ಅಂತಂದ್ರೆ ಏನು, ನಾನು ನನ್ನ ತನದ ಸರ್ವನಾಶ. ಸರ್ವನಾಶದ ಆತ್ಮಹತ್ಯೆ ಮಾಡ್ಕೋದಲ್ಲ. ಸರ್ವ ಅಂತಂದ್ರೆ ಸರ್ವ ಅಂತಂದ್ರೆ ಇಲ್ಲ ನೋಡೋದು ಅದೇನಿದೆ ಅಷ್ಟೆ. ನಾಶ ಮಾಡಬೇಡಿ ಮಾತ್ರ ಯಾವುದು ನನ್ನದಂದೇ ಇರುವುದನ್ನ ನಿಮ್ಮ ಮನಸ್ಸಲ್ಲಿ ನಂದು ನಂದು ಹೇಳುವಂತ ಅಜ್ಞಾನದ ಒಂದು ಗೋಪುರವನ್ನು ಕಟ್ಕೊಂಡಿದ್ದರು. ಆ ಗೋಪುರದಿಂದ ಕೆಳಗಡೆ ಇಳಿದಿತ್ತು ವಾಸ್ತವಿಕತೆಯ ಒಂದು ಮೂರನೇ ಕಣ್ಣಿನಿಂದ ನೋಡಿ ನೀವ್ಯಾರು ಆ ಸ್ಥಿತಿಯಲ್ಲಿ ಸ್ಥಿತರಾಗಿ ಅವಾಗ ಏನಾಗ್ತದೆ, ಸರ್ವನಾಶ. ಅದು ಜೀವನ ಎಲ್ಲ ಇರೋದು ಜೀವನ ಅಲ್ಲ, ಏನು ಇಲ್ಲ ಅಲ್ಲ ಅದು ಜೀವನ. ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ, ನನ್ನ ವೈಯಕ್ತಿಕ ಜೀವನದಲ್ಲಿ ಕೂಡ ಇನ್ನೂ ಒಂದು ಕಷ್ಟಗಳು ಸಮಸ್ಯೆಗಳು ಬಂದಾಗ ನಾವು ಸ್ವಪ್ರಯತ್ನವನ್ನ ಮಾಡ್ತೀವಿ, ಬೇರೆಯವರ ಸಂಯೋಗವನ್ನ ಪಡ್ಕೊಳ್ತೀವಿ. ಯಾವುದು ಆಗದಿದ್ದಾಗ ಲಾಸ್ಟಿಗೆ ಭಗವಂತ ಸಂಕಟ ಬಂದಾಗ ಸರ್ವನಾಶ ಆಗಬಹುದು ಅಲ್ವ? ನಮ್ಮಲ್ಲಿ ಕೂಡ ಕೆಲವು ಸಂಕಟ ನೋಡಿರ್ತೀವಿ. ಯಾವುದೇ ಮಹಿಳೆಗೆ ಕತ್ತು ಸುಖವಿದ್ದಾರೆ, ಹಸು ಸುಖವಿದ್ದಾರೆ, ದುಃಖದ ಸನ್ನಿವೇಶದಲ್ಲಿ ಏನ್ ಮಾಡ್ತಾರೆ ಭಗವಂತನ ಸರ್ವನಾಶ. ಅಂದ್ರೆ ಯಾವ ಒಂದು ವ್ಯಕ್ತಿ ವಸ್ತು ವೈಭವದಲ್ಲಿ ಅವರ ಪ್ರೀತಿ ಇಚ್ಛೆಯನ್ನು ಇಟ್ಕೊಂಡಿರ್ತಾರೋ ಆವಾಗ ಅವರ ಮನಸ್ಸಿನಂತೆ ಟೆನ್ಷನ್ ಬರ್ತಾರೆ, ಆವಾಗ ಹಾಡು ಸಿಗತ್ತೆ. ಅವಾಗ ದೇವರೇ ಹೇಳ್ತಾರೆ, ಆ ವಿಚಾರಗಳು ಬರ್ತಾರೆ, ಭಗವಂತ ಬಂದಿತ್ತು ಇಲ್ಲಿಗಿಲ್ಲ ಅಲ್ವಾ? ಇಲ್ಲಾದ್ರೆ ಲೌಕಿಕವಾಗಿ ನಾವು ಏನಾಗ್ತಿದ್ದೀವಿ, ಏನಾಗ್ತಿದ್ದೀವಿ ಅದ್ರೆ ಹೇಳಿದ್ರು ಏನಂತ ಮಾಡಿದ್ರು ಮಾಡಿದ್ರು ಸರ್ವನಾಶ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಸರ್ವನಾಶ. ನಾನು ನನ್ನ ಅಹಂಕಾರದ ಪರಮಾವಧಿಯನ್ನ ನಾಮ ಗೋಧ ಲೋಕ ಮೋಹ ಅಹಂಕಾರದ ಒಂದು ವಿಚಾರಿತನವನ್ನು ಸಂಪೂರ್ಣವಾಗಿ ಅಜ್ಞಾನದ ಒಂದು ಅಂತರತೆಯನ್ನು ಸಿಕ್ಕಿ ಸಿಗಿ ಆವಾಗ ಗೊತ್ತಾಗತ್ತೆ ಅದರ ಒಂದು ಅಜ್ಞಾನದ ಒಂದು ಏನು ಪರದೆಯನ್ನು ನೀನು ಎದುರಲ್ಲಿ ಇಟ್ಕೊಂಡಿದ್ದು. ಆ ಪರದೆಯ ಮೂಲಕ ಪ್ರಪಂಚವನ್ನು ನೋಡಿದ್ರೆ ಪ್ರಪಂಚವನ್ನು ನೀವು ಸ್ವಚ್ಛವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಯಾರು ಅಂತ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಬಣ್ಣದ ಗೋಣವನ್ನು ತೆಗೆದು ನಿಮ್ಮ ಸ್ವಕಣ್ಣಿನಿಂದ ಮೂರನೇ ಕಣ್ಣಿನಿಂದ ಎದುರಲ್ಲಿ ಇರುವಂತವನ್ನು ನೋಡಿ ಅವಾಗ ಗೊತ್ತಾಗುತ್ತೆ ಈ ಪ್ರಪಂಚ ಎಷ್ಟು ಸುಂದರವಾಗಿದೆ, ಎಷ್ಟು ಅಮೂಲ್ಯವಾಗಿದೆ, ಇಷ್ಟು ಶ್ರೇಷ್ಠನಾಗಿದೆ, ಇಷ್ಟು ಜೀವನ ಹೇಳಿದ್ರೆ ಸುಖಮಯ ಶಾಂತಿದಾಯಕ ಆನಂದದಾಯಕವಾಗಿದೆ, ಎಲ್ಲದರಿಂದ ಕೂಡಿದೆ. ಆಗ ಗೊತ್ತಾಗತ್ತೆ ಇಂತಹ ಒಂದು ಜೀವನ ನಡೆಸುವುದಕ್ಕೋಸ್ಕರ ಪರಮಾತ್ಮನನ್ನು ಈ ಪ್ರಪಂಚಕ್ಕೆ ಕಲಿಸಿದ್ದಾರೆ. ಇಲ್ಲಿಯವರೆಗೆ ಆ ಶಿಕ್ಷಣವನ್ನ ವಿದ್ಯೆಯಿಂದ ಕಾರ್ಯರೂಪದಲ್ಲಿ ನೀವು ತರೋದಿಲ್ಲವೋ ಇಲ್ಲಿಯವರೆಗೆ ಆ ಶಿಕ್ಷಣದ ಮಹತ್ವ ಕೇಳುವುದಕ್ಕೆ ನೀವು ಕಾಣಿಸಲು ಸಾಧ್ಯ ಇಲ್ಲ. ಮತ್ತೆ ಡಾಕ್ಟರಿಗೆ ತನ್ನ ಶಿಕ್ಷಣದ ಮಹತ್ವಕ್ಕೆ ಯಾವಾಗ ಗೊತ್ತಾಗತ್ತೆ ಗೊತ್ತ, ಯಾವಾಗ ಗೊತ್ತಾಗತ್ತೇನೆ ಅದು ಡಾಕ್ಟರಿಗೆ ತನ್ನ ಶಿಕ್ಷಣದ ಮಹತ್ವಕ್ಕೆ ಬೆಲೆ ಗೊತ್ತಾಗುತ್ತೆ ಅವಾಗ. ಒಂದು ಸುಂದರವಾದ ಮಾತು ಮಾಡ್ತಾನೆ, ಒಳ್ಳೆ ಡಾಕ್ಟರ್ ಆಗಿರ್ಬೋದು, ಆಪರೇಷನ್ ಮಾಡಬಹುದು, ಹಣ ಸಂಪಾದನೆಯನ್ನು ಮಾಡಬಹುದು, ಆದರೆ ಆಪರೇಷನ್ ಮಾಡಿಸ್ಕೊಂಡಿರುವಂತ ವ್ಯಕ್ತಿ ಇರ್ತಾರಲ್ಲ ಆತ್ಮ, ಡಾಕ್ಟ್ರೇ ನೀವು ಬೇರೆ ಬಂದಾಗ ನಿಮ್ಮ ರಕ್ಷಣೆ ಮಾಡ್ತೀವಿ ಹೇಳುವಂತ ಆ ಮನಸ್ಸಿನ ಆಶೀರ್ವಾದ ಕೊಡ್ತಾರಲ್ಲ ಅದರಷ್ಟು ದೊಡ್ಡ ಫೀಸ್ ಬೇರೆ. ಆ ಮಾನಸಿಕವಾದಂತ ಅವನ ಆಶೀರ್ವಾದ ಇರ್ತಾರಲ್ಲ ಅದು ಇಂಜೆಕ್ಷನ್ ಕೊಟ್ಟಿದ್ದಿಂದ ಇರ್ಬೋದು, ಆಪರೇಷನ್ ಯಾವ ಸಿಂಧಗಳು ಇರ್ಬೋದು. ಆದರೆ ಇವ್ರು ಒಳ್ಳೆಯ ಡಾಕ್ಟರ್ನ ಕಾಯಿಲೆಯನ್ನು ಮಾಡಿ ಆಗುವುದು ಅಂತ ಮನಸ್ಸಿನ ಆಶೀರ್ವಾದ ಇದೆಯಲ್ಲ, ಆ ಆಶೀರ್ವಾದ ಡಾಕ್ಟರ್ ಮನಸ್ಸಿಗೆ ಏನಾಗತ್ತೆ ತೀವ್ರವಾದಂತ ಜನರಿಂದಲೇ ಕೋಟ್ಯಾಧಿಪತಿ ಆಗಿರ್ಬೋದು, ತಿಳಿಸಿ ತಿನ್ನುವುದಿಲ್ಲ. ಆ ಒಂದು ಅಂತರಾಳದ ಆ ಒಂದು ತಾಯಿ ತಾತೇ ನನ್ನ ಮಗನನ್ನ ಉಳಿಸಿಕೊಟ್ಟು ಹೇಳುವಂತಹ ಒಂದು ಕೃತಾರ್ಥ ಭಾವನೆ ಆ ಡಾಕ್ಟರ್ಗೆ ಸಂತಸವೇ. ನನ್ನ ಡಾಕ್ಟರ್ ಆಗಿಕೊಟ್ಟು ಇವತ್ತು ಏನಾಯ್ತು, ಅದಕ್ಕೆ ಅರ್ಥ ಬಂತು. ನಿರಾಕಾರದ ಅಂತರಾಳದ ಆ ತಾಯಿಯ ಮನೋವೇದನೆಯ ಒಂದು ಫಲ ಆ ಸುಖ ಸಿಕ್ಕಿರುತ್ತಲ್ಲ, ಆ ಸುಖ ಡಾಕ್ಟರ್ ಹೃದಯದ ಖುಷಿ ಕೊಡುತ್ತೆ. ಇವತ್ತು ಕೂಡ ನಾ ಬರ್ತಾನೆ ಜನರಿಗೆ ಬೇಕಾಗಿರುವುದೇನು, ಸತ್ಯವಾದಂತಹ ನಿರಾಕಾರವಾದಂತಹ ಪ್ರೀತಿ ಸ್ನೇಹ. ಆ ಸ್ನೇಹವನ್ನು ತೊಳೆದಿಟ್ಟು ನೀವು ನಿಮಿತ್ತವಾಗಿದ್ದೀರಾದ್ರೆ ನೀವು ನಿಮಿತ್ತ ಅಷ್ಟೇ. ಕಾರಣಕರ್ತ ಯಾರು? ಭಗವಂತ. ಆ ಸರ್ವ ಆತ್ಮಗಳ ಪೇಷಂಟ್ಗಳ ಆಶೀರ್ವಾದ ನಿಮಗೆ ಸಿಗತ್ತೆ. ಈ ಬಾಬಾ ನೀವೆಲ್ಲ ಡಾಕ್ಟರ್ ಆತ್ಮಿಕ ರೋಗವನ್ನ ಗುಣ ಮಾಡುವಂತಹ ಹೃದಯದ ಆಶೀರ್ವಾದವನ್ನ ಪಡೆಯುವಂತಹ ಶಿವಾನಿ ಡಾಕ್ಟರ್. ಡಾಕ್ಟರ್ ಹೌದಾ? ಸರಿಸನ್ ಅವರ ಬಾಪು ಸರಿಸನ್ ಆಮೇಲೆ ಯಾರು ಅಲ್ವಾ? ಎಷ್ಟು ಬೇಗ ನನಗೆ ಬಹಳ ಡಾಕ್ಟರ್ ಮಾಡ್ತಾರೆ ಎಲ್ಲ ನಡೆಯುತ್ತಲ್ಲ, ಅದು ಇಚ್ಚಿಗೆ ಕಲಿಸ್ತಾರೆ ಅಲ್ವಾ? ಇಷ್ಟು ನನಗೆ ಅಯೋಗ್ಯರಾಗಿರುವಂತಹ ಆತ್ಮರನ್ನು ಏನು ಮಾಡ್ತಾರೆ? ಸುಂದರವಾದ ಮಾತನ್ನು ಬಂದಿರ್ತಾನೆ. ಡಾಕ್ಟರ್ ಟ್ರೀಟ್ಮೆಂಟ್ ತಗೊಂಡು ಅದು ರೋಗ ವಾಸಿಯಾಗಿಲ್ಲ ಅಂತ ತಿಳ್ಕೊಂಡು ಅವಾಗೇನಾಗುತ್ತೆ, ಹೆಚ್ಚು ಶಾಸವನ್ನು ಹಾಕ್ತಾರೆ. ಆಗ ಇನ್ನೊಂದು ಸುಂದರವಾದ ಮಾತನ್ನು ಹೇಳ್ತಾರೆ, ಒಬ್ಬ ಡಾಕ್ಟರ್ ಇಷ್ಟೇ ಆಪರೇಷನ್ ಅನ್ನ ಮಾಡಿರಬಹುದು, ಇಷ್ಟೇ ಕೋಟ್ಯಾಂತರದ ಹಣ ಕೊಡುವಂತಹ ಮನುಷ್ಯಾತ್ಮರ ಆಪರೇಷನ್ ಅನ್ನು ಮಾಡಿರಬಹುದು, ಒಂದು ಗಡ ಮಧ್ಯಮ ವರ್ಗದ ಹಣ ಇಲ್ಲದೆ ಇರುವಂತ ಒಂದು ತಾಯಿಯ ಮಗುವನ್ನು ಬರಗಿಸಿಕೊಟ್ಟಾಗ ಆ ಹಣದ ಬದಲು ಮನಸ್ಸಿನಿಂದ ಅವಳು ಹೇಳ್ತಾಳ, ತಾಯಿ ಅಷ್ಟೇ ನನಗೂ ನಿಜವಾಗಿ ಹೊಸ ಜನ್ಮವನ್ನು ಕೊಟ್ಟಿದ್ದೀವಿ ಅಂತ. ಅದು ಅವನ ವೈಯಕ್ತಿಕ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಏನು ಮಾಡುತ್ತೆ, ಪರಿಹಾರ ಮಾಡುತ್ತೆ. ಕೋಟಿ ಕೊಟ್ಟಂತವನು ಆಶೀರ್ವಾದ ಕೊಡಲ್ಲ, ಬರ್ತೀವಿ ಕೊಡ್ತಾರ ಕೊಡಲ್ಲ, ಯಾಕೆ ಮನಸ್ಸಿ ನಡೀತಾನ ಅಲ್ವಾ? ಆಶೀರ್ವಾದ ಅಂದ್ರೆ ಅಂತ ಒಂದು ಆಶೀರ್ವಾದ ಯಾರಿಗೆ ಸಿಗತ್ತೆ? ಯಾರಿಗೆ ಸಿಗತ್ತೆ? ಅಶುಭ ಭಾವನೆಯಿಂದ, ಶುಭ ಕಾಮನೆಯಿಂದ, ನಿರಾಪೇಕ್ಷತೆಯಿಂದ, ಹಿರಿಯವರ ಒಳ್ಳೆಯದಕ್ಕೋಸ್ಕರ ಸತ್ಯವಾದಂತ ಹೃದಯದಿಂದ, ಸೇವಾ ಮನೋಭಾವನೆಯಿಂದ ಆ ಒಂದು ಸೇವೆಯನ್ನ ಮಾಡಿದಾಗ, ಸರ್ವವನ್ನು ಮಾಡಿದಾಗ ಅಂತರಾಳದಿಂದ ಅವನ ಆಶೀರ್ವಾದ ಬರುತ್ತಲ್ಲ, ಆ ಆಶೀರ್ವಾದ ಏನ್ ಮಾಡುತ್ತೆ, ನಿಮ್ಮ ಜೀವನ ಸರಳ ಸಹಜ ಸಾಧಾರಣ ಸುಖಮಯ ಆನಂದದಾಯಕ ನಿಮ್ಮದಿಯಿಂದ ಕೂಡಿರುವಂತಹ ಪವಿತ್ರತೆಯಿಂದ ಕೂಡಿರುವಂತಹ ಜೀವನ ಆಗುತ್ತೆ. ಇವಾಗಾದರೆ ಸತ್ತಾದಿಲ್ಪ ಎಲ್ಲಿ ಸತ್ಯತೆ ಇದೆಯೋ ಅದೇ ನಾರಿದ್ದೇನೆ, ಎಲ್ಲಿ ತಿಳಿದಿದೆಯೋ ಅದಿಲ್ಲ. ತಿಳಿದಿರುವುದು ಪರಮಾತ್ಮ ಇರಲ್ಲ, ಸತ್ಯವಿರುವುದು ಪರಮಾತ್ಮ ಖಂಡಿತ ಸತ್ಯ. ಹಾಗೆ ಯಾವುದು ಸತ್ಯ? ಆತ್ಮ ಅಂತ ತಿಳ್ಕೊಳ್ಳಿ ಭಗವಾನ್ ಹಾಗಿ, ಶರೀರ ಅಂತ ತಿಳ್ಕೊಳ್ಳಿ ಭಗವಾನ್ ಸತ್ಯಾದಿಂತ ಸಾಯಿರ. ಆತ್ಮಾನ ತಕ್ಷಣ ಬರ್ತಾರೆ ಆತ್ಮಿಕ ತಂದೆ, ಶರೀರ ಅಂತ ತಕ್ಷಣ ಶರೀರದ ಒಂದು ವೈಭೋಗ ವ್ಯಕ್ತಿ ವಾತಾವರಣ ನೆನಪಿಗೆ ಬರುತ್ತೆ. ಇವಾಗ ಆದರೆ ಹೃದಯದವರಾಗಿರ್ತೀವಾಗ ನಾನು ಸುಂದರವಾದ ಮಾತನಾಡ್ತೀನಿ. ಮತ್ತೆ ಅದು ಯಾರ ಜೊತೆಗೆ ಸತ್ಯ ಇರಬೇಕು? ಮೊದಲು ನಿಮ್ಮ ಜೊತೆಗೆ ನೀವು ಸತ್ಯವಾದ ವಿಚಾರಿಸಿರಬೇಕು. ಅಪ್ಪನೆ ಜೀವಿಸೇ ಕೂತೋಕೆ ವಿಚಾರಣೆ ಸತ್ಯಾನೇ ಪ್ರಪಂಚದಲ್ಲಿ ಯಾರು ಸುಖವನ್ನು ಸುಳ್ಳಿ ಮೋಸ ಮಾಡಿಸ್ಬೋದು, ಯಾರನ್ನು ಮೋಸ ಮಾಡಿಕಾಗಲ್ಲ, ನಿನ್ನ ನೀವು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಟೇಬಲ್ ಮೇಲೆ ಇರೋದನ್ನು ಎಷ್ಟೊಂದಿದ್ದೀರಾ ಗೊತ್ತು, ಖರ್ಚು ಕೂಡ ಮಾಡಿಲ್ಲ. ಏನು ಬೇಕಾದ ಜೀವ ಕೂಡ ಕೇಳಬಹುದು, ಕಳ್ಳ ಅಲ್ಲ. ನಿಮ್ಮ ಮನಸ್ಸು ಯಾರಿಗೆ ಬೇಕಾದ್ರೂ ಏನ್ ಮಾಡಬಹುದು, ಸಾಕ್ಷಿ ಕೂಡ ಏನು ಬೇಕಾದ್ರೂ ಕೊಡಬಹುದು. ಆದ್ರೆ ಒಳಗಡೆ ಅಂತರಾತ್ಮ ಇದೆಯಲ್ಲ, ಅದು ಸತ್ಯವನ್ನು ಹೇಳ್ತಾ ಇರ್ತಾರೆ ಅದಿ ಇಷ್ಟಾಯಿ. ಯಾರಿಗಾದ್ರೂ ಮೋಸ ಮಾಡಿ ಮಕ್ಕಳು, ನಿಮಗೆ ಮೋಸ ಮಾಡ್ತಾ ನೀರಿಗೆ ಮೋಸ ಆಗಿದ್ದು ಯಾವಾಗಲೂ ನಿಮ್ಮನ್ನು ನೀವು ಕರೆಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಿಮಗೆ ಮೋಸ ಆಗಿದ್ದು ಯಾರಿಗೆ ಶಿಕ್ಷೆ ಕೊಡ್ತೀರಾ? ಯಾರಿಗೆ ನಷ್ಟ ಆಗತ್ತೆ? ಯಾರಿಗೆ ತೊಂದರೆ ಆಗತ್ತೆ? ನಿಮಗೆ ತಾನೇ ನಷ್ಟ ಬೇರೆಯವರಿಗೆ ಇಲ್ಲವಲ್ಲ, ಅದ್ರಲ್ಲಿ ಯಾರಿಗೋಸ್ಕರ ಬದುಕಬೇಕು? ನಾನು ನನಗೋಸ್ಕರ ನಾನು ಬದುಕೋಣ, ಅದಕ್ಕೋಸ್ಕರ ನಾನು ಬದುಕಬೇಕು ಅಂತ ಬಂದ್ರೆ ನನ್ನ ಯೋಗ್ಯತೆ ಇರುವಂತಹ ಕಾರಣದಿಂದ ನಂಬಿಕೆ ಯಾರು ಬೇಕಿದಾಗ ಹೇಳಿ ಯಾರವರು ನನ್ನ ಅವನ ಜೊತೆಯಿತ್ತು, ಅವನ ವಿಧಿ ವಿಧಾನದಂತೆ, ಅವನ ಶಿಕ್ಷಣದಂತೆ ನಿತ್ಯ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅವನ ಉದ್ಯೋಗ ಮಾಡ್ತಾ ಅವನಿರುವಂತಹ ಕಂಡೀಷನ್ಗಳನ್ನ ತಲುಪಿ ಮಾಡ್ತಾ ಈಶ್ವರ ಜೀವನದಲ್ಲಿ ತನು ಮನ ಧನ ಶ್ವಾಸ ಈಚೆಗೆ ಸಂಕಲ್ಪ ಅವ ಸುಂದರವಾದ ಮಾತನಾಡ್ತಾರೆ. ಈಶ್ವರ ಜೀವನದಲ್ಲಿ ನಿಮ್ಮನ್ನು ತೊಡಸ್ಕೋಬೇಕು ಅಂತ ಈಶ್ವರ ವಿಶ್ವವಿದ್ಯಾಲಯದಲ್ಲೇ ಬರಬೇಕು ಅಂತ ಏನು ಕಂಡೀಷನ್ ಇಲ್ಲ. ಕರ್ತವರ್ತಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಬಂದಿದ್ದರೆ ಮಾತ್ರ ನಾನು ತನು ಮನ ಧನ ಮನಸ್ಸ ವಾಚಾ ಕರ್ಮನ ಸಂಪೂರ್ಣವಾಗಿ ನಾವು ಸೇವೆ ಮಾಡಬಹುದು ಅಂತ ನಿಮ್ಮ ಮನಸ್ಸು ಇದ್ರೆ ಎಲ್ಲೇ ಇರಿ, ಹೇಗೆ ಇರಿ, ಹೇಗೆ ಬೇಕಾದ್ರೂ ಕರ್ಮ ಮಾಡ್ತಾ ಇರಲಿ, ನಾನು ಸರ್ವನಾಶನಾಗಿದ್ದರೆ ಹೇಳಿದ್ರು ನಾನು ಇವತ್ತು ಹೇಳಿದ್ರು ಯಾಕಿದ್ದೇನೆ? ಈಶ್ವರಾರ್ಥ, ಈಶ್ವರ ಸೇವೆಗೋಸ್ಕರ, ಈಶ್ವರ ತಂದ ಸೇವೆಗೋಸ್ಕರ ನನ್ನ ಬದುಕಿದ್ದಾನೆ ಹೊರತು ನಾನು 10-13 ದಿನ ಆಗಿ ವೈದ್ಯ ಸಮಾರಾಧನೆ ಆಗಿ ಪಾಯಸ ಲಡೆ ಇಲ್ಲ ತೆಗೆದಿದ್ದೇನಾಗಿದೆ ಇರೋದ್ರಿ ನನಗೆ ಊಟ ಹೋಗಿದೆ. ಇವತ್ತು ಏನಾದ್ರು ಬದುಕಿದ್ದೀನಿ ಅವರು ಅವನ ಕಾರ್ಯಕ್ಕೋಸ್ಕರ ಏನ್ ಮಾಡಿದಾನೆ ಉಳಿಸ್ಕೊಂತಾನೆ. ಅವನ ಕಾರ್ಯ ಅಂತಂದ್ರೆ ಜವಾಬ್ದಾರಿ ಯಾರು? ಇದೆಲ್ಲ ಆ ಒಂದು ಮನೋಭಾವ ಮನೋಸ್ಥಿತಿ ಸ್ಮೃತಿ ಯಾವಾಗ ನಮ್ಮ ಜೀವನದಲ್ಲಿ ಬರ್ತದೆ ಆವಾಗ ನಾವು ಜೀವನ ಏನ್ ಮಾಡ್ತೀವಿ ಅನುಭವಿಸಿ. ಇಲ್ಲ ಅಂತಂದ್ರೆ ತಿಂಗಳುಗಳು ವಾರಗಳು ವರ್ಷಗಳು ಈಶ್ವರ ಜೀವನದಲ್ಲಿ ಕಲ್ಪನೆ ಕಾಡ್ತಾನೆ. ಅವಾಗ ಒಂದು ಕ್ಷಣದಲ್ಲಿ ಮಾತ್ರ ಒಂದು ಈಶ್ವರ ಸುಖವನ್ನು ಅನುಭವ ಮಾಡ್ತದೆ. ಇವತ್ತು ಸದಾ ಜೀವನದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸುಂದರವಾದ ಮಾತನಾಡ್ತಾರೆ, ಸದಾ ಸುಖ ಇರಬೇಕು ಅಂದ್ರೆ ಸದಾ ಸುಖದ ಸಾಧನ ನಿಮ್ಮ ಜೊತೆಯಲ್ಲಿ ಇರಬೇಕು ಸದಾ ಅಲ್ವಾ. ಅದಕ್ಕಾಗಿ ನಾವು ಮತ್ತು ಬಾಬ್ದಾದ ಸದಾಕಾಲ ಹೇಗಿರೋಣ? ಕೇಳ್ತಾರೆ ಮಕ್ಕಳು, ನಿಮ್ಮಿಂದ ಬಾಬನನ್ನ ಯಾರು ದೂರ ಮಾಡಲಿಕ್ಕೆ ಸಾಧ್ಯ? ನಿಮ್ಮಿಂದ ಭಗವಂತನನ್ನ ಯಾರು ದೂರ ಮಾಡಲಿಕ್ಕೆ ಸಾಧ್ಯ? ಒಬ್ಬನತ್ರ ಯೋಗ್ಯತೆ ಇದೆ, ನಿಮ್ಮಿಂದ ಭಗವಂತನ ದೂರ ಮಾಡುವಂತ ಯೋಗ್ಯತೆ ಒಬ್ಬನಲ್ಲಿ ಮಾತ್ರ ಇದೆ. ಅದೇ ಯಾರು? ಯಾರತ್ರ ಇದೆ? ನಿನ್ನಿಂದ ಭಗವಂತನನ್ನ ದೂರ ಮಾಡುವಂತ ಯಾರು ಗೊತ್ತಾ? ನಾನು ಯೋಗಿಸಲ್ಲ ನಾನು. ಯಾರು ನಾನು? ಯಾರು? ನೀವೇ ಅಲ್ಲ. ಯೋಗಿಸಬಾರ್ದು ಅಂತೇಳ. ಯಾಕಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ತಾನೇ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಮಾಡಿದ್ದೆ ಯಾರು? ಸರಿ, ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಇಟ್ಕೊಳ್ಳಿಕ್ಕೆ ಕಾರಣಿಕರ್ತರು ಯಾರು? ಹೀಗೆ ಅಲ್ಲಿ ಇಟ್ಕೊಳ್ಬೇಡ ಅಂತ ಯಾರಾದ್ರೂ ಹೇಳಿದ್ರು ಸಹ ಇಟ್ಕೊಳ್ಳುವಂತ ಕೆಪಾಸಿಟಿನಿಂದ ಇದೆಯೋ ಇಲ್ವೋ? ಓಕೆ, ನಿಮ್ಮ ಮನಸ್ಸಲ್ಲಿ ಇದೆಯೋ ಇಲ್ಲೋ ಅಂತ ಗೊತ್ತಾಗೋದೇ ಅಲ್ಲಿಗೆ. ಬೇರೆ ಯಾರು ಗೊತ್ತಾಗತ್ತಾ? ಬೇರೆ ಬಿಸಾಕಿ ಯಾರಿಗೆ ಹೇಳಿಕ್ಕಾಗತ್ತಾ? ಗೊತ್ತಾಗೋದಿಲ್ಲ. ಗೊತ್ತಾಗೋದೇ ಅಲ್ಲಿಗೆ. ಯೋಗ್ಯತೆ ಇರೋದು, ಅರ್ಹತೆ ಇರೋದು, ಕೆಪಾಸಿಟಿ ಇರೋದು ಎಲ್ಲ ಯಾರ್ದಿರ್ತಾರ? ಅದು ನನಗೆ ಮಾತ್ರ ಗೊತ್ತೇ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ ಅಂತಂದ್ಮೇಲೆ ನನಗೆ ನಾನೇ ಮಿತ್ರ, ನನಗೆ ನಾನೇ ಮಿತ್ರಾಚರಿಸಿ ಬಾಬ ಇದ್ರೆ ಮಿತ್ರ, ಬಾಬ ಇಲ್ಲ ಅಂದ್ರೆ ಯಾಕೆಂದ್ರೆ ಬಾಬ ಇಲ್ಲ ಅಂದ ತಕ್ಷಣ ನಾವು ರೀಯಾಗಿರ್ತಾರಂತ ಯಾರು ರೀ ಆಗಿರುತ್ತೆ ಏನ್ ಮಾಡ್ಲಿಕ್ಕೆ ಬರಲಿಕ್ಕೆಲ್ವ ಅದು ಮಾತಾಡಿ ಯಾವಾಗ ಅವರು ಬರ್ತಾರೋ ಏನಾಗುತ್ತೀವಿ ಅದರಲ್ಲಿ ಗೊತ್ತಿದಲ್ವ. ಹಾಗೆ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಆಟಾಡಿಕೆ ಸಿಕ್ಕಿದ್ದೇನೆ, ಅವ್ರ ಮನೆ ಯಜಮಾನ ಇದಲ್ಲ, ಯಜಮಾನ ಸ್ಥಿತಿಗೆ ಹೋದ ತಕ್ಷಣ ನಾವೇನ್ ಮಾಡೋದು ಆಟಾಡಲಿಕ್ಕೆ ಹೋಗ್ತಿರೋದು ಅಲ್ಲ, ಅವ್ರ ಮನೆ ಬಂದ ತಕ್ಷಣ ಏನ್ ಮಾಡೋದು ಮನೆ ಬರ್ತಾರೆ ನೋಡ್ತಾ ಇದ್ದಾರೆ ಯಾವ ಹೋಗ್ತಾರೆ ಯಾವಾಗ ಹೋಗ್ತಾರೆ ಯಾವಾಗ ಹೋಗ್ತಾರೆ. ಆಕ್ಚುಲಿ ಮನೆಯಲ್ಲಿ ಯಜಮಾನ ಸಿಕ್ತಾರ ಹೇಳಿದ್ದೇನೆ ನನಗೆ ಆಕೆ ಮನೆ ಹೋಗ್ತಾ ಇದ್ದರೆ ಅವ್ರನ್ನಲ್ಲಿ ಗಡಗೆ ಗಡಗೆ ತಿಂದಿಲ್ಲ ತಿಂಡಿ ಸಿಗತ್ತಲ್ಲ, ಅವ್ರ ಮಕ್ಕಳ ಜೊತೆ ಏನ್ ಸಿಗತ್ತೆ ತಿಂಡಿ ಸಿಗತ್ತೆ. ನಮ್ಮ ಮನೆ ಸೈಕಲ್ ಇಲ್ಲ, ಅವ್ರ ಮನೆ ಸೈಕಲ್ ಇದೆ ಸೈಕಲ್ ಆಗಬೇಕಾಗತ್ತೆ ಏನ ಮತ್ತೆ ನಮ್ಮ ಮನೆ ನಂದಿಲ್ಲ ಅವ್ರ ಮನೆ ತಿನ್ನಿದ್ರಲ್ಲ ನಮ್ಮಲ್ಲಿ ನೆಲೆ ನೋಡಿಕೊಳ್ಬೇಕು ಬೇರೆ ಒಂದು ಇಚ್ಛೆ ಅವ್ರನ್ನ ಇಚ್ಛೆ ಇದೆ ಅವ್ರ ಮನೆಯಲ್ಲಿ ಸೇರಿದೆ ಅದನ್ನ ಆಟ ಆಡಬೇಕಾಗ ನಮ್ಮ ಮನೆ ಇಲ್ಲ ಅದನ್ನ ಆಟ ಆಡಬೇಕು ಅಂತ ಕಂಡಿಷನ್ ಮನೆ ಯಜಮಾನ ಇರಬಾರ್ದು. ಯಾವಾಗ ಯಜಮಾನ ಹೋಗ್ತಾರೆ ನಾವಾಗ ನಾವು ಏನ್ ಮಾಡೋದು ಎಂಟರ್ ಯಾವಾಗ ನೋಡ್ರಿ ಕೇಳ್ಕೊಳ್ಳೋದು ಅಲ್ಲ. ಹಾಗೆ ಇಲ್ಲಿ ಕೂಡ ಮಾಡ ಇರ್ತಾರೆ ಯಾವಾಗ ಅಲ್ಲಿ ಸೂಭಾಗ ಇರ್ತಾರೋ ಅಲ್ಲಿ ಮಾಡಿ ಇಲ್ಲಿಕ್ಕೆ ನಾವು ಸುಂದರವಾದ ಮಾತನಾಡ್ತೇನೆ. ಎಲ್ಲಿ ಸೂರ್ಯ ಇರ್ತಾನೋ ಅಲ್ಲಿ ಕತ್ತಲು ಇಲ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕತ್ತಲು ಇದೆ ಅಂತಂದ್ರೆ ಅದರಲ್ಲಿ ಬೆಳಕಬೇಕು ಕತ್ತಬೇಕು ಬೆಳಕಬೇಕು ಅಂತಂದ್ರೆ ವಿಶ್ವಕ್ಕೆ ಬೆಳಕು ಕೊಡುವಂತಹ ಉಪಸೂರ್ಯ ಸದಾಕಾಲ ಪ್ರಚೋದಿತನಾಗಿ ಪ್ರಕಾಶಮಾನವಾಗಿ ನಿಮ್ಮ ಜೀವನದಲ್ಲಿ ಇದ್ದಾಗ ಮಾತ್ರ ನಿಮ್ಮ ಜೀವನ ಸದಾಕಾಲ ಹೇಗಿರ್ತದೆ ಬೆಳಕಿದಷ್ಟು ಇಲ್ಲ ಅಂತಂದ್ರೆ ಅವ್ರು ಇಲ್ಲ ಅಂತದೇನು ಬ್ಲಾಕ್ ಆಗಿರುತ್ತೆ. ಅದಕ್ಕಾಗಿ ವಸ್ತ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಯಾಕೆಂದ್ರೆ ಕೋಟಿ ಸೂರ್ಯ ಸಮಪ್ರಭ ಕೋಟಿ ಸೂರ್ಯ ಸಮಪ್ರಭ ಕೋಟಿ ಸೂರ್ಯನಿಗೆ ಸಮನಾಗುವ ಪ್ರಭು ಪ್ರಕಾಶತೆ ಶಕ್ತಿ ಕಿರಣದ ಕಾಲ್ತಿದ್ದಾರಂತೆ ಅದಂತ ಹೇಳಿದಾಗತ್ತಾನ ಸಿಕ್ಕಬೇಕು ಯಾಕಿರಲ್ಲ ಸುಪ್ಪನ ಕೋಟಿ ಸೂರ್ಯ ಆರ್ಥಿಕ ಪ್ರಕಾಶಿತ ಇದೆ ಅಂತ ಅವರು ಸೂರ್ಯ ಭೂಮಿಯಲ್ಲಿ ಬಂದಾಗ ಅವರ ಪ್ರಕಾಶತೆಯಿಂದ ಈ ಪ್ರಪಂಚದಲ್ಲಿ ಇರುವಂತಹ ವೈರಸ್ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕ್ತಾನೆ. ಬಲ ಹೀನತೆಗಳನ್ನು ಆಲಸ್ಯತನ ಮನಗೆ ಇದೆ ಹೌದಾ, ಅದು ನಮ್ಮ ಜ್ಞಾನ ಸೂರ್ಯ ಅವರು ಬಂದಾಗ ಇಲ್ಲಿರುವಂತಹ ಮೂರು ಲೋಕದಲ್ಲಿ ಇರುವಂತ 5000 ವರ್ಷದ ಕಿಚಿತ ಅಪ್ಪತ್ತಿಯ ನಯಮಾಗಿರ್ತಾನೆ. ಏನು ಮಾಡಿದ್ರೆ ನೋಡತ್ತ ಅದಕ್ಕಾಗಿ ಕೋಟಿ ಸೂರ್ಯ ಸರ್ವಾಸ ಬಾಬು ಅವನ ಮಾತ್ರ ಸಾಧ್ಯನೇ ಹೊರತು ಸಾಧ್ಯ. ಆದ್ರೆ ಈ ಸೂರ್ಯನ ನಾವು ಸಂಪರ್ಕದಲ್ಲಿ ಬಂದಾಗ ಕೆಲವೊಂದ್ಸಲ ಪ್ರಖರತೆ ಕಾರಣದಿಂದ ಏನಾಗತ್ತೆ ಬಿಸಿ ಆಗತ್ತೆ. ನೋಡಿ ಸೂರ್ಯನನ್ನು ನಾವು ನೋಡ್ತಾ ಇರ್ಬೇಕಾದ್ರೆ ಬೆಳಗಿನ ಸಮಯದಲ್ಲಿ ನಮ್ಗೆ ಸೂರ್ಯನ ಕಿರಣಗಳು ಮೈಲಿ ಬಿಟ್ಟಾಗ ಏನಾಗುತ್ತೆ ಸಂಪಿನ ಅನುಭವ ಮಧ್ಯಾಹ್ನ ಏನಾಗುತ್ತೆ ಸ್ನಾಕದಿಂದ ಮೈಯಲ್ಲಿ ಏನಾಗುತ್ತೆ ಇತ್ಯಾದಿ ಆಗುತ್ತೆ. ಆರಂಭದಲ್ಲಿ ಭಗವಂತನೂ ನಾವು ನೆನಪು ಮಾಡಿದಾಗ ಏನಾಗುತ್ತೆ ಶಾಂತಿ ಅನುಭವ. ಆಮೇಲೆ ಹೋಗ್ತಾ 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 ನಮ್ಮ ಮತ್ತು ಭಗವಂತನ ನಡುವಿನ ಅಂತರ ಕಡಿಮೆ ಆದಾಗ ಏನಾಗುತ್ತೆ ಜ್ವಾಲಾಮುಖಿ ಯೋಗ ವಿಕರ್ಮ ವಿನಾಶಿ ಹೋಮಿಕಾ ಯೋಗ ಅಂತರ ಕಡಿಮೆ ಆಗ್ತಾ ಹೋದಾಗ ಅವನು ಪ್ರಕೃತಿ ನಮ್ಮಲ್ಲಿ ಜಾಗವಾಗಾದ್ರೆ ಶಕ್ತಿಕಾ ಯೋಗ ವಿಶಿಷ್ಟ ಬಾಬು ಬರೆಯುವಂತಿದೆ ಶಾಂತಿಕಾ ಸಾತ್ ಶಕ್ತಿಕಾ ಯೋಗಕಾ ಪ್ರಯೋಗಕರು. ಶಕ್ತಿ ಇದ್ರೆ ಮಾತ್ರ ಏನಾಗುತ್ತೆ ಹೃದಯ ಬಾಬ ಸುಂದರವಾದ ಮಾತನಾಡ್ತಾರೆ. ಯಾವಾಗ ಮೋಡ ಮುಚ್ಚಿದ ವಾತಾವರಣ ಇರುತ್ತೋ ಆವಾಗ ರೋಗಗಳು ಹೆಚ್ಚಿಗೆ ಆಗ್ತವೆ. ಯಾವಾಗ ಪ್ರಕೃತಿ ಸೂರ್ಯನ ಕಿರಣಗಳು ಬರ್ತಾವೋ ಆವಾಗ ರೋಗಗಳು ಹೆಚ್ಚಾಗ್ತವೆ. ಅಲ್ಲ ಸಿಂಪಲ್ ಎಕ್ಸಾಂಪಲ್, ಇವಾಗ ನೀವು ಭಕ್ತಿಯನ್ನು ಮಾಂಸ ಮಾಡಬೇಕು ಬೆಳಿಗ್ಗೆ ಅಥವಾ ಸಾಯಂಕಾಲದ ಸಮಯದಲ್ಲಿ ಒರಗ್ತೀವಿ ಸರಿನಾ, ಅದನ್ನ ಒರಗ್ತದೆ ಹೊರಗಡೆ ತೆಗೆದುಕೊಂಡು ಆಗಕ್ಕೆ ಹೋಗಿರುತ್ತೆ. ಮಧ್ಯಾಹ್ನ 11 ಗಂಟೆ ಇದಕ್ಕೆ ವಾಸ ಮಾಡಿ ಹಾಕಿ 3 ಗಂಟೆ ಸಿಗದು ತೆಗಿರಿ ಚೆನ್ನಾಗಿ ಒಣಗಿರ್ಬೇಕು ಯಾವಾಗ್ತಿದೆ ಅದರ ಒಂದು ಸೌಪ್ ಹೇಗಿರುತ್ತೆ ನೋಡಿ ಹೇಗಿರುತ್ತೆ ಆ ಒಂದು ಪ್ರಕಾಶತೆಯಿಂದ ಆ ಬಟ್ಟೆಗಳು ಬರ್ತದೆ ಟೈಮಿಂಗ್ ಬರುತ್ತೆ ಕಾರಣ ಸೂರ್ಯನ ಪ್ರಕಾಶತೆ. ಅದು ಹಾಗಾದ್ರೆ ಶಾಂತಿಯ ಪ್ರಶಂಸನನ್ನು ಕೂಡಬೇಕು ಗುಣಾಚಾರಗಳಿಗೆ ಶಕ್ತಿಯ ಪ್ರಯೋಗನ ಕೂಡ ನಮ್ಮ ಜೀವನದಲ್ಲಿ ಬೇಕು. ಔಷಧಿ ಸದಾ ಸರ್ವದಾ ನಮ್ಮ ಜೀವನದಲ್ಲಿ ಯಾರು ಇರಬೇಕು ಜ್ಞಾನ ಸೂರ್ಯ ಇರಬೇಕಾಗುತ್ತೆ. ಹಾಗೆ ಜ್ಞಾನ ಸೂರ್ಯನನ್ನ ಜೊತೆ ಇಟ್ಕೊಂಡು ಎಲ್ಲ ಪ್ರಪಂಚವನ್ನ ಸ್ಪಷ್ಟವಾಗಿ ನೋಡ್ತಾರೆ. ಸ್ಪಷ್ಟದ ಅಭಿರುಚಿಕೊಂಡು ತ್ರಿಲೋಕನಾಥ ತ್ರಿಕಾಲದರ್ಶಿ ಮೂರು ಕಾಲದ ಜ್ಞಾತರಾಗಿ ಸಫಲತಾ ಪೂರ್ವಕವಾಗಿ ಜೀವನವನ್ನು ಮಾಡ್ತಾ ಅಂದ ಜೀವನವನ್ನು ಏನ್ ಮಾಡ್ಕೊಳ್ಳೋಣ, ವಾಕಿಂದ ಜೀವ ಹೇಗೋದಕ್ಕೋ ನಿನ್ನೆ ಬಾಬಾ ಏನಾದ್ರು ನೀವೇಳಿ ಜ್ಞಾನ ಇಲ್ಲ ಚೆನ್ನಾಗಿ ಅರ್ಥ ಆಗತ್ತೆ. ಆದರೆ ಕಾರ್ಯ ರೂಪದಲ್ಲಿ ತರೋದು ಚಿಕ್ಕಮ್ಮನ ಮನೆ ಅಲ್ಲ, ಹೇಳೋದಕ್ಕೆ ಸಹಜ ಇಲ್ಲ. ಆದ್ರೂ ಅದನ್ನ ತರಬೇಕು ಅಂತ ಸ್ವಲ್ಪನಾದ ಜ್ಞಾನವನ್ನು ಏನ್ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೋಬೇಕು. ಅರ್ಥನೆ ಮಾಡ್ಕೊಂಡಿಲ್ಲ ಅಂದ್ರೆ ತರೋದು ಕೂಡ ಏನ್ ಮಾಡ್ಲಿಕ್ಕಾಗಲ್ಲ, ಅದಕ್ಕೆ ಆಗೋದಿಲ್ಲ. ನೀನು ತರಬೇಕು ಅಂತ ಯಾಕೆ ಏನು ಹೇಗೆ ಯಾವಾಗ ಯಾಕೆ ತರಬೇಕು, ಹೇಗೆ ತರಬೇಕು, ಯಾವಾಗ ತರಬೇಕು ಅದನ್ನ ತುಂಬಾ ತಿಳ್ಕೊಳ್ಳೋಣ. ತಿಳ್ಕೊಂಡು ನಂತರದಲ್ಲಿ ನಾನು ಏನ್ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. ಒಂದು ಮಗುವಿನ ಸ್ಕೂಲಿಗೆ ಹೋಗು, ಸ್ಕೂಲಿಗೆ ಹೋಗು, ಸ್ಕೂಲಿಗೆ ಹೋಗು, ಸ್ಕೂಲಿಗೆ ಹೋಗು ಅಂತ ಏನ್ ಮಾಡಲಾದ್ರು ಅದನ್ನು ಆ ಮಗುಗಳು ಡೈರಿ ಮಾಡಿ ತುಂಬಾ ಬೇಕಾ ತಿಳಿದೋಗು, ಇನ್ನೊಬ್ಬ ಕಾಲ ಬೇಕಾ ತಿಳಿದೋಗು, ಏರೋಪ್ಲೇನ್ ಬೇಕಾ ಸ್ಕೂಲಿಗೆ ಯಾಕೆ ಅಂತ ಹೇಳುತ್ತೆ. ಇಲ್ಲಿ ಹೋದ್ರೆ ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗತ್ತೆ, ಒಳ್ಳೆ ಸಂಪಾದನೆ ಸಿಗತ್ತೆ, ಅದನ್ನು ಬೇಕಾದ ಐಸ್ಕ್ರೀಮ್ ತಿನ್ಬೋದು, ಗೋಬಿ ತಿಂದು ತಿನ್ಬೋದು, ಸೈಕಲ್ ನೋಡೋದು. ಆವಾಗ ಏನಾಗುತ್ತೆ, ಅವನು ಐಸ್ಕ್ರೀಮ್ ತಿನ್ಬೇಕು, ಗೋಬಿ ತಿಂದು ತಿನ್ಬೇಕು ಅಂತ ಅವ್ರೇನ್ ಮಾಡ್ತಾರೆ ಅಲ್ವಾ. ಅದು ಇವತ್ತು ಕೂಡ ನಾವು ಸುಂದರವಾಗಿ ಮಾತಾಡಬೇಕು.
ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಬಾಬಾ.